प्राणादिनमो भगवते पुरुषाय नमः। यस्मात् ब्रह्मेन्द्र रुद्रादि देवतानां श्रीयोपि च ज्ञानस्फूर्तिः सदा तस्मै हरये गुणवे नमः। व्यासाय भवनाशाय श्रीशाय गुणराशिः हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं वरिवृन्दति। वाणिते करवाण्यम्ब चरणौ हृदि सर्वदा मध्वाक्षसरणिर्भूया श्रीमदाचार्यपादुका। हराय भजकानिष्टहराय पुरवैरिणे भवाय भवते भूया शिवाय शिरसा नमः। उमेशाद्या सुरावोहं वीडे चेतोऽभिमानिनः यूयं सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामधुक् स्मृतः चिन्ताबणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्मि। श्रीगुरुभ्यो नमः। हरिः ओम्। हरिकथामृतसार गुरुगडकरुणदिन्दापनितुपेडुवे परमभगवद्भक्तरिदनादरदि केडुवे जलज्येष्ठ निभाकारं जगदीशपदाश्रयं जगतीतलविख्यातं जगन्नाथगुरुं भजे। श्री जगन्नाथदासर हरिकथामृत सारद बग्गे इवत्तु केलु विचारगळन्नु तिळ्कोळ्ळो दृष्टियिंद कार्यक्रम एर्पाटागिदे। इदोंदु विशेष वर्ष। श्री जगन्नाथदासरु वैकुंठ यात्रे माडि 199 वर्ष आयितु। इदु 200ने वर्ष आयितु। 2008 2009 200ने वर्ष। ನಮ್ಮ ಹತ್ತಿರದಲ್ಲೇ ಒಬ್ಬ ದೊಡ್ಡ ಜ್ಞಾನಿಗಳ ಶತಮಾನೋತ್ಸವ ಬರ್ತಿರೋದು ಒಂದು ಶುಭ ಸಂದರ್ಭ ಇತ್ತು. ರಾಘವೇಂದ್ರ ಸ್ವಾಮಿಗಳ 3ನೇ ಶತಮಾನೋತ್ಸವ ಬಂದಿತ್ತು 1971. ಇದು 1809 ಇವರ 202 ದ್ವಿಶತಮಾನೋತ್ಸವ. ಆದಷ್ಟು ಒಬ್ಬ ಶ್ರೇಷ್ಠ ವ್ಯಾಸ ಸಾಹಿತ್ಯದ ಧುರೀಣರು ರಾಘವೇಂದ್ರ ಸ್ವಾಮಿಗಳಾದರೆ ದಾಸ ಸಾಹಿತ್ಯದ ಒಬ್ಬ ಧುರೀಣರು ಶ್ರೀ ಜಗನ್ನಾಥದಾಸ. ಹರಿದಾಸಿತ್ವ ದೃಷ್ಟಯದಲ್ಲಿ 4ನೆಯವರು ಜಗನ್ನಾಥದಾಸ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ಮತ್ತು ಜಗನ್ನಾಥದಾಸರು 4 ಜನ ದಾಸ ಚತುಷ್ಟಯ ಅಂತ ಪ್ರಸಿದ್ಧರಾದರು. ಅದರಲ್ಲಿ ಕೊನೆಯವರು ಶ್ರೀ ಜಗನ್ನಾಥದಾಸರು. ಹರಿಕಥಾಮೃತ ಸಾರ ಬರೆದವರು ಅವರೇನೆ. ಆ ದೃಷ್ಟಿಯಿಂದ ಈ ವರ್ಷ ವಿಶೇಷ ಗಮನ ಕೊಟ್ಟು ಅವರು ಹರಿಕಥಾಮೃತ ಸಾರ ಮೊದಲಾದ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡೋದು. ಇನ್ನು ಹರಿಕಥಾಮೃತ ಸಾರದ ಬ್ಯಾಕ್ಗ್ರೌಂಡ್ ಏನು, ಯಾತಕ್ಕೆ ಬರೆದರು ಅಂತ ಪ್ರಶ್ನೆ. ಇದು ನಮಗೆ ಅರ್ಥ ಆಗಬೇಕಾದ್ರೆ ಯಾವುದೇ ಒಂದು ಗ್ರಂಥದ ಮಹತ್ವ ಗೊತ್ತಾಗಬೇಕಾದ್ರೆ ಅದಿಲ್ಲ ಅಂತ ತಿಳ್ಕೊಂಡು ನೋಡಿ ಗೊತ್ತಾಗತ್ತೆ. ಬೆಳಕಿನ ಮಹತ್ವ ಎಷ್ಟು ಹೇಳಿದ್ರು ಗೊತ್ತಾಗುತ್ತೆ. ಸ್ವಲ್ಪ ಲೈಟ್ ಹಾರಿಸಿ ತಕ್ಷಣ ಗೊತ್ತಾಗತ್ತೆ. ಇವತ್ತು ಹರಿಕಥಾಮೃತ ಮೈನಸ್ ಹರಿಕಥಾಮೃತ ಸಾರ ಇವತ್ತು ಎಷ್ಟು ನಮಗೆ ಲಾಸ್ ಆಗ್ತಿತ್ತು ಯೋಚನೆ ಮಾಡಬೇಕು. ಹರಿಕಥಾಮೃತ ಇಲ್ಲದೆ ಹೋಗಿದ್ರೆ ಎಷ್ಟು ಜನರಿಗೆ ಇವತ್ತು ಹರಿದಾಸ ಸಾಹಿತ್ಯದ ಒಟ್ಟು ಸಾರಾಂಶ ತಿಳ್ಕೊಳ್ಳತಕ್ಕಂಥ ಗ್ರಂಥ ಒಂದು ಸಿಗ್ತಿರಲಿಲ್ಲ. ಯೋಚನೆ ಮಾಡಿ, ಪುರಂದರದಾಸರದು 475,000 ಕೃತಿಗಳು ಅಂತ ಪ್ರಸಿದ್ಧ. ವಿಜಯದಾಸರದು 25,000 ಮಿನಿಮಮ್ ಅವರ ಕೃತಿಗಳು. ಇನ್ನು ಗೋಪಾಲದಾಸರು, ಜಗನ್ನಾಥದಾಸರ ಕೃತಿಗಳು ಇಷ್ಟೇ 500,000 ದಾಟಿ ಹೋಯಿತು. ಅಷ್ಟನ್ನೆಲ್ಲ ಓದಿ ಹರಿದಾಸ ಸಾಹಿತ್ಯದ ಸಂದೇಶ ಏನು ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಇರ್ತಿತ್ತು ಯೋಚನೆ ಮಾಡಿ. ಇನ್ನು ಬೇರೆ ಸ್ವತಂತ್ರ ಗ್ರಂಥ ಹರಿದಾಸ ಸಾಹಿತ್ಯದಲ್ಲಿ ಇಲ್ಲ. ವೈಕುಂಠ ವರ್ಣನೆ, ಗುಂಡಕ್ರಿಯ, ಸ್ವಪ್ನಪದ ಮೊದಲಾದ ವಾದಿರಾಜ ಸ್ವಭಾವಗಳ ಕೃತಿಗಳು. ಇನ್ನು ಒಂದು ಚಿಕ್ಕ ಕೃತಿ ವ್ಯಾಸರಾಜರದು, ಕೇಳಯ್ಯ ಏನ ಮಾತು ಪಾರ್ಥನೆ ಗೀತಾರ್ಥವ ಅಂತ ಒಂದು. ಮತ್ತು ಮಧ್ವಪತಿ ವಿಠಲದಾಸರದು ಹರಿಸರ್ವೋತ್ತಮ ಚೌಪದಿ ಅಂತ ಒಂದು. ಕೆಲವು ಗ್ರಂಥಗಳನ್ನು ಬಿಟ್ಟರೆ ಹರಿದಾಸಾಮೃತ ಸಾರದಲ್ಲಿ ಒಂದು ಪ್ರತ್ಯೇಕ ಗ್ರಂಥಗಳು ಅಂತ ಇಲ್ಲ. ಈವರೆಗೂ ಸಿಕ್ಕಿರತಕ್ಕಂಥ ಹರಿದಾಸ ಸಾಹಿತ್ಯದ ದೊಡ್ಡ ಕೃತಿ ಎಂದರೆ ಹರಿಕಥಾಮೃತ ಸಾರ ಒಂದೇ. ಬಹಳ ದೊಡ್ಡದು. 1,000 ಪದ್ಯಗಳ ವ್ಯಾಪ್ತಿಯಲ್ಲಿ ಇಡೀ ಒಂದು 1,000 ಪದ್ಯಗಳ ವ್ಯಾಪ್ತಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದದ್ದು ಉಪಾಸನೆಗೆ ಬೇಕಾದಂಥ ವಿಚಾರಗಳನ್ನೆಲ್ಲ ಬಹಳ ಸುಲಭವಾಗಿ, ಸರಳವಾಗಿ, ಸ್ಪಷ್ಟವಾಗಿ, ಉದಾಹರಣಪೂರ್ವಕವಾಗಿ ಕನ್ನಡ ಭಾಷೆಯಲ್ಲಿ ತಿಳಿಸಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಹರಿಕಥಾಮೃತ ಸಾರ. ಇದರಿಂದ ನಮಗಾಗುವ ಮೊದಲ ಪ್ರಯೋಜನ ಅಂದರೆ ಇಡೀ ಹರಿದಾಸ ಸಾಹಿತ್ಯದ ಒಟ್ಟು ಆಶಯ ಏನು, ಒಟ್ಟು ಸಂದೇಶ ಏನು ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಬರೋದು ಮೊದಲು. ಆದರೆ ಫಸ್ಟ್ ಬ್ಯಾಕ್ಗ್ರೌಂಡ್ ಅದೇ, ಹರಿದಾಸ ಸಾಹಿತ್ಯದ ಒಟ್ಟು ಸಾರವನ್ನು ತಿಳ್ಕೊಂಡು ನಾವು ಅದರ ಬಗ್ಗೆ ಸಂಪೂರ್ಣವಾದಂಥ ಪರಿಚಯ ಹೊಂದಬೇಕು ಅಂತಿದ್ರೆ ಒಂದು ಗ್ರಂಥ ಬೇಕಾಗಿತ್ತು. ಅದೇ ಹರಿಕಥಾಮೃತ ಸಾರವಾಗಿ ಬಂತು. ಫಲಶ್ರುತಿ ಸಂಧಿಯಲ್ಲಿ ಮಾತಾಡ್ತಾರೆ, ವ್ಯಾಸತೀರ್ಥರ ಬಲವೋ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳದಲೆ ಕೇಶವನ ಗುಣಮಣಿಗಳನ್ನು ಶ್ರೀ ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಪೇಳುವರೆ. ಅದರ ಒಟ್ಟಭಿಪ್ರಾಯ ವ್ಯಾಸರಾಜರು, ಪುರಂದರದಾಸರು ಮೊದಲಾದ ಜ್ಞಾನಿಗಳೆಲ್ಲ ಬಂದು ಜಗನ್ನಾಥದಾಸರಿಗೆ ಸ್ವಪ್ನದಲ್ಲಿ ಸೂಚನೆ ಕೊಟ್ಟರು, ಒಂದು ಅಪೂರ್ವವಾದ ಒಂದಂಥವನ್ನು ಬರೆಯಬೇಕು ನೀವು ಅಂತ ಹೇಳಿ. ಅದರ ಫಲವಾಗಿ ಬಂದಿದ್ದೆ ಹರಿಕಥಾಮೃತ ಸಾರ. ಇದನ್ನು ಅರ್ಥ ಮಾಡಿಕೊಂಡ್ರೆ ಹರಿಕಥಾಮೃತ ಸಾರ ಒಟ್ಟಾಗಿ ಹರಿದಾಸ ಸಾಹಿತ್ಯದ ಹಿರಿಮೆಯನ್ನು ಹೇಳ್ತಕ್ಕಂಥ ಭಾಗ ಒಂದು. ಇನ್ನೊಂದು ಕಡೆಗೆ ದಾಸ ಸಾಹಿತ್ಯ ಅಂದ್ರೇನು? ವ್ಯಾಸ ಸಾಹಿತ್ಯದ ಕನ್ನಡದ ರೂಪ ಇದ್ದಾಗೆ. ವ್ಯಾಸ ಸಾಹಿತ್ಯ ಕನ್ನಡ ಸಾಹಿತ್ಯದ ರೂಪ ಇದ್ದಾಗೆ. ಚಂದ್ರನ ಬೆಳಕು ಬೇರೆಯಲ್ಲ, ಸೂರ್ಯನ ಬೆಳಕೇ ಚಂದ್ರನಿಂದ ಬರೋದಷ್ಟೇ. ಚಂದ್ರನ ಸ್ವಂತ ಬೆಳಕು ಅಂತಿಲ್ಲ, ಸೂರ್ಯನ ಬೆಳಕು ರಿಫ್ಲೆಕ್ಟ್ ಆಗಿ ನಮಗೆ ಬರುತ್ತಷ್ಟೇ. ಸೊ ವ್ಯಾಸ ಸಾಹಿತ್ಯದ ಸ್ವಂತ ಸಂದೇಶ ಅಂತಿಲ್ಲ, ವ್ಯಾಸ ಸಾಹಿತ್ಯದ ಸಂದೇಶನೇ ದಾಸ ಸಾಹಿತ್ಯದ ಸಂದೇಶ. ಆದರೆ ವ್ಯಾಸ ಸಾಹಿತ್ಯದ ಸಂದೇಶ ಸಂಸ್ಕೃತ ಮತ್ತು ವಾಕ್ಯಾರ್ಥ ಗರ್ಭಿತ. ಸ್ವಲ್ಪ ಹಾರ್ಡ್ ಅನಿಸುತ್ತೆ ನಮಗೆ. ಬಿಸಿಲಲ್ಲಿ ಓಡಾಡೋದು ಎಷ್ಟು ಕಷ್ಟನೋ ಅಷ್ಟು ಕಷ್ಟ ವ್ಯಾಸ ಸಾಹಿತ್ಯದಲ್ಲಿ ಓಡಾಡೋದು ಅಂದರೆ ಅಥವಾ ಛತ್ರಿಗೀತಿರು ಬೇಕು ಅದಕ್ಕೆ. ಆದರೆ ಬೆಳದಿಂಗ್ಳಲ್ಲಿ ಹಾಗಲ್ಲ, ಆರಾಮ ಮನುಷ್ಯ ಇರ್ಬೋದು. ಸೇಮ್ ಲೈಟೇ, ಈ ರೀತಿ ಬಂದಾಗ ವ್ಯತ್ಯಾಸ ಆಗಿದೆ. ಹರಿದಾಸರ ಕೃತಿಗಳಲ್ಲಿ ಬಂದಾಗ ನಮ್ಮ ಭಾಷೆ ಕನ್ನಡ ಅನ್ನೋದು ಒಂದಾಯಿತು ಫಸ್ಟ್. ಎರಡನೇದಾಗಿ ಉದಾಹರಣೆ ಪೂರ್ವಕ ಹೇಳ್ತಾರಾದ್ದರಿಂದ ಹತ್ತಿರ ಆಗುತ್ತೆ. ಇದು ವ್ಯಾಸ ಸಾಹಿತ್ಯದ ಪ್ರಾತಿನಿಧಿಕ ಗ್ರಂಥವಾಗಿಯೂ ಉಪಯೋಗಕ್ಕೆ ಬರುತ್ತೆ. ಹರಿಕಥಾಮೃತ ಸಾರ ದಾಸ ಸಾಹಿತ್ಯದ ಪ್ರಾತಿನಿಧಿಕ ಗ್ರಂಥವಾಗಿ ಉಪಯೋಗಕ್ಕೆ ಬರುತ್ತೆ. ಹರಿಕಥಾಮೃತ ಸಾರ ಸರಿಯಾಗಿ ಓದಿದರೆ ಒಟ್ಟು ಶಾಸ್ತ್ರದ ಸಿದ್ಧಾಂತ ಏನು, ಒಟ್ಟು ಪ್ರಮೇಯ ಏನು ಅಂತ ಒಂದು ಸಾಮಾನ್ಯ ಪರಿಜ್ಞಾನ ನಮಗೆ ಬರೋದರಿಂದ, ಒಟ್ಟಾಗಿ ಬರೋದರಿಂದ ಮತ್ತು ಸಂಗ್ರಹವಾಗಿ ಸಿಗೋದರಿಂದ ಅದು ನಮಗೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಗ್ರಂಥ. ಅದನ್ನು ಆ ದೃಷ್ಟಿಯಲ್ಲಿ ಹರಿಕಥಾಮೃತ ಸಾರ ಬಹಳ ಮಾನ್ಯವಾಗಿದೆ. ಎಷ್ಟೋ ಸತ್ಯ ಕೆಲವು ಗ್ರಂಥಗಳು ಅಧಿಕೃತವಾಗದೆ ಹೋಗಿಬಿಡುತ್ತೆ. ಅಧಿಕೃತವಾಗದೇ ಇರೋದಕ್ಕೆ ಎರಡು ಕಾರಣ, ತಿಳುವಳಿಕೆ ಇಲ್ಲದೆ ಬರೆಯೋದೊಂದು ಅಥವಾ ಅಹಂಕಾರದಿಂದ ಬರೆಯೋದೊಂದು. ತಿಳುವಳಿಕೆ ಇಲ್ಲದೆ ಬರೆದ ಸಹಜವಾಗಿ ಕೆಟ್ಟ ಹೋಗುತ್ತೆ. ತಿಳುವಳಿಕೆ ಇದ್ದವರು ಕೂಡ ಓವರ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಕೆಲಸ ಕೆಟ್ಟ ಹೋಗುತ್ತೆ. ಇವ್ರು ಹಾಗಲ್ಲ, ಗುರುಗಳ ಕರುಣದಿಂದ ಅಪನಿತು ಬೇಳುವೆ. ಗುರುಗಳ ಕರುಣದಿಂದ ಹೇಳುತ್ತೇನೆ ಅಂತ ಹೇಳಿದ ತಕ್ಷಣ ಅದರ ವ್ಯಾಲಿಡಿಟಿ ಜಾಸ್ತಿ ಆಯಿತು. ವಿತ್ ಅಪ್ರೂವಲ್ ಹೇಳೋದು ಬೇರೆ, ವಿತೌಟ್ ಅಪ್ರೂವಲ್ ಮಾಡುತ್ತೆ. ವಿತ್ ಅಪ್ರೂವಲ್ ಮಾಡಿದ್ರೆ ಸ್ಯಾಂಕ್ಷನ್ ಇರುತ್ತೆ, ಇದು ಸಿಂಪಲ್. ಅದು 1 crore ಆದರೂ ನೋ ಪ್ರಾಬ್ಲಮ್, ಸ್ಯಾಂಕ್ಷನ್ ಇರುತ್ತೆ. 10 rupees ಸಿಗೋದಿಲ್ಲ, ಅಲಾಟ್ಮೆಂಟ್ ಇಲ್ಲದೆ ಹೋದರೆ 10 rupees ಕೊಟ್ಟರು ಕೂಡ ಆಡಿಟ್ ಅಬ್ಜೆಕ್ಷನ್ ಬರುತ್ತೆ. ಇವತ್ತು ಗುರುಗಳ ಕರುಣದಿಂದ ಆಪನಿತು ಪೇಳುವೆ. ಸುಧಾ ಗ್ರಂಥನ ಹಾಗೇನೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಜಯತೀರ್ಥರು ಹೇಳಿದ್ದು ಅದೇ ಮಾತನ್ನ, ಕನ್ನಡದಲ್ಲಿ ಜಗನ್ನಾಥ ದಾಸರು ಹೇಳಿದ್ದು ಅದೇ ಮಾತನ್ನ. ಆದ್ದರಿಂದ ಇದು ಅಧಿಕೃತವಾದ ಒಂದು ಗ್ರಂಥ. ಅವರೇ ಹೇಳ್ತಾರೆ, ಯುಕ್ತಿ ಮಾತುಗಳಲ್ಲ ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವೆ. ಬರೀ ಯುಕ್ತಿಯಿಂದ ಏನೋ ಊಹಾಪೋಹ ಮಾಡಿ ಹೇಳ್ತಾ ಇಲ್ಲ, ಶ್ರುತಿ ಸ್ಮೃತಿಗಳ ಆಧಾರದಿಂದ ಹೇಳ್ತೇನೆ ಅಂತ ಹೇಳ್ತಾರೆ. ಒಂದು ಬೇಸಿಸ್ ಇದ್ದು ಮಾತಾಡೋದು ಬೇರೆ, ಗೆಸ್ ಮಾಡಿ ಮಾತಾಡೋದು ಬೇರೆ. ಇವತ್ತು ಎಷ್ಟೋ ಜನ ಆಧುನಿಕರಿ ಫಿಲಾಸಫಿ ಅಂತ ಮಾತಾಡ್ತಾರೆ, ಗೆಸ್ ವರ್ಕ್ ಅಷ್ಟೇ ಇದೆ. ಎಷ್ಟೋ ಸರ್ತಿ ತಪ್ಪಾಗಿ ಗೆಸ್ತಲ್ಲಿ ತಪ್ಪಾಗಿರೋ ಗೆಸ್ಗಳು, ಅದು ಹೆಚ್ಚಾಗಿ ಕೂಡ ಊಹಾಪೋಹದ ಗೆಸ್ಗಳು, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇವ್ರು ಹಾಗಲ್ಲ, ಅಥೆಂಟಿಕ್ ಆಗಿರೋ ಅಥೆಂಟಿಕ್ ಆಗಿರುವ ಗ್ರಂಥವನ್ನು ಆ ರೀತಿ ಕೊಡ್ತಾರೆ ಅಂದರೆ ಸಾಮಾನ್ಯವಾದದ್ದಲ್ಲ. ಅದಕ್ಕೆ ತಕ್ಕಂತೆ ಅವರ ಜೀವನ ಕೂಡ ಒಂದು ದೈವಿಕವಾದ ಹಿನ್ನೆಲೆಯಲ್ಲಿ ಮೂಡಿಬಂತು. ಮೊದಲನೇದಾಗಿ ಇದರ ವೈಶಿಷ್ಟ್ಯ ಇನ್ನೊಂದಿದೆ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಮೂರು ಜನಗಳು ಎಷ್ಟು ದೊಡ್ಡ ಹರಿದಾಸರು, ದೊಡ್ಡ ಜ್ಞಾನಿಗಳು, ಸಂಶಯ ಇಲ್ಲ. ಅದು ಲೋಕದೃಷ್ಟಿಯಲ್ಲಿ ಅವರು ಶಾಸ್ತ್ರ ಓದಿದವರಲ್ಲ, ನೆನಪಿರಬೇಕು. ಪುರಂದರದಾಸರು 40 years ಮೇಲೆ ಕನ್ವರ್ಟ್ ಆದವು, 40 years ಮೇಲೆ ಈ ಕಡೆ ಬಂದವು. ವಿಜಯದಾಸರು 33 years ಅವರಿಗೆ ಸಂಸ್ಕೃತ ಅಲ್ಲ, ಕನ್ನಡನೂ ಸರಿಯಾಗಿ ಬರ್ತಿರಲಿಲ್ಲ. ಪೂರ್ತಿ ಒಂದು ಲೋಕದೊಳಗೆ ಅತ್ಯಂತ ಸಾಮಾನ್ಯ ದರ್ಜೆಯ ವ್ಯಕ್ತಿಗಳಾಗಿದ್ದರು. ಗೋಪಾಲದಾಸರು ಹಾಗೇನೆ, ಅವರು ಉಪನಯನವಾದ ಮೇಲೆ ಓದೋದು ಸೌಕರ್ಯ ಅವರಿಗಿರಲೇ ಇಲ್ಲ. ತನ್ನ ತಾಯಿ ಉಪನಯನವನ್ನು ಮಾಡಿಸ್ತಾಳೆ, ಧರ್ಮೋಪನಯನ ಒಂದು ಕಡೆಗೆ, ಕೋಟಿ ಗಾಯತ್ರಿ ಮಂತ್ರ ಜಪದ ಸಿದ್ಧಿಯಿಂದ ಮುಂದೆ ಬರ್ತಾರೆ. ಅವರು ಇದ್ದಿದ್ದೆ 40 years ಈ ಮಧ್ಯೆ. ಗೋಪಾಲದಾಸರು ಲೇಟಾಗಿ ಕನ್ವರ್ಟ್ ಆದವರು ಹೆಚ್ಚು ಸಿರಲಿಲ್ಲ. ಇದು ಒಂದು ರೀತಿ ವ್ಯತ್ಯಾಸ. ಅವರ ಜ್ಞಾನದ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಪುರಂದರದಾಸರು ಅವರು, ಅವ್ರ ಜ್ಞಾನ ಭಾರಿ ದೊಡ್ಡ ಜ್ಞಾನ. ಲೋಕದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಂಡು ಇರ್ತಾರೆ. SSC ಓದಿರೋ ದೊಡ್ಡ ಪಾಯಿಂಟ್ಸ್ ಆಗಿರ್ತಾರೆ. ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ಇರುತ್ತವೆ. ಸ್ಕೂಲಿಗೆ ಓದಿರೋದಿಲ್ಲ ಅದು ಕೂಡ. ಆ ಕೆಲವು ಆ ರೀತಿ ಬಂದವರು ಮೂರು ಜನಗಳು. ಇವರು ಹಾಗಲ್ಲ, ಸಿಸ್ಟಮೆಟಿಕ್ ಆಗಿ ಓದ್ದವರು ಚಿಕ್ಕಂದಿನಿಂದ, ಹುಟ್ಟಿದಾಗಿನಿಂದ ಚಿಕ್ಕ ಒಂದು ದೊಡ್ಡ ಪಂಡಿತರಾದವರು, ಮತ್ತೆ ಸುಮ್ಮನೆ ಓದಿದವರಲ್ಲ. ಆಗಿನ ಕಾಲಕ್ಕೆ ಪಾಂಡಿತ್ಯಕ್ಕೆ ಗುರುತು ಏನು ಅಂದರೆ, ಮಧ್ಯಾಹ್ನ ಅವ್ರು ಹೋಗಬೇಕಾದ್ರೆ ಮೇಣೆಯಲ್ಲಿ ಹೋಗಬೇಕಂತೆ, ನಡ್ಕೊಂಡು ಹೋಗಾಗಿಲ್ಲ ವಿದ್ವಾಂಸರು. ಅವ್ರ ಮುಂದೆ ಹಗಲು ದೇವಿಟಿಗೆ ಅಂತೇಳಿ ಗೌರವ, ಅದು ಗೌರವ ಬಂದು ಹಾರಿಸ್ತಾರ, ಸತ್ತ ಬುಲೆಟ್ ಹಾರಿಸ್ತಾರಲ್ಲ ಅಂದೇ ಗೌರವ ಸೂಚಕವಾಗಿ. ಅಂಥ ಒಂದು ವೈಭವ, ಕೈ 10 feet ಉಂಗುರ, ಕಡಗಗಳು, ಇಂಥ ಒಂದು ಉತ್ಕಟವಾದಂಥ ಪಾಂಡಿತ್ಯ ಸ್ಥಿತಿ ತಲುಪಿತು. ಇದು ಒಂದು ಕಾರಣ ಆಯಿತು, ಅವರ ಮಾತಿಗೆ ಸಾಮಾನ್ಯ ಜನರಿಗೆ ಬೆಲೆ ಬಳಕ್ಕೆ ಒಂದು ಕಾರಣ ಆಗಿತ್ತು. ಇನ್ನೂ ಸ್ವಲ್ಪ ಗಮನಿಸಿದ್ರೆ, ಹರಿದಾಸ ಸಾಹಿತ್ಯ ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ ಒಂದು ಪಂಡಿತರ ಮನಸ್ಸಲ್ಲಿ ಒಂದು ಭಾವನೆ ಇತ್ತು, ಇದು ಬರೆದವರು ಯಾರೋ ವಿದ್ವಾಂಸರಲ್ಲ, ಅವರು ವಿದ್ವತ್ತೇನು ಅಂತ ನೋಡೋದಕ್ಕೆ ಹೋಗ್ತಿದ್ದಿಲ್ಲ ಇವರೆಲ್ಲ ಕೂಡ.
ನೋಡಲೇ ಒಂದು ಪ್ರಜಡಿಸ್ ಇತ್ತು ಮನಸ್ಸಿನೊಳಗೆ, ಇವರ್ಯಾರು ಓದ್ದವರಲ್ಲ ಅಂತಕ್ಕಂಥ ಭಾವನೆ ಇತ್ತು. ಜಗನ್ನಾಥ ದಾಸರಿಂದ ಟೋಟಲಿ ಚೇಂಜ್ ಆಗಿಬಿಡುತ್ತೆ. ಈಗ ದೊಡ್ಡ ವಿದ್ವಾಂಸರಾಗಿ ವೆಲ್ ರೆಕಗ್ನೈಸ್ಡ್ ವಿದ್ವಾಂಸರು ಮತ್ತೆ ಅಂಥವರು ಇದಕ್ಕೆ ಬಂದಿದ್ದು ದೊಡ್ಡ ಪವಾಡವಾಯಿತು. ಆದರೆ ಇನ್ನೊಂದು ಮುಖ ಅಂದರೆ ಸಿಕ್ಕಂದಿನಲ್ಲಿ ಅವರಿಗೆ ಯಾವುದು ಪ್ರಾರಬ್ಧವಶ ವಿಚಿತ್ರವಾದ ಒಂದು ರೋಗ ಬಂತು, ಉದರ ರೋಗ ಬಂತು. ಅದರ ಪ್ರಭಾವದಿಂದ ಅವರು ಬದುಕೋದೇ ಭಾರಿ ಕಷ್ಟ ಆಗಿತ್ತು. ಕೊನೆಗೆ ಅವರು ಬದುಕಿದರು, ವಿಜಯದಾಸರು ಗೋಪಾಲದಾಸನಿಂದ ಬದುಕಿದರು. ಅಷ್ಟೇ ಇಲ್ಲ, ಅವರ ಆಯುಷ್ಯನೂ ಕ್ಷೀಣ ಆಗಿತ್ತು, ಅಪವೃತ್ತಿ ಬಂದು ಹೋಗಿತ್ತು. ಅದು ಗೋಪಾಲದಾಸರು ತಮ್ಮ ಆಯುಷ್ಯದ 40 ವರ್ಷಗಳನ್ನು ಕೊಟ್ಟು ಅವರನ್ನು ದೀರ್ಘಾಯುಗಳನ್ನಾಗಿ ಮಾಡ್ತಾರೆ. ಅಂದರೆ ದೈವಿಕವಾದ ಆಯುಷ್ಯದ ಹಿನ್ನೆಲೆಯಲ್ಲಿ ಬರೆದವರು ನೆನಪಿಟ್ಬಿಡ್ಬೇಕು. ಒಂದು ಕಡೆ ದೊಡ್ಡ ಪಾಂಡಿತ್ಯ, ಮತ್ತೊಂದು ಕಡೆ ಗುರುಗಳ ಅನುಗ್ರಹ, ಅದರ ಜೊತೆಗೆ ಆಜ್ಞೆ, ಅನುಗ್ರಹ ಆಜ್ಞೆ ಎಲ್ಲ ಸೇರಿದ್ದರಿಂದ ಹರಿಕಥಾಮೃತ ಸಾರ ಅಧಿಕೃತವಾದ ಗ್ರಂಥವಾಗಿ ಮೂಡಿಬಂತು. ಇಷ್ಟು ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿದ್ದರೆ ಹರಿಕಥಾಮೃತ ಸಾರ ಇವತ್ತು ಹರಿಕಥಾಸ ಸಾಹಿತ್ಯ ಅಂದ ತಕ್ಷಣ ಜ್ಞಾಪಕ ಬರುವ ಒಂದು ಗ್ರಂಥ ಅಂದರೆ ಈ ಹರಿಕಥಾಮೃತ ಸಾರ. ಆ ಹಿನ್ನೆಲೆಯಲ್ಲಿ ಒಟ್ಟು ಪ್ರಮೇಯಗಳ ಸಂಕಲನ, ಸುಲಭವಾದ ಭಾಷೆಯಲ್ಲಿ ಹೇಳೋದು, ದೃಷ್ಟಾಂತಪೂರ್ವಕ ಹೇಳೋದು ಮೊದಲಾದ ಸಾಧನೆ ಮಾಡಿರೋದ್ರಿಂದ ಹರಿಕಥಾಮೃತ ಸಾರ ತೀರ ಅಗತ್ಯವಾದ ಗ್ರಂಥವಾಗಿತ್ತು, ರಚಿತವಾಗಿ ಬಂತು. ಇನ್ನು ಹರಿಕಥಾಂಸಾರದ ವಿಷಯಗಳೇನು ಅಂತ ಪ್ರಶ್ನೆ. ಹೆಸರೇ ಹರಿ ಕಥಾ ಅಮೃತ ಸಾರ, ಇದೇ ಅದರ ವಿಷಯ. ಹರಿ ಕಥಾ ಅಮೃತ ಸಾರ, ಹರಿ ಅಂದರೆ ನಾರಾಯಣ, ಕಥಾ ಅಂದರೆ ಶಾಸ್ತ್ರಗಳು ಅಂತ. ಅದಕ್ಕೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ, ಶ್ರುತಿ ತತಿಗಳ ಅಭಿಮಾನಿ ಅಂತ ಅವರೇ ಹೇಳ್ತಾರೆ. ನಾರಾಯಣ ಲಕ್ಷ್ಮಿ, ಅಮೃತ ಅಂದರೆ ವಾಯು ಅಮೃತಂ ಅನಿಲಂ ಅಮೃತಂ ಅಂತ ಈಶಾವಾಸ್ಯ ಉಪನಿಷತ್ತು. ಮಹಾಲಕ್ಷ್ಮಿ ನಾರಾಯಣ, ಮಹಾಲಕ್ಷ್ಮಿ ವಾಯುದೇವರು, ಅವರ ಸಾರ, ಅವರ ಹಿರಿಮೆಯನ್ನು ಹೇಳ್ತಕ್ಕಂಥ ಗ್ರಂಥ. ಅದೇ ನಮಗೆ ಬೇಕಾದ ಸಾಧನೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವ. ನಮ್ಮ ಇಬ್ಬರು ಮಹಿಮೆ ಗೊತ್ತಿರಬೇಕು, ಹರಿ ಮತ್ತು ಗುರು. ಹರಿ ಯಾತಕ್ಕೆ ಬೇಕು ಅಂದರೆ ಮೋಕ್ಷ ಕೊಡ್ತಾರೆ, ಗುರುಗಳು ಯಾತಕ್ಕೆ ಬೇಕು ಅಂದರೆ ಮೋಕ್ಷ ಕೊಡಿಸ್ತಾರೆ. ಎರಡು ಕಾರಣಕ್ಕೋಸ್ಕರ, ಕೊಡೋರು ಹರಿ, ಕೊಡಿಸೋರು ವಾಯುದೇವರು, ಮತ್ತು ಹರಿ ದೇವರು, ದೇವರನ್ನು ತೋರಿಸೋರು ಗುರುಗಳು. ಎರಡನೇ ಭಾಗ, ದೇವರನ್ನು ತೋರಿಸೋರು ಗುರುಗಳು. ದೇವರು ಕಣ್ಣಿಗೆ ಕಾಣೋದಿಲ್ಲ, ಗುರುಗಳು ಕಣ್ಣಿಗೆ ಕಾಣಿಸ್ತಾರೆ, ಆಮೇಲೆ ದೇವರನ್ನು ಕಣ್ಣಿಗೆ ಕಾಣ ಮಾಡ್ತಾರೆ. ಹೀಗೆ ಹರಿಗುರುಗಳ ರೋಲು ನಮ್ಮ ಸಾಧನೆಯಲ್ಲಿ ಬಹಳ ಮುಖ್ಯ. ಅದನ್ನು ಹೇಳೋದ್ರಿಂದಲೇ ಹರಿಕಥಾಮೃತ ಸಾರ ನಮ್ಮ ಬೇಸಿಕ್ ಟೆಕ್ಸ್ಟ್ ಆದಾಗ ಮೂಲಭೂತ ವಿಚಾರಗಳನ್ನು ಕ್ರೋಢೀಕರಿಸ್ತಕ್ಕಂಥದ್ದು. ಜೊತೆಗೆ ಹರಿಕಥಾ ಅಮೃತ ಸಾರ ಉಪಲಕ್ಷಣ ಅಂತ ನಮ್ಮಲ್ಲಿ ಕರೆಯೋದು. ಸ್ವಾಗುಳು ಬಂದರು ಅಂದರೆ ಒಬ್ಬರೇ ಬಂದರು ಅಂತ ಯಾರು ಕೇಳೋದು, ಪರಿವಾರ ಸಮೇತ ಬರುತ್ತಾರೆ. ರಾಜ ಬಂದರೆ ಒಬ್ಬನೇ ಬರೋದು, ಪರಿವಾರ ಸಮೇತನೇ ಬರ್ತಾರೆ. ಅದೇ ರೀತಿಯಲ್ಲಿ ಹರಿವಾಯುಗಳ ಮಹಿಮೆ ಹೇಳಿದಾಗ ಎಲ್ಲ ದೇವತೆಗಳ ಮಹಿಮೆಯೂ ಬರುತ್ತೆ, ಎಲ್ಲ ಗುರುಗಳ ಮಹಿಮೆಯೂ ಬರುತ್ತೆ. ನಂದಿ ಸಂದಿ ಎಕ್ಸಾಂಪಲ್. ಅದಕ್ಕೆ ಎಲ್ಲಿಂದ ಶುರು ಮಾಡ್ತಾರೆ? ನಾರಾಯಣ, ಲಕ್ಷ್ಮಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ, ವೇದವ್ಯಾಸ ದೇವರು, ಆಮೇಲೆ ಆಚಾರ್ಯರು, ಮುಂದೆ ರುದ್ರದೇವರು, ಕೊನೆಗೆ ಪಾಕಶಾಸನ ಮುಖ್ಯ. ಸಕಲ ದೇವೋತ್ಕ ಸಗರಿಗೆ ಅಭಿನಮಿಪೆ, ಋಷಿಗಳಿಗೆ ಏಕಚಿತ್ತತಿ, ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ, ಆ ಕಮಲನಾಭಾದಿ ಯತಿಗಳ ಅನೇಕ ಕಾ ನಮಿಸುವೆನು ಬಿಡದೆ, ರಮಾಕಳತ್ರಣ ದಾಸವರ್ಗಕ್ಕೆ ನಮಿಪೇನು ಅನವರತ. ಈ ರೀತಿ ಇಡೀ ಒಂದು ಸಮಗ್ರ ದೇವತಾ ಪ್ರಪಂಚವನ್ನು, ಆಧ್ಯಾತ್ಮಿಕ ಪ್ರಪಂಚವನ್ನು ಪರಿಚಯ ಮಾಡಿಕೊಡೋದ್ರಿಂದ ಬಹಳ ಮಹತ್ವಪೂರ್ಣವಾದ ಗ್ರಂಥವಾಗಿ ಹರಿಕಥಾಮೃತ ಸಾರ ನಮಗೆ ಉಪಯೋಗವಾಗುತ್ತೆ. ಇನ್ನು ಅದರ ವೈಶಿಷ್ಟ್ಯ ಏನು ಗೊತ್ತಾ? ನಮಗೆ ದೇವರ ಪರಿಚಯದಿಂದ ಆಗಬೇಕು, ಮೋಕ್ಷ ಸಾಧನ ಸಾಮಗ್ರಿಗಳು ನಮಗೆ ಬೇಕಾಗಬೇಕು, ಮತ್ತು ಸಾಧನೆಯ ರೀತಿ ಗೊತ್ತಾಗಬೇಕು, ಉಪಾಸನೆಯ ಕ್ರಮ ಗೊತ್ತಾಗಬೇಕು, ನಮ್ಮ ದೇಹದೊಳಗಿರತಕ್ಕಂತಹ ನಾಡಿ ಮೊದಲಾದಗಳು ಇವೆಲ್ಲ ತಿಳಿಬೇಕು. ಅದನ್ನೆಲ್ಲವನ್ನು ತಿಳಿಸಿಕೊಡ್ತಾರೆ. ಅದು ಹರಿಕಥಾಂಸಾರದ ವೈಶಿಷ್ಟ್ಯ. ಆಮೇಲೆ ಸಾಮಾನ್ಯವಾಗಿ ಈ ಮಧ್ವ ಸಿದ್ಧಾಂತದ ಬಗ್ಗೆ ಸಾಮಾನ್ಯರ ಒಂದು ತಪ್ಪು ತಿಳುವರಿಕೆ ಏನು ಅಂದರೆ, ಅನೇಕರು ಹೊರಗಡೆ ಎಲ್ಲ ಧ್ಯಾನ ಧ್ಯಾನ ಅಂತಂತಿರ್ತಾರೆ. ನಮ್ಮಲ್ಲಿ ಧ್ಯಾನದ ಪದ್ಧತಿನೇ ಇಲ್ಲ ಅನ್ನೋ ಭ್ರಮೆ ಬಹಳ ಜನಕ್ಕೂ. ನಮ್ಮಲ್ಲಿ ಧ್ಯಾನ ಇದ್ದ ಏನೂ ಇಲ್ಲವೇ ಇಲ್ಲ, ಬರೀ ಮಾತುಗಳು ಮಾತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು. ಉಪಾಸನೆ ಆಚಾರ ಒತ್ತಿ ಹೇಳ್ತಾರೆ, ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ, ಪ್ರತಿನಿತ್ಯ ಧ್ಯಾನ ಮಾಡಬೇಕು ಅಂತ ಆಚಾರ ಹೇಳ್ತಾರೆ. ಧ್ಯಾನ ಮತ್ತು ಅಧ್ಯಯನ ಎರಡೂ ಒಂದೇ ಜೊತೆ, ಒಂದು ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಇದ್ದಾಗ, ಧ್ಯಾನ ಉಪಾಸನ, ಅಧ್ಯಯನ ರೂಪವಾದ ಉಪಾಸನ ಅಥವಾ ಧ್ಯಾನ ರೂಪವಾದ ಉಪಾಸನ ಮಾಡಲೇಬೇಕು ಅಂತ ಆಚಾರ ಹೇಳಿದರು. ಅನ್ಫಾರ್ಚುನೇಟ್ಲಿ ಅದು ಹೆಚ್ಚು ಪ್ರಕಾಶಕ್ಕೆ ಬಂದಿಲ್ಲ. ಹರಿಕಥಾನುಸಾರ ಒತ್ತು ಕೊಡ್ತಾರೆ, ಉಪಾಸನೆಗೆ ಬಹಳಷ್ಟು ಒತ್ತು ಕೊಟ್ಟು ಮಾತಾಡ್ತಾರೆ. ನಮ್ಮ ಶ್ವಾಸ ಸಂಧಿಯೆಲ್ಲ ಬರೀ ಉಪಾಸನೆಯೇ, ನಾಡಿ ಪ್ರಕರಣ ಸಂಧಿ ಉಪಾಸನೆಯೇ, ಎಲ್ಲ ಉಪಾಸನೆಯ ಮಾರ್ಗವನ್ನು ಕೂಡ ಶಾಸ್ತ್ರೋಕ್ತವಾದ ಸಂಗ್ರಹ ಮಾಡಿಕೊಡ್ತಾರಾದ್ದರಿಂದ ಅದು ವಿಶಿಷ್ಟವಾದ ಮಹತ್ವ ಹರಿಕಥಾಮೃತಸಾರಕ್ಕೆ ಬಂತು. ಇನ್ನು ಅದರ ವೈಶಿಷ್ಟ್ಯ, ಕೆಲವು ಸತ್ಯ ವಿಷಯ ಭಾಳ ಚೆನ್ನಾಗಿದ್ದರೂ ಕೂಡ ಅದರ ಪ್ರೆಸೆಂಟೇಷನ್ ಅಷ್ಟು ಸಮರ್ಪಕ ಆಗಿರೋದ್ರ ಚಾನ್ಸಸ್ ಇದೆ, ಆಗದೆ ಹೋಗಬಹುದು. ಹರಿಕಥಾಮೃತಸಾರ ಆಗಲ್ಲ, ಅದು ಯುನಿಕ್ ಅಂದರೆ ನಿಜವಾದ ಯುನಿಕ್ಕೆ. ಉದಾಹರಣೆಗೆ ಲಕ್ಷ್ಮೀದೇವಿ ಬಗ್ಗೆನೇ ತಗೊಳ್ಳಿ, ಮಹಾಲಕ್ಷ್ಮೀವಿಗೆ ಪರಿಚಯ ಮಾಡಿಕೊಡ್ಬೇಕು. ಎಷ್ಟು ಸಮಗ್ರವಾಗಿ ಬರೀತಾರೆ ಜಗನ್ನಾಥದಾಸರು ಅಂದರೆ, ಒಂದೇ ಪದ್ಯದೊಳಗೆ ಮಹಾಲಕ್ಷ್ಮಿಯ ಸಮಗ್ರ ಚಿತ್ರವನ್ನು ಕೊಡ್ತಾರೆ. ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಎಷ್ಟು ವಿಷಯ ಯೋಚನೆ ಮಾಡಿ ಅದರೊಳಗೆ ಒಂದು ಸಣ್ಣ ಪದ್ಯದೊಳಗೆ ಆರೇ ಸಾಲಿನ ಪದ್ಯ ಷಟ್ಪದಿ ಅಂತ ಕರೀತಾರೆ. ಷಟ್ಪದಿ ಅಂದರೆ ಆರು ಸಾಲಿದ್ದಾಗ ಒಂದು ಪದಿ ಪದ ಅಂದರೆ ಒಂದು ಸಾಲು ಅಂತ ಅರ್ಥ. ಷಟ್ ಪದ ಪದ ಅಂದರೆ ಕಾಲು ಅಂತೀವಲ್ಲ, ಆರು ಕಾಲಿದ್ದು. ಆರು ಕಾಲಿನ ಒಂದು ವಸ್ತು ಹೇಗೋ ಆರು ಒಂದು ಪಂಕ್ತಿಗಳ ಛಂದಸ್ಸನ್ನು ಭಾಮಿನಿ ಷಟ್ಪದಿ ಅಂತ ಕರೀತಾರೆ. ಅದರಲ್ಲಿ ಸಂಗ್ರಹ ಮಾಡೋದು ಸಾಮಾನ್ಯ ಅಲ್ಲ. ಇದರಿಂದ ಎಷ್ಟು ವಿಷಯ ಒಂದು ಕಡೆ ಸಿಕ್ಕಾಗುತ್ತೆ, ಮತ್ತು ಅದರ ಓಟ ಶೈಲಿ ಪದಗಳು ಎಲ್ಲ ಹತ್ತಿರದ ಪದಗಳು ಸುಲಭವಾಗಿ ಎಲ್ಲ ವಿಷಯ ತಿಳಿಸ್ತಾರೆ. ವೇದವ್ಯಾಸರ ಬಗ್ಗೆ ನೋಡಿ ಎಷ್ಟು ಅಪೂರ್ವವಾಗಿ ಹೇಳುತ್ತಾರೆ. ಒಂದೇ ಪದ್ಯ ಮತ್ತೆ, ವೇದಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಎಷ್ಟು ವಿಷಯ ಬಂದಿದೆ ಗೊತ್ತಿಲ್ಲ. ಆ ರೀತಿ ಹುಡುಕಬೇಕಾದ್ರೆ ಭಾರಿ ಕಷ್ಟ. ಅಷ್ಟು ವಿಷಯ ಕೊಡಬಹುದು, ಅದು ಹೇಳ್ಕೊಳ್ಳ ಬರೋದಿಲ್ಲ. ಈ ಮತ್ತೆ ಒಳ್ಳೆ ಹಾಡಬಹುದು, ಕೂಡಬಹುದು, ಇನ್ನೊಬ್ರು ಹೇಳಬಹುದು. ಒಂದ್ ಕಡೆ ಮೆಮೊರೈಸೇಷನ್ ಬಹಳ ಸ್ವಲ್ಪ ಪದ್ಯದಲ್ಲಿ ಬರೆದಾಗ. ಇವತ್ತು ಕೂಡ ಅಷ್ಟೇ, ಮೆಮೊರೈಸೇಷನ್ ಯಾರು ಕ್ಲೋಸ್ ಕೇಳೋದಿಲ್ಲ, ಪೊಯೆಟ್ರಿ ಅಷ್ಟೇ ಕೇಳೋದು. ಒಂದನೇ ಕ್ಲಾಸ್ನಿಂದ ಶುರು ಮಾಡಿದರೆ ನೀವು ಬೇಗ ಹೋದರೂ ಕೂಡ ಕೇಳೋದು ಮೆಮೊರೈಸ್ ದಿ ವರ್ಸ್ ಅಂತ ಪೊಯೆಟ್ರಿ ಅಂತ ಕೇಳ್ತಾರೆ. ಕ್ಲೋಸ್ ಅಂತ ಯಾರು ಕೇಳೋದಿಲ್ಲ. ಪೊಯೆಟ್ರಿ ಫಾರಮ್ಮೇ ಬಹಳ ಅಟ್ರಾಕ್ಟಿವ್, ಅದರ ಒಂದು ನಿರೂಪಣೆಯ ಶೈಲಿ, ಅದು ಷಟ್ಪದಿಯ ಒಂದು ಆಯ್ಕೆ, ಎಲ್ಲವೂ ಯುನಿಕ್. ಈಗ ಹರಿಕಥಾಮೃತ ಸಾರ ಬೇಕಾದ ವಿಷಯವನ್ನು ಅಷ್ಟು ಚೆನ್ನಾಗಿ ಹೇಳ್ಕೊಡುತ್ತಾರೆ. ಮತ್ತೆ ತುಂಬ ವಿಷಯಗಳಿರುತ್ತೆ, ಜನಕ್ಕೆ ಅರ್ಥ ಮಾಡಿಕೊಡ್ಬೇಕು. ಅವರ ಗುರಿ ಥ್ರೋಟ್ ಒಂದೇ, ತಾವು ತಿಳಿದಿದ್ದೆಲ್ಲ ಹೇಳೋದು ಬೇರೆ, ತಿಳಿಸ್ಬೇಕಾದ ತಿಳಿಸೋದು ಬೇರೆ. ಅಡಿಗೆವನ್ನು ಇರ್ತಾರೆ, ಬರೋ ಅಡಿಗೆಲ್ಲ ಮಾಡಿಬಿಟ್ರೆ ಗತಿಯೇನಾಗಬೇಕು. ಅಡಿಗೆವನ್ನು ಕರೆಯೋದು ಬರೋ ಅಡಿಗೆ ಎಲ್ಲ ಮಾಡಿ ಕೂತ್ಕೊಂಡ್ಬಿಟ್ರೆ ಊಟ ಮಾಡೋರು ಯಾರು, ಖರ್ಚು ಕೊಡೋದ್ಯಾರು. ಅವತ್ತು ಬೇಕಾದ ಅಡಿಗೆ ಮಾಡಬೇಕು, ಅರ್ಥ ಆಯ್ತಾ? ಬೇಕಾದ ಅಡಿಗೆ ಮಾಡಿದರೆ ಆಗ್ತಾನೆ ಹೊರತು ಬರೋ ಅಡಿಗೆ ಮಾಡಿ ಎಲ್ಲ ಮಾಡಬಾರ್ದು. ಎಲ್ಲ ಅಡಿಗೆ ಬರಬೇಕು ಅವನಿಗೆ, ಮಾಡೋದು ಮಾತ್ರ ಬೇಕಾದ ಮಾಡಬೇಕು. ಹರಿದ ಜಗನ್ನಾಥ ದಾಸರು ಥ್ರೋಟ್ ಅದನ್ನು ಬಿಟ್ಟಿಲ್ಲ. ಅವ್ರ ಉದ್ದೇಶ ಏನು? ಸಾಮಾನ್ಯರಿಗೂ ತಿಳಿಸ್ಬೇಕು, ಆ ಮೂಲಕವಾಗಿ ದೇವರ ಮಹಿಮೆ ಜಗತ್ತಿಗೆಲ್ಲ ಮುಟ್ಟಬೇಕು. ಅದನ್ನು ಎಂದೆಂದೂ ಬಿಟ್ಟಿಲ್ಲ. ಅವರ ಫಸ್ಟ್ ಚಾಯ್ಸ್ ಕರುಣಾಸಂತಿ, ಅಲ್ಲಿಂದ ಶುರು ಮಾಡೋದು. ದೇವರಲ್ಲಿ ಅನಂತಾನಂತ ಗುಣಗಳಿವೆ. ಯಾವ ಗುಣನ ಹೈಲೈಟ್ ಮಾಡಬೇಕು, ಯೋಚನೆ ಮಾಡಬೇಕು. ಯಾವ ಗುಣನ ಹೈಲೈಟ್ ಮಾಡಬೇಕು? ಎಲ್ಲ ಗುಣಗಳು ಇದ್ದು ಮೈನಸ್ ಕರುಣೆ, ಗತಿ ಏನಾಗ್ತಿತ್ತು ಮನುಷ್ಯನಿಗೆ? ಭಾರಿ ಶ್ರೀಮಂತ, ಬಿವೇರ್ ಆಫ್ ಡಾಗ್ಸ್ ಆಗಿದ್ರೆ ಹೇಗೆ ಆಗಿರ್ತಿತ್ತು? ಡೋಂಟ್ ಕಮ್ ಟು ಮೀ ಅಂದ್ರೆ ಗತಿ ಏನಾಗ್ತಿತ್ತಾಗ? ದೇವರು ಬಿಯಾಂಡ್ ಅಪ್ರೋಚ್ ಆಗಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಅದನ್ನು ದಾಸರು ಫಸ್ಟ್ ಅದನ್ನು ಹೈಲೈಟ್ ಮಾಡಿದ್ರು, ಕರುಣಾಸಂಧಿ. ಅವರ ಪ್ಲಾನ್ ಅಂಡ್ ಪರ್ಪಸ್ನಲ್ಲಿ ಕಾರುಣ್ಯಕ್ಕೆ, ದೇವರ ಕಾರುಣ್ಯಕ್ಕೆ ಇರೋ ಒಂದು ಸ್ಥಾನ ಅತ್ಯುನ್ನತವಾದದ್ದು ಎಂಬುದನ್ನು ಅವ್ರು ಹೇಳೋ ರೀತಿ ತೀರಾ ವಂಡರ್ಫುಲ್. 31 ಪದ್ಯಗಳಲ್ಲಿ ಕರುಣೆಯ ಆಲ್ ಫೇಸಸ್ ಆಫ್ ಕಾರುಣ್ಯ ಅದನ್ನೆಲ್ಲ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಆ ಹೆಸರಿಂದ ಪ್ರಾರಂಭ ಮಾಡಿದರೆ ಪ್ರತಿಯೊಂದು ಕೂಡ ಆಶ್ಚರ್ಯಕರ. ಎಷ್ಟು ಶಾಸ್ತ್ರ ಓದಿದವರು ಅದನ್ನು ಓದಿಬಿಟ್ಟಾಗ ದೇವರಲ್ಲಿ ಕಷ್ಟ ಭಕ್ತಿ ಬರಬೇಕು. ಭವಿಷ್ಯರ ಬಗ್ಗೆ ಆತರ ವಿಶ್ವಾಸ ಬರೋದು ಯಾವಾಗ ಗೊತ್ತೇ? ಭಾರಿ ಕರುಣಾಳು, ತಕ್ಷ್ಟ ಮನಸ್ಸಾ ಕಡಿಮೆ. ರಾಯರ ಬಗ್ಗೆ ತಾನೇ ಅದಕ್ಕೆ ಹೋಗ್ತಾರೆ, ಕರುಣಾಳು. ಭಕ್ತರನ್ನ ಅವರು ಕೈ ಬಿಡೋದಿಲ್ಲ. ಈ ಭಾವನೆಯಿಂದ ಹೋಗ್ಲಿಕ್ಕೆ ಅನುಕೂಲ ಆಗ. ಸಾಮಾನ್ಯವಾಗಿ ಮನುಷ್ಯನಿಗೆ ನಮ್ಮಿಂದ ಪ್ರಯೋಜನ ಇದ್ರೆ ಮನುಷ್ಯ ಸಾಮಾನ್ಯ ಕೇಳ್ಕೊಂಡಿರ್ತಾರೆ. ನಮಗೂ ಅವ್ರಿಗೂ ನಮ್ಮಿಂದ ಏನೋ ಆಗಬೇಕಾಗಿಲ್ಲ ಅಂದಾಗ ನಮಗೆ ಅವ್ರು ಸಿಗೋದಿಲ್ಲ. ದೇವರೇ ನಮ್ಮಿಂದ ಏನೂ ಆಗಬೇಕಾಗಿಲ್ಲ, ಅದನ್ನೇ ದೇವರು ನಮ್ಮನ್ನು ಹೇಗೆ ನೋಡ್ತಾನೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಕಾರುಣ್ಯ ಕನೆಕ್ಟ್ ಮಾಡುತ್ತೆ ಅಂತ ಹೇಳಿ. ದೇವರ ಕಾರುಣ್ಯ ಒಂದೇ ನಮ್ಮನ್ನು ದೇವರಿಗೆ ತಂಟಿಸಿರು. ಅದೇನಾದ್ರು ಇಲ್ಲದೆ ಹೋಗಿದ್ರೆ, ದೇವರು ನಮ್ಮನ್ನು ಕೇರ್ ಮಾಡದೆ ಹೋಗಿದ್ರೆ, ಇಡೀ ಜಗತ್ತಿನ ಗತಿ ಏನಾಗ್ತಿತ್ತು ಯೋಚನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ದೇವರ ಕಾರುಣ್ಯವನ್ನು ಹೈಲೈಟ್ ಮಾಡೋ ರೀತಿ ಇದೆಯಲ್ಲ, ಬಹಳ ಅಪೂರ್ವ. ಹೇಳ್ತೇನೆ ದೇವರು ಎಷ್ಟು ಕರುಣಾಡ ಮೊದಲು ಹೇಳ್ತಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ, ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವ ನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಡಗೆ. ಆ ಪದ್ಯದ ಎಫೆಕ್ಟ್ ನೋಡಿ ಯೋಚನೆ ಮಾಡಿ ಗೊತ್ತಾಗ. ದೇವರ ಕಾರುಣ್ಯವನ್ನು ಮಲಗಿ ಹಾಡಿದರೆ ಕೂತು ಕೇಳ್ತಾನೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ನಾವು ಕುಳಿತರೆ ಅವ್ರು ಮರಗಿ ಕೇಳೋದು ಕಷ್ಟ, ನಾವು ಕೂತಿದ್ರೇನೆ ಅಂತದ್ದು. ನಾವು ಮಲಗಿದ್ರೆ ತಾನು ಕುಳಿತಾನಂತೆ, ಇದು ದೇವರ ಕಾರುಣ್ಯ. ಆಮೇಲೆ ಕುಳಿತು ಪಾಡಲು ನಿಲುವ, ನಾವು ಕೂತ್ರೆ ತಾನು ನಿಂತ್ಕೊಳ್ತಾನೆ. ನಿಂತು ಪಾಡಿದರೆ ನಲಿವ, ನಲಿದು ಪಾಡಿದರೆ ಒಲಿವ. ಆ ಹೇಳೋ ರೀತಿ ಒಂದಕ್ಕೊಂದು ಕನೆಕ್ಷನ್ನು ತೀರಾ ಆಶ್ಚರ್ಯ. ಆ ಒಂದು ಫ್ಲೋ ಇದೆಯಲ್ಲ, ಅನ್ಇಂಟರ್ಪ್ರಿಟೆಡ್ ಫ್ಲೋ, ಅದು ನಿಜವಾದ ಪೊಯಿಟ್ರಿ ಅಂದ್ರೆ ಹಾಗಿರಬೇಕು. ಹರಿಕಥಾಮೃತ ಸಾರ ಯುನಿಕ್. ಆ ಪದ್ಯ ಕೇಳಿದ ಮೇಲೆ ದೇವರಲ್ಲಿ ನಾವು ಹೋಗೋದಿಲ್ಲ ಅನ್ಬೋದೇ ಹೊರತು ದೇವರು ನಮ್ಮನ್ನು ಕೈ ಬಿಡ್ತಾರೆ ಅಂತ ಹೇಳಬಾರ್ದ. ನಮ್ಮ ಕೈಲಿ ಆಗೋದಿಲ್ಲ, ಅದು ನಮ್ಮ ವೀಕ್ನೆಸ್, ಮುಗಿದೋಯ್ತು. ಬಟ್ ದೇವರ ಬಗ್ಗೆ ಮಾತ್ರ ತಕ್ಷಣವೇ ಲೈಕ್ ಹಿಮ್ ಆರ್ ನಾಟ್ ಈಸ್ ಗ್ರೇಟ್ ಅಂತ ಹೇಳಲೇಬೇಕು. ಹೊತ್ತು ಮೈಸೂರು ಪಾಕ್ ತಿನ್ನಕ್ಕೆ ಬರದೇ ಇದ್ದವನು ಗ್ರೇಟ್ ಅಂತಾನಲ್ಲ ಆತ. ಈ ಕಬ್ಬು ಹಲ್ಲಿಲ್ಲದೆ ಹೋದ್ರೂ ಹಲ್ಲ ಕಬ್ಬು ಗ್ರೇಟೇ, ಇವರಿ ತಿನ್ನಕ್ಕೆ ಬರೋದಿಲ್ಲ, ಆ ವಿಚಾರ ಬೇರೆ. ಬಟ್ ಕಬ್ಬು ಸಿಹಿಯಾಗಿದೆ ಅದರ ಬಗ್ಗೆ ಕಾಂಟ್ರವರ್ಸಿ ಇಲ್ಲ. ಆ ಟೈಪ್ ದೇವರ ಬಗ್ಗೆ ಅತಿ ಪ್ಯೂರ್ ಆಗಿರೋ ಒಂದು ಸುಳ್ಳು ಚಿತ್ರ ಕೊಡ್ತಾರಲ್ಲ, ಸಾಮಾನ್ಯ ಅಲ್ಲ ಅದು, ನಿಜವಾದ ಯಶಸ್ಸು. ದೇವರ ಬಗ್ಗೆ ಕಥೆಯನ್ನು ಕೇಳಬೇಕು. ಯಾತಕ್ಕೆ ಕೇಳಬೇಕು? ತುಂಬಾ ಕಷ್ಟ ಅದನ್ನು ಹೇಳೋದು. ಯಾತಕ್ಕೆ ಕೇಳಬೇಕು ಅಂತ ಹೇಳೋದು ಕೊರಟ್ರೆ ತುಂಬಾ ಕಷ್ಟ. ಒಂದು ಪದ್ಯದಲ್ಲಿ ಹೇಳಿಬಿಡ್ತಾರೆ, ಬಹಳ ಎಫೆಕ್ಟಿವ್ ಆಗಿ ಹೇಳ್ತಾರೆ. ಶ್ರವಣ ಮನಕ ಆನಂದ ವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು, ಭುವನ ಪಾವನ ವಿನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟು ಆಲಿಪುದು ಭೂಸುರರು ದಿನ ದಿನದಿ. ಎಷ್ಟು ಎಫೆಕ್ಟ್ ಹೇಳಿದ್ದ. ಶ್ರವಣ ಮನಕಾನಂದ ವೀವುದು, ಕೇಳ್ತಿರ್ಲಿಕ್ಕೆ ಮನಸ್ಸಿಗೆ ಸಂತೋಷ ಆಗುತ್ತೆ. ಫಸ್ಟ್ ಎಫೆಕ್ಟ್ ಸದ್ಯೋ ಹೃದ್ಯವರುದ್ಧತೆ ಅಂತ ಭಾಗವತ್ ಪುರಾಣದಲ್ಲಿ ಹೇಳುತ್ತಾರೆ. ತಕ್ಷಣ ಮನಸ್ಸಿಗೆ ಸಂತೋಷ ಆಗುತ್ತೆ. ಶ್ರವಣ ಮನಕಾನಂದ ವೀವುದು, ಆಮೇಲೆ ಭವಜನಿತ ದುಃಖಗಳ ಕಳೆಯುವುದು. ಭವಜನಿತ ದುಃಖಗಳ ಕಳೆಯುವುದು, ಭವ ಅಂದ್ರೆ ಸಂಸಾರ, ಜನಿತ ಅಂದ್ರೆ ಹುಟ್ಟತಕ್ಕಂತಹ ದುಃಖಗಳು ಅಂದ್ರೆ ತಾಪತ್ರಯಗಳು, ಅದನ್ನ ಕಳೆಯುವುದು. ಇದು ಎಫೆಕ್ಟ್. ಟಿ ವಿ ನೋಡ್ತಾನೆ ಹೆಂಜೆ ಆನಂದ ಆಗುತ್ತೆ, ಎಫೆಕ್ಟ್ ಏನು ಏನು, ಟೈಮ್ ವೇಸ್ಟ್ ಆಗಿರುತ್ತೆ ಅಷ್ಟೇ. ಅವನಿಗೆ ಎಫೆಕ್ಟ್ ಆಗಿಲ್ಲ, ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಭವಜನಿತ ದುಃಖಗಳ ಕಳೆಯುವುದು, ತುಂಬಾ ರೋಗ ಬಂದಿದೆ, ಟಿ ವಿ ನೋಡ್ತಾನೆ ಏನು ಪ್ರಯೋಜನ ಬರುತ್ತೆ? ರಕ್ತಾಂಸಾರ ಕೇಳಿ, ಭಗವಂತನ ಕಥೆ ಕೇಳಿ, ರಿಲೀಫ್ ಸಿಗುತ್ತೆ. ಮತ್ತೆ ಯಾವುದೋ ಪೇಪರ್ಲ್ಲಿ ಹಾಕಿದೆ, ಯಾವುದಕ್ಕಿಂತನೂ ಮನಃಶಾಂತಿಗೆ ರೋಗವಾಸಿ ಮಾಡೋ ಶಕ್ತಿ ಇರೋ ಹಾಗೆ ಬೇರೆದಕ್ಕಿಲ್ಲ. ಮನಸ್ಸು ಸ್ಥಿಮಿತಕ್ಕೆ ಬಂತು ಅಂದ್ರೆ ರೋಗವಾಸಿ ಆಗಲೇಬೇಕು. ಇವತ್ತು ಆ ಶಕ್ತಿ ಬೇರೆ ಯಾವ ಔಷಧಿಗೂ ಇಲ್ಲ, ಅದಕ್ಕಿಂತ ಜಾಸ್ತಿ ಶಾಸ್ತ್ರಗ್ರಂಥಕ್ಕೆ ಅಂತ ವೈಶಿಷ್ಟ್ಯ ಅಧ್ಯಾತ್ಮ ಗ್ರಂಥಗಳಿಗೆ ಅದನ್ನು ಹೇಳ್ತಾರೆ. ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖವ ಕಳೆಯುವುದು ಅಲ್ಲ, ದುಃಖಗಳ ಕಳೆಯುವುದು. ಪ್ಲೂರಲ್ ಹಾಕ್ತಾರೆ, ಒಂದೆರಡು ದುಃಖ ಹೋದ್ರೆ ಅಲ್ಲ, ಎಲ್ಲಾ ದುಃಖನೂ ಕಳೆದು ಬಿಡುತ್ತೆ. ಆ ದುಃಖ ನಮಗೆ ಗೊತ್ತಿದೆ, ಮೂರು ವಿಧ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ ಮೂರು ವಿಧದ ದುಃಖ ಇದೆ. ಆ ಮೂರನ್ನು ತೆಗೆದುಹಾಕುತ್ತೆ ಅಂತ ಹೇಳ್ತಾರೆ. ಇದು ಸೈನ್ಸ್ಗೆ ಸಾಧ್ಯ ಇಲ್ಲ. ಸೈನ್ಸ್ಗೆ ಮೂರು ವಿಧ ದುಃಖ ತೆಗೆಸಕ್ಕಂಥ ಶಕ್ತಿ ಇಲ್ಲ, ಮತ್ತು ಟೋಟಲ್ಲೇ ತೆಗೆಯೋ ಶಕ್ತಿ ಇಲ್ಲ. ಎರಡು ಬೇಕು ನಮಗೆ, ಪರ್ಮನೆಂಟ್ ಆಗಬೇಕು, ಟೋಟಲ್ ಆಗಬೇಕು. ಅಂದರೆ ಅದರಲ್ಲಿ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಗ್ರೇಟ್ನೆಸ್ ಬೇಕು. ಎರಡು ಇರೋದು ಅಧ್ಯಾತ್ಮದಲ್ಲಿ ಮಾತ್ರ. ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿ ಇತ್ತು ಸಲಹುವುದು, ಎರಡನೇದು ವಿವಿಧ ಭೋಗಗಳನ್ನು ಇಲ್ಲೂ ಕೊಡುತ್ತೆ ಅಲ್ಲೂ ಕೊಡುತ್ತೆ. ಇದು ಎರಡನೇ ಪಾಯಿಂಟ್. ಆಸ್ಪತ್ರೆಗೆ ಹೋಗ್ತಾರೆ, ರೋಗವಾಸಿ ಆಗುತ್ತೆ, ಅವರೇನು ಕೊಟ್ಟು ಕಳಿಸೋದಿಲ್ಲ, ಮತ್ತೆ ಇಸೋಣ್ ಕಳಿಸ್ತಾರೆ, ದುಡ್ಡು ಇಸೋಣ್ ಕಳಿಸ್ತಾರೆ ಹೊರತು ಇವನು ಏನೇನು ಕೊಡೋದಿಲ್ಲ. ದುಃಖ ಕಳೆದಿದ್ದಾರೆ, ಆದರೆ ಕೇಳಿದ್ದನ್ನು ಕೊಡೋದಿಲ್ಲ. ದೇವರ ಕಥೆ ಆಗಲ್ಲ, ದುಃಖ ಕಳೆಯುತ್ತೆ, ಕೇಳಿದ್ದನ್ನು ಕೊಡುತ್ತೆ. ಮತ್ತೆ ವಿವಿಧ ಭೋಗಗಳ ಮತ್ತೆ ಒಂದೆರಡಲ್ಲ. ಆಸ್ಪತ್ರೆಯಲ್ಲಿ ಅಕಸ್ಮಾತ್ ಫುಡ್ ಕೊಟ್ಟರೆ ಏನು, ಇವರಿಗೆ ಮೈಸೂರು ಪಾಕು ಕಾಶಿ ಅಲ್ವ ಕೊಡೋದಿಲ್ಲ, ಆ ಬ್ರೆಡ್ ಬನ್ನು ಕೊಡ್ತಾರೆ ಇವೆಲ್ಲ ಕೊಡೋದಿಲ್ಲ. ರೋಗಿ ಎಷ್ಟು ಬೇಕೋ ಅಷ್ಟೇ. ಇವ್ರು ಹಾಗಲ್ಲ, ವಿವಿಧ ಭೋಗಗಳ, ಆಲ್ ಟೈಪ್ಸ್ ಆಫ್ ಎಂಜಾಯ್ಮೆಂಟ್. ಧ್ರುವನ ಕಥೆ ಸಾಕ್ಷಿ ನಿಮಗೆ. ಧ್ರುವ ಎಷ್ಟು ಸುಖವಾಗಿದ್ದ ಅಂದ್ರೆ, ಪಯಃಪೇನ ನಿಭಾಶ್ಚಯ್ಯ, ಹಾಲಿನ ಕೆನೆಯಂತ ಹಸಿವೆ ಮಲಗ್ತಾ ಇದ್ದ. ದಾಂತಾಹ ರುಕ್ಮ ಪರಿಚ್ಛದಾಹ, ದಂತದ ಕಾಟುಗಳದ್ದು, ದಂತದ ಕಾಟುಗಳು. ಯೋಚನೆ ಮಾಡಿ, ಅಂತ ಭೋಗ ಇದೆ, ಅಂತ ಭಕ್ತಿ ಇದೆ, ಎರಡೆರಡು ಮ್ಯಾಚ್ ಆಗುತ್ತೆ. ಇದು ಲೌಕಿಕದಲ್ಲಿ ಸಾಧ್ಯ ಇಲ್ಲ. ಮತ್ತೆ ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಹುವುದು. ಇವತ್ತೆಷ್ಟೋ ಐಟಿಯರ್ ಕೆಲಸ ಮಾಡ್ತಾರೆ, ಬೇಕಾಷ್ಟು ಲಕ್ಷರಿ ಕೊಡ್ತಾರೆ. ಪರಲೋಕ ಕೊಡ್ತೀವಿ ಅಂತ ಹೇಳೋ, ಇಲ್ಲಿ ಕೊಡ್ತಾರೆ ಅಷ್ಟೇನೆ. ನೀವು ಸತ್ ಮೇಲೆ ಕೊಡ್ತೀವಿ ಅಂತ ಅಲ್ಲಿ ಪರಲೋಕದಲ್ಲಿ ಕೊಡೋ ಶಕ್ತಿ ಅವರಿಗೆ ಇಲ್ಲ, ಪಾಪ ನಮಗೇನು ಕೊಡ್ತಾರೆ. ವಿವಿಧ ಇಹ ಪರಂಗಳಲ್ಲಿತ್ತು ಸಲಹುವುದು ಬಹಳ ಇಂಟ್ರೆಸ್ಟಿಂಗ್. ಇಹಲೋಕದಲ್ಲೂ ಭೋಗ, ಪರಲೋಕದಲ್ಲೂ ಭೋಗ. ಇಹಲೋಕದಲ್ಲೂ ದುಃಖ ಇಲ್ಲ, ಪರಲೋಕದಲ್ಲೂ ದುಃಖ ಇಲ್ಲ. ಅದೇ ರೀತಿಯಲ್ಲಿ ಭೋಗದ ವೆರೈಟಿಗಳು ಮತ್ತು ಆನಂದ, ಇಷ್ಟೆಲ್ಲ ಹೇಳಬೇಕಾದ್ರೆ ಉಪಯೋಗಿಸಿದ್ದು ಎಷ್ಟು ಗೊತ್ತಾ, ಜಸ್ಟ್ ಹಾಫ್ ಅವರ್ಸ್ ಅಷ್ಟು. ವಿವಿಧ ಭೋಗಗಳು ಯಾವ ಮರಂಗಳಲ್ಲಿ ಇತ್ತು ಸಲಹುವುದು, ಇಷ್ಟೆಲ್ಲ ಕೊಟ್ಟು ಸಲಹುವುದು, ಅದು ಭಾರಿ ಇಂಪಾರ್ಟೆಂಟ್. ಅದು ನೀವು ಸರ್ಕಾರ 10 ಲಕ್ಷ ಸಂಬಳ ಕೊಡುವುದು ಅಂತ ತಿಳ್ಕೊಂಬೋಣ, ಜೊತೆಗೆ ಗಾರ್ಡ್ ಕೊಟ್ಟು ಕಳಿಸೋದಿಲ್ಲ, ಸೆಕ್ಯೂರಿಟಿ ಅವ್ರನ್ನ ಯಾರು ಕೊಟ್ಟು ಕಳಿಸೋದಿಲ್ಲ, ನಿಮ್ಮ ಹಣೆ ಬರ ತಗೊಂಡೋಗ್ಬೇಕಷ್ಟೇ. ನೀವು ನಿಮ್ಮ ಜೊತೆಗೆ ಯಾರನ್ನು ಕಳಿಸೋದಿಲ್ಲ, ದೇವರಾಗಲ್ಲ, ಸಲಹುವಲ್ಲ, ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ತಾರೆ. ಭೋಗ ಕೊಡ್ತಾನೆ, ಕಾಪಾಡ್ತಾರೆ. ಏನು ಕೊಟ್ಟರು ಭಗವಂತ ರಕ್ಷಣೆ ಮಾಡ್ತಾರೆ. ಯೋಗಕ್ಷೇಮಂ ವಹಾಮ್ಯಹ, ಯೋಗ ಕೊಡೋದು, ಕ್ಷೇಮ ಉಳಿಸೋದು. ಯೋಗ ಅಂದ್ರೆ ಕೊಡೋದು, ಕ್ಷೇಮ ಅಂದ್ರೆ ಉಳಿಸೋದು. ಅದನ್ನೆಲ್ಲ ನಮ್ಮದೇ ಭಾಷೆಯಲ್ಲಿ ಹೇಳ್ತಾರೆ. ಮತ್ತೆ ಈ ಪದ ನೋಡಿದ್ರೆ ಯಾವುದೂ ಕಷ್ಟ ಅಲ್ಲ, ಬಟ್ ಅದನ್ನ ಎಫೆಕ್ಟ್ ಮಾತ್ರ ತೀರಾ ಪೂರ್ವ. ಅದು ಯುನಿಕ್ ಅಂದ್ರೆ ಹೇಳೋದ್ರಲ್ಲೇ ಯುನಿಕ್ಕು, ಕಂಟೆಂಟ್ಸಲ್ಲಿ ಯುನಿಕ್ಕು, ಲ್ಯಾಂಗ್ವೇಜ್ನಲ್ಲಿ ಯುನಿಕ್ಕು, ಮತ್ತೆ ಎಕ್ಸಾಂಪಲ್ಸ್ನಲ್ಲಿ ಯುನಿಕ್. ಮತ್ತೆ ತುಂಬ ಕಠಿಣವಾದ ಎಕ್ಸಾಂಪಲ್ ಕೊಡೋದಿಲ್ಲ ದಾಸರು, ಬಹಳ ಸರಳವಾದ ದೃಷ್ಟಾಂತ ಕೊಡ್ತಾರೆ. ದೇವರು ನಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ, ನಮ್ಮ ಹಿಂದೆ ಇರ್ತಾನೆ. ನಮ್ಗೆ ತಕ್ಷಣ ಅರ್ಥ ಆಗೋದು ಕಷ್ಟ. ತಕ್ಷಣ ದುಷ್ಟಾಂತ ಕೊಟ್ಬಿಡ್ತಾರೆ. ಒಡಲ ನೆಡಲ ಅಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು. ಯಾರಿಗೆ ಅರ್ಥ ಆಗೋದಿಲ್ಲ ಅದು? ನಮ್ಮ ಯಾರ ಜೊತೆ ಯಾರು ಎಕ್ಸಾಂಪಲ್ ಕೊಟ್ಟರು ಪೂರ್ತಿ ಇರೋದಿಲ್ಲ. ವಾಚ್ಮ್ಯಾನ್ ಕೊಟ್ಟರೆ ಅವ್ನು ಬೆಲ್ ಹೊಡೆದು ಬರೋದೇ ಇಲ್ಲ, ಎಷ್ಟೋ ಸಲ ಎಲ್ಲ ಹೋಗ್ಬಿಟ್ಟಿರ್ತಾರೆ, ನಾಪತ್ತೆ ಆಗಿಬಿಟ್ಟಿರ್ತಾರೆ. ಯಾವ ತಂದೆ ತಾಯಿ 24 ತಾಸು ಇರೋದಿಲ್ಲ, ಯಾರು ಹೇಳಿದ್ರು ಸಾಲೋದಿಲ್ಲ. ಒಂದು ಮಾತು, ಒಡಲ ನೆಡಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು. ಮುಗಿದೋಯ್ತಾರೆ. ನಮ್ಮ ದೇಹದಲ್ಲಿ ನಮ್ಮಿಂದ ಹೇಗಿರುತ್ತೋ ದೇವರು ಹಾಗಿರ್ತಾನೆ. ಇದು ಅದಕ್ಕಿಂತ ಹೆಚ್ಚು ಹೇಳೋದು ಸಾಧ್ಯನೇ ಇಲ್ಲ. ಉಪನಿಷತ್ತಿನ ಮಾತುಗಳು, ಯಥೇಷೇ ಪುರುಷೇಚ್ಛಾಯ ಅಂತ ಉಪನಿಷತ್ತಿನ ಮಾತನ್ನ ಹಾಗೆ ಜೋಡಿಸ್ತಾನೆ. ಅದು ಬಹಳ ಅಪೂರ್ವ. ಒಡಲ ನೆಡಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು, ಒಂದರೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ. ಬಿಡದೆ, ಒಂದರೆ ಕ್ಷಣ ಬಿಡದೆ, ನೆರಳು 24 hours ಇರುತ್ತೆ, ಆದರೆ ಒಂದರೆ ಕ್ಷಣ ಕೂಡ ಬಿಡೋದಿಲ್ಲ. ಬೆಂಬಲನಾಗಿ, ಅದು ನೆರಳಿಗಿಲ್ಲ, ಅದು ನೆರಳು ನಮ್ಮನ್ನು ಕಾಪಾಡೋದ್ರೆ ಸುಮ್ಮನೆ ಹಿಂದೆ ಬರುತ್ತಷ್ಟೇನೆ. ಆದರೆ ಬೆಂಬಲನಾಗಿ ದೇವರ ವೈಶಿಷ್ಟ್ಯ ನಮ್ಮಿಂದ ಬಲವಾಗಿರ್ತಾರೆ. ಭಕ್ತಾಧೀನನೆಂದೆನಿಸಿ, ಅಲ್ಲಿ ಎಕ್ಸಾಂಪಲ್ ಎರಡು ತಗೋತಾರೆ. ನೆರಳು ನಮ್ಮನ್ನು ಫಾಲೋ ಮಾಡುತ್ತೆ, ದೇವರು ನಮ್ಮನ್ನು ಫಾಲೋ ಮಾಡ್ತಾನೆ. ಆದರೆ ಅವನು ದೊಡ್ಡವನು, ನಮಗೆ ಹೇಗಿರ್ತಾನೆ ಅಂದರೆ ಒಬಿಡೆಂಟ್ ಇದ್ದಾಗಿರ್ತಾನೆ ಅಂತ ದೇವರ ವೈಶಿಷ್ಟ್ಯ. ಭಕ್ತಾಧೀನನೆಂದೆನಿಸಿ, ತಡೆವ ದುರಿತೌಹಗಳ ನೆರಳ ಕೆಲಸ ಮಾಡೋದಿಲ್ಲ. ಮುಂದೆ ಆಪತ್ತು ಬಂದರೆ ನೆರಳ ಎಚ್ಚರಿಕೆ ಕೊಡೋದಿಲ್ಲ, ದೇವರು ಹಾಗೆಲ್ಲ ಎಚ್ಚರಿಕೆ ಕೊಡ್ತಾನೆ. ತಡೆವ ದುರಿತೌಹಗಳ, ದುರಿತ ಅಲ್ಲ ದುರಿತೌಹ, ಒಂದು ಸ್ಟ್ರೀಮ್ ಆಫ್ ಕ್ಯಾಲಮಿಟೀಸ್ ಸ್ಟ್ರೀಮ್, ಅದೆಲ್ಲ ಪರಮಾತ್ಮ ಏನು ಮಾಡ್ತಾನೆ, ತೆಗೆದಾಕ್ತಾನೆ. ತಡೆವ ದುರಿತೌಹಗಳ, ಕಾಮದ ಕೊಡುವ ಸಕಲಿಷ್ಟಗಳ, ಎಲ್ಲ ಇಷ್ಟಾರ್ಥಗಳನ್ನು ಬಿಟ್ಟು ಬಿಡ್ತಾನೆ. ತಡೆವ ದುರಿತೌಹಗಳ, ಕಾಮದ ಕೊಡುವ ಸಕಲಿಷ್ಟಗಳ, ಮತ್ತೆ ಹೇಳ್ತಾರೆ ಹಿಂದೆ ಮುಂದೆ ಎಡಬಲದಿ ಒಳ ಹೊರಗೆ ಎಲ್ಲ ಕಡೆ ತಲುತ್ತಾನೆ. ಕಾಮದ ಕೊಡುವ ಸಕಲಿಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸನ್ಮಹಿಮ. ನಡೆವ ನಮ್ಮಂದದಲ್ಲಿ ನಮ್ಮ ಇಷ್ಟಾರ್ಥರು ಕೊಡಿಸ್ತು. ಏನು ಬೇಕು ಅಂದರೆ ಮಗು ಕೇಳಿದ ತಾಯಿ ನಡ್ಕೋತಾಳೆ, ಅದು ಬೇಕು ಅದು ಬೇಡ ಬೇಡ, ಕಾದಿರು ಬಂದರೆ ಒಚ್ಚಿಕೋತಾಳೆ ತಾಯಿಪ್ಪ. ಅಂಥ ಕರುಣೆ ನಡೆವ ನಮ್ಮಂದದಲ್ಲಿ, ನಮ್ಮ ಹೇಗಿರಬೇಕು ಹಾಗಿಡ್ತಾನೆ. ಇಂಥ ಪರಮಾತ್ಮನ ಯಾರು ಬಿಡ್ತಾರೆ? ಈ ಒಂದು ದೃಷ್ಟಾಂತ ಹೇಳೋ ರೀತಿ ಒಂದಕ್ಕಿಂತ ಒಂದು ಆಶ್ಚರ್ಯ. ಅದರೊಳಗೊಂದು ಪಾಯಿಂಟ್ ಹಿಂಟ್ ಮಾಡ್ತಾರೆ. ಮತ್ತೆ ದೇವರು ನಮ್ಮಿಂದ ನಡೆನಂತೆ ಬರ್ತಾನೆ, ಯಾವಾಗಲೂ ಬರ್ತಾನೆ, ನಮ್ಮನ್ನು ಕಾಪಾಡ್ತಾನೆ ಎಲ್ಲ ಹೇಳಿಬಿಟ್ಟು ಇಷ್ಟೆಲ್ಲ ಹೇಳಿದ್ದೀರಿ, ದೇವ್ರು ಯಾಕೆ ಕಾಣೋದಿಲ್ಲ? ಅದಕ್ಕೆ ಉತ್ತರ ಇಮಿಡಿಯೇಟ್ ಆಗಿ, ನೆರಳು ಕಾಣಬೇಕಾದ್ರೆ ಬೆಳಕಿರಬೇಕು, ನೆನಪಿರಲಿ. ನೆರಳು ಎಷ್ಟೇ ನೆರಳು ಜೊತೆಗಿದ್ರು ಕೂಡ ಅದು ವಿಜಿಬಲ್ ಆಗಬೇಕಾದ್ರೆ ಬೆಳಕಿದ್ದರೆ ಮಾತ್ರ ಕಾಣೋದು, ಇಲ್ಲದ ನೆರಳು ಕಾಣೋದಿಲ್ಲ. ನೆರಳು ಇದ್ದೇ ಇರುತ್ತೆ, ಕಾಣಬೇಕಾದ್ರೆ ಬೆಳಕು ಬೇಕು. ದೇವರು ಇದ್ದೇ ಇರ್ತಾನೆ, ಕಾಣಬೇಕಾದ್ರೆ ಜ್ಞಾನದ ಬೆಳಕು ಬೇಕು, ಇಲ್ಲದ್ರೆ ಸಾಧ್ಯ ಇಲ್ಲ. ಅದನ್ನು ಸಜೆಸ್ಟ್ ಮಾಡ್ತಾರೆ ಪೊಯೆಟ್ರಿ. ಇನ್ನೊಂದು ಭಾಗ, ಪೊಯೆಟ್ರಿ ಯಾವಾಗಲೂ ಎಕ್ಸ್ಪ್ರೆಸ್ ಆದರೆ ಉಪಯೋಗ ಇಲ್ಲ, ಸಜೆಸ್ಟ್ ಮಾಡಬೇಕು. ಯಾವಾಗಲೂ ಸಜೆಸ್ಟಿವ್ ಆದಷ್ಟು ಕೂಡ ಪೊಯೆಟ್ರಿ ಗ್ರೇಟ್ ಆಗಿ. ಅದನ್ನೆಲ್ಲ ಕೂಡ ಹೇಳಬೇಕಾದ್ರೆ ಪ್ರಾಸ ಕೊಡೋಡಿ. ಮತ್ತೆ ಒಡಲ ಜಡಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ಒಂದರೆ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತ ಧೀರ ನೆಂದೆನಿಸಿ. ತಡೆವ ದುರಿತೌಹಗಳ, ಕಾಮದ ಕೊಡುವ ಸಕಲಿಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿರುವ ಸುವಿಶೇಷ ಸಂತ. ತಡೆವ ಒಡೆವ ಎಲ್ಲ ಡಕಾರಗಳು ಪ್ರಾಸ ತರ್ತಾ ಹೋಗ್ತಾರೆ, ಎಷ್ಟು ಒಂದು ಕಡೆ ಸೇರಿಸ್ತಾರೆ. ಇದೆಲ್ಲ ಜೊತೆಗೆ ಸಂಗೀತಕ್ಕೆ ಹೊಂದ ಹಾಗೆ ಅದು ಮ್ಯೂಸಿಕ್ ತರ್ತ, ಮ್ಯೂಸಿಕ್ಕು ಮ್ಯಾಜಿಕ್ಕು ಎಲ್ಲ ಮಿಕ್ಸ್ ಮಾಡತಕ್ಕಂಥ ವೈಶಿಷ್ಟ್ಯ ಅದಕ್ಕೆ. ಹರಿದಾಸ ಸಾಹಿತ್ಯದ ಒಂದು ಫಲಶ್ರುತಿ ಇದ್ದಂತೆ ಬಂದಿದ್ದು ಹರಿಕಥಾಮೃತ ಸಾ. ಅವರು ಕೂಡ ದೃಷ್ಟಾಂತಗಳು ಕೂಡ ಬಹಳ ಅಪೂರ್ವ. ನಾವು ಎಷ್ಟೇ ಯೋಚನೆ ಮಾಡೋಕ್ಕೆ ಹೋಗ್ತೇವೆ ಅದೆಲ್ಲ ಉತ್ತರ ಸಿಗುತ್ತೆ. ದೇವರು ಕಾಪಾಡ್ತಾನೆ. ನಡೆನ ದೃಷ್ಟಾಂತ ಕೊಟ್ರಿ, ಇನ್ನೊಂದು ಕೊಡ್ತಾರೆ. ಕಣ್ಣಿಗೆವೆ ಎಂದದಲ್ಲಿ ಕೈ ಮೈ ತಿಣ್ಣಿ ಒದಗುವ ತೆರದಿ ಪಲ್ಲುಗಳು ಪಣ್ಣು ಫಲಗಳ ನೆಗೆದು ಜಿಹ್ವೆಗೆ ರಸವ ನೀವಂತೆ ಪುಣ್ಯ ಫಲ ವೀವಂದದಲ್ಲಿ ನುಡಿ ವೆಣ್ಣಿನ ಅಣ್ಮಾಂಡದೊಳು ಲಕ್ಷ್ಮಣ ನಣ್ಣ ಒದಗುವನು ಬಹುತರ ವಸನಕ್ಕೆ ಅವರಗಣ ಸಹಿತ. ನಾಲ್ಕು ದೃಷ್ಟಾಂತ ಕೊಡ್ತಾರೆ ದೇವರು ನಮ್ಮನ್ನು ಹ್ಯಾ ಕಾಪಾಡ್ತಾನೆ ಅಂತ ಹೇಳೋದು. ನಾಲ್ಕು ಸುಮ್ಮನೆ ಓದಿದ್ರೆ ನಿಮಗೆ ಅನಿಸೋದಿಲ್ಲ, ಅರ್ಥ ಮಾಡಿಕೊಂಡ್ರೆ ಸ್ವಾರಸ್ಯ ಬರ್ತಾಗ. ಕಣ್ಣಿಗೆ ಎವೆ ಎಂದದಲ್ಲಿ, ಕಣ್ಣಿಗೆ ರೆಪ್ಪೆ ಇದೆ, ಧೂಳು ಬರೆದ ತಕ್ಷಣ ನಮಗಿಂತ ಹೇಳ್ಬೇಕಾದ್ರೆ ಅದೇ ಬಿಚ್ಚೋಗ್ಬಿಡುತ್ತೆ ತಕ್ಷಣ. ರಿಫ್ಲೆಕ್ಸ್ ಆಕ್ಷನ್, ಒಂದು ಧೂಳು ಬಂತು ನೋಡ್ಕೊಂತ ಏನೇ ನಿಂತ್ಕೊಳ್ಬೇಕಾಗಿಲ್ಲ. ನೀವು ಕಂಪ್ಯೂಟರ್ಗೆ ಒತ್ತಾರ ಹೋಗ್ಬೇಕು, ಕಮ್ಯಾಂಡ್ ಕೊಡ್ಬೇಕು, ಏನು ಕೊಡ್ಬೇಕು, ಆಟೋಮೆಟಿಕ್ಕಾಗಿ ವರ್ಕ್ ಮಾಡೋದು. ಕಣ್ಣಿಗೆ ಎವೆ ಎಂದದಲ್ಲಿ ಎರಡು ಎಕ್ಸಾಂಪಲ್ ಇಡಿ, ಎರಡು ಅರ್ಥ ಇಟ್ಕೊಂಡಿದ್ದಾರೆ. ಕಣ್ಣಿನ ಜೊತೆಗೆ ಇರುತ್ತೆ ರೆಪ್ಪೆ, ರೆಪ್ಪೆ ಮರ್ತು ಬಂದಿದ್ದೇವೆ ನಾವು, ಸ್ಪೆಕ್ಸ್ ಬರ್ತದೆ ರೆಪ್ಪೆ ಬರ್ತದೆ ಅಂತ ಹೇಳಾಗಿಲ್ಲ. ದೇವರು ಇನ್ನು ಬೀಳ್ತೆ ಅಲ್ಲ ಜೊತೆಗೆ ಇಟ್ಬಿಟ್ಟಿದ್ದ, ಅಲ್ಲೇ ಇದೆ, ತಕ್ಕ ಬುಚ್ಕೊಬಿಡುತ್ತೆ ಅಲ್ಲಿ, ಎಲ್ಲಿಂದ ತಂದು ಬರಬೇಕಾಗಿಲ್ಲ. ಕಣ್ಣಿಗೆವೆ ಎಂದದಲ್ಲಿ 24 hours ಅಲ್ಲೇ ಇರುತ್ತೆ, ಮತ್ತೆ ಕ್ಲೋಸ್ ಆಗಿರುತ್ತೆ, ಬೇಕಾದ್ರೆ ತೆಗಿತೆ ಸಾಕಾರ ಮುಚ್ಚುತ್ತೆ. ಎಂಥ ಮ್ಯಾಜಿಕ್ ಅದು. ಕಣ್ಣಿನ ಎಕ್ಸಾಂಪಲ್ ನಾವು ನಮ್ಮ ಕಣ್ಣಿದೆ ಯೋಚನೆ ಮಾಡಿಲ್ಲ, ಆ ನೋಡ ಕಣ್ಣಿಲ್ಲ ಅಷ್ಟೇ, ಈ ಕಣ್ಣಿದೆ ನೋಡ ಕಣ್ಣು ನಮಗಿರೋದಿಲ್ಲ. ಅವ್ರು ಹೇಳ್ತಾರೆ ಕಣ್ಣಿಗೆವೆ ಎಂದದಲ್ಲಿ ಕಣ್ಣಿಗೆ ರೆಪ್ಪೆ ಹೇಗೋ ದೇವರು ನಮಗೆ ದೇವರು ಆಗಿದ್ದಾನೆ. ಫಸ್ಟ್ ಜೊತೆಗಿದ್ದಾನೆ, ಯಾವಾಗಲೂ ಇರ್ತಾನೆ, ಇಮಿಡಿಯೇಟ್ ಆಗಿ ಬರ್ತಾನೆ, ಎಲ್ಲ ಸೇರ್ಕೊಂಡು ಹೋಯ್ತು ಅದ್ರಲ್ಲಿ. ಕಣ್ಣಿಗೆವೆ ಎಂದದಲ್ಲಿ ಅದನ್ನು ಉಪನಿಷತ್ತಿದೆ, ದ್ವಾಸುಪರ್ಣ ಸಯುಜಾ ಸಖಾಯಿ. ದೇವರು ಎಲ್ಲೇ ಇದ್ದು ನಮ್ಮನ್ನು ಕಾಪಾಡೋದಿಲ್ಲ, ಜೊತೆಗೆ ಇದ್ದು ಕಾಪಾಡ್ತಾನೆ. ಕಣ್ಣಿಗೆವೆ ಎಂದದಲ್ಲಿ ಕೈ ಮೈ ತಿಣ್ಣಿಗೊದಗುವ ತೆರದಿ, ಎಲ್ಲೋ ಸೊಳ್ಳೆ ಕಡಿಯುತ್ತೆ ಕಡೆಗೆ, ನಿದ್ದುಗಣ್ಣಲ್ಲಿದ್ದಾನೆ, ತಕ್ಷಣ ಓಡಿಸುತ್ತೆ ಬಿಡೋದಿಲ್ಲ. ನಿನಗೆ ಎಚ್ಚರಣೆ ಇಲ್ಲ, ಕೈ ಹೋಗ್ಬಿಟ್ಟಿರುತ್ತೆ ಆಗಲೇ ಆ ಕಡೆ. ಇಲ್ಲ ಕಾಲಿಗೆ ಹೊಡೆದ್ರೆ ನನ್ನ ಗಡ್ಡೆ ಅನ್ನೋದು ಕೈ ಸುಮ್ಮನೆ ಇದು ಮಾಡಬೇಕು. ಇದು ಕಾಲಿ ಕಚ್ಚಿದ್ರೆ ನಾನೇನ್ ಮಾಡಲಿ ಅಂತ ಕೂತಿದ್ರೆ, ಅಂದ್ರೆ ಕೈ ಇಲ್ಲಿದೆ ಕಾಲು ಅಲ್ಲಿದೆ, ತಕ್ಷಣ ರೆಸ್ಪಾಂಡ್ ಮಾಡಿ. ಅದಕ್ಕೆ ಕೈ ಮೈ ತಿಂಡಿ ಗೊತ್ತಾಗೋಗುತ್ತೆ ಅದು. ಇಲ್ಲಿ ನೋಡಿ ಎರಡು ದೃಷ್ಟಾಂತ ಕಂಪೇರ್ ಮಾಡಿ, ಕಾಂಟ್ರಾಸ್ಟ್ ಮಾಡಿ. ಅದು ಜೊತೆಗಿದ್ದು ಕಾಪಾಡುತ್ತೆ, ಕೈ ಎಲ್ಲಿಂದ ಬಂದು ಕಾಪಾಡುತ್ತೆ. ಜೊತೆಗಿದ್ದು ಮಾಡ್ತಾನೆ ಹೊರಗಡೆಯಿಂದ ಬರ್ತಾರೆ, ಒಳಗೂ ಹೊರಗು ಎರಡೂ ಬರಬೇಕಲ್ಲ. ಈಗ ಒಳಗಿಂದ ಕೆಲಸ ಮಾಡೋದು, ಜೊತೆಗಿದ್ದು ಮಾಡೋದು ಇದು ರೆಪ್ಪೆ, ದೂರದಿಂದ ಹೆಲ್ಪ್ ಮಾಡೋದು ಕೈ. ಕಣ್ಣಿಗೆವೆ ಎಂದಲ್ಲಿ ಕೈ ಮೈ ತಿನ್ನಿ ಗೊತ್ತಾಗುವಂತೆ ಅರದಿ. ಇಲ್ಲಿ ಮೈ ಕೈನೇ ಅಂತ ದೃಷ್ಟಾಂತ ಕೊಟ್ಟರು ಅಂದ್ರೆ ಎಂಟೈರ್ ಬಾಡಿ ಕವರ್ ಮಾಡುತ್ತೆ. ಎಲ್ಲಿ ಬೇಕಾದ್ರೆ ಕೈ ಹೋಗುತ್ತೆ, ಈ ರೀತಿ ಇನ್ನೂ ಕಾಲು ಹೋಗೋದಿಲ್ಲ ಎಲ್ಲ ಕಡೆ. ಆ ರೀತಿ ಕೈ ಎಲ್ಲಿ ಬೇಕಾದ್ರೆ ಹೋಗುತ್ತೆ, ಎಲ್ಲ ಕಡೆ ಅಪ್ರೋಚ್ ಇದೆ ಕೈ. ಅದಕ್ಕೆ ದೇವರು ಎಲ್ಲಿಂದ ಬೇಕಾದ್ರೆ ನನ್ನನ್ನು ಕಾಪಾಡ್ತಾರೆ. ಆಮೇಲೆ ಪಣ್ಣು ಫಲಗಳ ನೆಗೆದು ಜಿಫೆಗೆ ರಸವ ನೀವಂತೆ. ಪಲ್ಗಳು ಪಣ್ಣು ಫಲಗಳ ನೆಗೆದು, ಹಲ್ಲುಗಳಿವೆ ಅವು, ಹಣ್ಣು ಎಲ್ಲದನ್ನು ಅಗಿದ್ಬಿಟ್ಟು ರಸ ಕೊಡುತ್ತಾರೆ. ಇಲ್ಲಿ ನೋಡಿ ರೆಪ್ಪೆ ಜೊತೆಗಿತ್ತು, ಕೈ ಎಲ್ಲೋ ಇತ್ತು, ಹಲ್ಲು ಒಳಗಿವೆ, ಅದು ಸ್ವಾರಸ್ಯ. ಹಲ್ಲು ಒಳಗೆ ಇದೆ, ಒಳಗಿದ್ದು ಏನ್ ಮಾಡುತ್ತೆ, ಎಲ್ಲ ಹಣ್ಣುಗಳನ್ನೆಲ್ಲ ಅಗಿಸಿಬಿಟ್ಟು ಪದಾರ್ಥ ತಿನ್ನಿಸಿಬಿಟ್ಟು ರಸವನ್ನು ತಾಂತಿವ ಹಲ್ಲು ತಿಂದಿದ್ರ ಗತಿ ಏನಾಗ್ತದೆ. ಬಾಲೆಗೆ ಜಿಹ್ವೆಗೆ ರಸವ ನೀವಂತೆ. ದೇವರೆಲ್ಲ ನವಿ ಸಪ್ಲೈ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ದೇವ್ರ ತಿಂದೋ ನಮಗೆ ತಿನ್ನಕ್ ಬರೋದಿಲ್ಲ, ದೇವ್ರು ನೋಡಿದ್ರೆ ನಮ್ಗೆ ನೋಡ್ಲಕ್ ಬರೋದಿಲ್ಲ, ಅದೆಲ್ಲ ನಮಗೋಸ್ಕರ ಮಾಡ್ತಾನೆ ದೇವರು. ಎಂತ ಮ್ಯಾಜಿಕ್! ಕಣ್ಣಿಗೆ ಮುಂದೆ ಪಣ್ಣು ಫಲಗಳನ್ನಾಗೆದು ಜಿಹ್ವೆಗೆ ರಸವ ನೀವಂತೆ. ಪುಣ್ಯ ಫಲವೀ ಬಂದದಲ್ಲಿ, ಇದು ಫೋರ್ತ್ ಎಕ್ಸಾಂಪಲ್. ಪುಣ್ಯ ನಮಗೆ ಫಲ ಕೊಡುತ್ತೆ, ಪುಣ್ಯ ನಮಗೆ ಕಾಣೋದಲ್ಲಿ ಇನ್ವಿಸಿಬಲ್ ಅದು. ಯಾಕೆಂದ್ರೆ ಎಲ್ಲಿಂದ ಬಂತು ಗೊತ್ತೇ ಆಗ್ತಾ ಇಲ್ಲಲ್ಲ, ಲಕ್ಕಿ ಎಂದು ಬಿಡ್ತಾನಷ್ಟೇ. ಎಲ್ಲಿಂದ ಬಂತು ಗೊತ್ತಿಲ್ಲ, ಲಕ್ಕಿ ಅಲ್ಲ ಅದು. ಪುಣ್ಯ ನಮಗೆ ಈಗ ಅದು ವರ್ಕ್ ಮಾಡಿದೆ, ಜೊತೆಗೆ ಹೋಗ್ತಿರ್ತಾರೆ, ಒಬ್ಬನೇ ವೆಹಿಕಲ್ ಹೋಯ್ತು, ಇವ್ನು ಬದುಕೊಂಡ್ಬಿಟ್ಟ. ಎಲ್ಲಿ ಹೋಯ್ತು? ಪುಣ್ಯ ಕಾಪಾಡ್ತಾ ಇದೆ ಅವನಲ್ಲಿ. ಪುಣ್ಯ ಕಣ್ಣಿಗೆ ಕಾಣಲೇ ಇಲ್ಲ, ಇವು ಮೂರು ಕಣ್ಣಿಗೆ ಕಾಣೋ ವಿಜಿಬಲ್ ಇವೆರಡು ಕೂಡ. ರೆಪ್ಪೆ ಕಾಣುತ್ತೆ, ಕೈ ಕಾಣುತ್ತೆ, ಅಲ್ಲಿ ಬಾಯಿ ತೆಗೆದ್ರೆ ಅದೇ ಕೊಡುತ್ತೆ ಬರೇ ಪಕ್ಷ. ಆದರೆ ಇದು ಕಣ್ಣಿಗೆ ಕಾಣದೇ ಇಲ್ಲ. ಪುಣ್ಯ ದೇವರು ಕಾಣದೇನೋ ಕಾಪಾಡ್ತಾನೆ. ನಾಲ್ಕು ದೃಷ್ಟಾಂತ ಕೊಟ್ಟು, ನುಡಿ ವೆಣ್ಣಿ ನಣ್ಣಾಂಡ ದೊಡ್ಡ ಲಕ್ಷ್ಮಣ ನಣ್ಣ ನೊದಗುವನು ಭಕುತರ ಬಸದ ಕವರ ಗಣ ಸಹಿತ. ಇಡಿ ವೆಣ್ಣಿ ನಣ್ಣಾಂಡ ದೊಡ್ಡ ಹರಿಕತಾಪಸ ಸ್ಪೆಷಾಲಿಟಿ, ಹೊಸ ಹೊಸ ವರ್ಡ್ಸ್ ಕೈನ್ ಮಾಡ್ತಾರೆ. ನುಡಿ ವೆಣ್ಣಿನ ಅಣ್ಮಾಂಡ ದೊಡ್ಡ ನೋಡೋದಕ್ಕೆ ಏನೇನು ತಮಿಳು ಕಂಡ ಕಾಣುತ್ತೆ. ಅಣ್ಮಾಂಡ ಅಣ್ಮಾಂಡ ಅಂದ ತಕ್ಷಣ ದಾಸರಾಯರು ತಮಿಳಿನ ಮದ್ರಾಸ್ನವರು ಅಂತ ತಿಳ್ಕೊಂಡಷ್ಟರ ಮಟ್ಟಿಗೆ. ಏನಲ್ಲ, ನುಡಿ ವೆಣ್ಣಿನ ಅಣ್ಮ. ನುಡಿ ಅಂದರೆ ಮಾತುಗಳು, ನುಡಿ ವೆಣ್ಣು ಅಂದರೆ ಅಭಿಮಾನಿ ದೇವತೆ, ನುಡಿ ವೆಣ್ಣು ಸರಸ್ವತಿ ದೇವಿ. ಆತನ ಅಣ್ಮ ಅಂದರೆ ಗಂಡ, ಅಂಡ ಅಂದರೆ ಬ್ರಹ್ಮಾಂಡ. ನುಡಿವೆಣ್ಣಿನ ಅಣ್ಮಾಂಡ ಇಜುಕೊಟ್ಟು ಬ್ರಹ್ಮಾಂಡ. ಆ ಪದನ ರೂಪಿಸಿರೋ ರೀತಿ ನೋಡಬೇಕು. ನುಡಿವೆಣ್ಣಿನ ಅಣ್ಮಾಂಡದೋಡು ಲಕ್ಷ್ಮಣನ ಅಣ್ಣನು ಒದಗುವನು ಭಕ್ತರ ವಸನ ಕವರಗಳ ಸಹಿತ. ರಾಮ ಅಂದರೆ ಲಕ್ಷ್ಮಣನ ಅಣ್ಣ ಅಂತ ಕರೀತಾರೆ. ಲಕ್ಷ್ಮಣನ ಎಲ್ಲೂ ಬಿಟ್ಟು ಹೋಗಲಿಲ್ಲ, ರಾಮ ಜೊತೆಗಿಚ್ಚಿಕೊಂಡು ಆತನ ಕಾಪಾಡಿದ. ಅವನು ಪರಮಾತ್ಮ ಎಲ್ಲಿ ಅವೈಲೇಬಲ್ ಇಷ್ಟೆಲ್ಲ ಮಾಡಿದರೆ, ಇಡೀ ಬ್ರಹ್ಮಾಂಡದೊಳಗೆ ಅವೈಲೇಬಲ್ ಎವೇರ್ ಅಂತ ಅರ್ಥ. ಕೆಲವರು ಇರ್ತಾರೆ, ಅನ್ಫಾರ್ಚುನೇಟ್ಲಿ ಬ್ರಾಂಚ್ ಎಲ್ಲ ಇವರು ಅಂದ್ಬಿಡ್ತಾರೆ. ಭಾರಿ ಒಳ್ಳೆಯದು, ಈಗ ಬ್ರಾಂಚ್ ಇಲ್ಲ, ಈಗ ವರ್ಕಿಂಗ್ ಅವರ್ಸ್ ಇಲ್ಲ, ಈಗ ನಾಟ್ ಅವೈಲೇಬಲ್ ಅಥವಾ ಲಿಮಿಟ್ ಇದೆ. ದೇವರಿಗೆ ಯಾವುದು ಎಂಟೈರ್ ಯೂನಿವರ್ಸ್, ಉಳಿವೆಣ್ಣೆ ನಾಣ್ಣ ಬ್ರಹ್ಮಾಂಡ ಅಂದರೆ ಎಂಟೈರ್ ಯೂನಿವರ್ಸ್ನಲ್ಲಿ ಎಲ್ಲಿ ಬೇಕಾದ್ರೂ ದೇವರು ಸಿಗ್ತಾರೆ. ಇಲ್ಲದವ್ರು ಏನಾಗ್ತಿತ್ತು, ಎಷ್ಟು ಪದ್ಧತಿ ಆಗೋದು ಯೋಚನೆ ಮಾಡಿ. ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೀರಿ, ಕರ್ನಾಟಕ ಗೌರ್ಮೆಂಟ್ ಕಾಂಟೆಂಟ್ ಏನು ಮಾಡೋಕ್ಕಾಗೋದಿಲ್ಲ, ಆ ವೀರಪ್ಪನ ಏನು ಮಾಡೋಕ್ಕಾಗಲಿಲ್ಲ. ಆ ಹಿಡಿಯೋದು ಯಾರು ಹಿಡಿಬೇಕು ಅಂದರೆ ಎಷ್ಟೋ ದಿವಸ ಗಲಾಟೆ, ನಾವು ಹಿಡಿಬೇಕು ನೀವು ಹಿಡಿಬೇಕು ಅಂತೇಳಿ. ಯಾವ್ದಕ್ಕೆ ಸೇರ್ತಾನೆ ಅವನಂತೂ ಯೋಚನೆ ಮಾಡೋದಲ್ಲ ಕಾಲ ಕಾಲ. ದೇವರಿಗೆ ಅದೆಲ್ಲ ಇಲ್ಲ, ಎಂಟೈರ್ ಯೂನಿವರ್ಸ್ ಆದ ಜುರಿಡಿಕ್ಷನ್. ಆದ್ದರಿಂದ ನುಡಿ ವೆಣ್ಣಿ ನಣ್ಮಾಂಡದೋಡು ಲಕ್ಷ್ಮಣ ನಣ್ಣನೊದಗುವನು. ಮತ್ತೆ ಹೇಳ್ತಾರೆ, ಅಮರಗಣ ಸಹಿತ ಒಮ್ಮೆ ಬರೋದಿಲ್ಲ ಅಂದರೆ ಎಂಟೈರ್ ಬೆಟಾಲಿಯನ್ ಸಹಿತ ಬಂದ್ಬಿಡ್ತಾರೆ ದೇವರು. ಗೊತ್ತಲ್ಲ ನಮಗೆ, ಲಕ್ಷ್ಮೀರ್ಯಸ ಪರಿಗ್ರಹ ಕಮಲ ಭೋ ವಿಷ್ಣು ಎಲ್ಲರ ಸಮೇತ ಬಂದ್ಬಿಡ್ತಾನಂತ ದೇವರು. ಈ ದೇವರ ವೈಭವ ಕಾಪಾಡೋ ರೀತಿ ಇದೆಲ್ಲ ನೋಡಿದರೆ ಏನು ಕರುಣಾನಿಧಿ ಹರಿ, ಮತ್ತೇನು ಭಕ್ತಾಧೀನೋ, ಇನ್ನೇನು ಈತನ ಲೀಲೆ. ಆ ಉದ್ಗಾರ ತೆಗಿತಾನೆ, ಏನು ಕರುಣಾನಿಧಿ ಹರಿ, ಮತ್ತೇನು ಭಕ್ತಾಧೀನೋ. ಇಷ್ಟೆಲ್ಲ ಮಾಡ್ತಾನಲ್ಲ ದೇವರು. ಕರುಣ ಕರುಣೆಯ ನಿಧಿ ಸಮುದ್ರ ಅಂತ, ನಿಧಿ ಅಂದರೆ ಸಮುದ್ರ, ಕರುಣಾ ಸಮುದ್ರ ಹರಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಮಕ್ಕಳನ್ನು ಎಜುಕೇಟ್ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ಬೇಡಿ. ಕರುಣಾಸಂಧಿ ಸರಿಯಾಗಿ ಹೇಳ್ಕೊಟ್ಬಿಡಿ, ಅವನೊಂದು ರೀತಿ ಅಲ್ಲಿ ಚೇಂಜ್ ಆಗಿಬಿಟ್ಟಿರ್ತಾನೆ. ಸುಮ್ಮನೆ ಕ್ಯಾಸಿಡಿ ಹಾಕ್ತಾ ಇರಿ, ಕ್ಯಾಸೆಟ್ ಹಾಕ್ತಾ ಇರಿ, ಅನ್ನೋ ಇಲ್ಲಿ ವರ್ಕ್ ಮಾಡ್ತಾನೆ ಇರುತ್ತದು. ಅಷ್ಟು ಒಳ್ಳೆಯ ಭಾಷೆ, ಒಂದು ಕಷ್ಟದ ಪದಗಳಿಲ್ಲ. ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಪಂಡಿತರಾದಾಗ ಆ ಪಾಂಡಿತ್ಯದ ಇದು ಹೋಗೋದಿಲ್ಲ, ಅಷ್ಟವಾಗದ ಪದ ಬಂದ್ಬಿಡುತ್ತೆ. ಜೊತೆಗೆ ದಾಸರು ಥ್ರೋಔಟ್ ಮೇಂಟೈನ್ ಮಾಡಿದ್ರು, ಬರದಂತೆ ನೋಡ್ಕೋತಾರೆ. ಅದು ಪಾಂಡಿತ್ಯದ ಹೊರೆ ಭಾರಿ ನಮ್ಮೇಲೆ ಹಾಕ್ಬಾರ್ದು, ಪಾಂಡಿತ್ಯದ ಅವ್ರ ಮೇಲೆ ಇರಬೇಕೇ ಹೊರತು ಭಾರಿ ಅವ್ರು ಬಸ್ ಭಾರಿ ವೇಟ್ ಇರುತ್ತೆ, ವೇಟ್ ನಮ್ಮೇಲೆ ಹಾಕಿದ್ರೆ ಗತಿ ಏನಾಗುತ್ತೀವಿ. ಟ್ರೈನ್ ಸಿಕ್ಕಾಬಿಟ್ಟು ಬೇರೆ ಆ ವೇಟಲ್ಲಿ ಕುತ್ಕೊಂಡ್ರೆ ನಮಗೆ ವೇಟೇ ಗೊತ್ತಾಗಲ್ಲ, ಆರಾಮಾಗಿರ್ತೇವೆ. ಆ ವೇಟ್ ನಮ್ಮೇಲೆ ಬೀಳಬಾರ್ದು, ಅದು ಲೈಟ್ ಅಂದ್ರೆ ಮೇಲಕ್ಕೆ ಹೋಗೋದಿಲ್ಲ. ಪಾಂಡಿತ್ಯ ಇರಬೇಕು, ನಮ್ಮೇಲೆ ಬೀಳಬಾರ್ದು ಪಾಂಡಿತ್ಯ. ಅದಕ್ಕೆ ಸ್ವಲ್ಪ ಅವ್ರು ಕಷ್ಟಪಡಿಸೋದಿಲ್ಲ. ಮಲಗಿ ಪರಮಾದರದಿ ಪಾಡಲು, ಒಂದಾರು ಸಂಸ್ಕೃತ ಪದ ಇದೆ ಅದರೊಳಗೆ, ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ. ಒಂದು ಭಾಷೆಗೆ ಅಡ್ಜಸ್ಟ್ ಆದರೆ ಇಂಗ್ಲೀಷ್ ನಮ್ಮ ಅಭ್ಯಾಸ ಎಷ್ಟು ಅಭ್ಯಾಸ ಆಗಿದೆ ಅಂದರೆ, ಹಳ್ಳಿಯವರು ಉಪಯೋಗಿಸ್ಬಿಡ್ತಾರೆ, ನಿಲ್ಲಿಸಿ ಬಿಡೋದಿಲ್ಲ. ಯಾಕಂದ್ರೆ ಅದು ಆ ಸಂಸ್ಕಾರ ಬಿಡೋದಿಲ್ಲ, ಅದನ್ನು ದಾಸರಾಗಿ ಮಾಡೋದಿಲ್ಲ. ಆ ಏನು ಹೇಳಬೇಕೋ ಆ ಫುಲ್ ಕಂಟ್ರೋಲ್ ಓವರ್ ದಿ ಸಿಚುಯೇಷನ್, ಅದ್ರ ಮೇಲೆ ಇಟ್ಕೊಂಡು ಮಾತಾಡ್ತಾರೆ. ಇದೆಲ್ಲ ನಮಗೆ ಬಹಳ ಎಜುಕೇಟಿವ್ ಆಗಿರೋ ಹರಿಕಥಾಮೃತ ಸಾರ. ಸರಿಯಾಗಿ ನೋಡಿದರೆ ಅದರ ಒಂದು ಯುನಿಕ್ ಅಂದರೆ ಯುನಿಕ್ಕೆ ದಾಸರ ಹಾಡಿನ ಭಾವನೆ ಬೇಕಾದಷ್ಟು ಕಾಣುತ್ತೇವೆ. ಒಂದು ಕಡೆ ಕಾಣೋದು ಕಷ್ಟ, ಇದು ಸಮಸ್ಯೆ ಇರೋದು. ಪುರಂದರದಾಸರ ಹಾಡಿದೆ, ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪಿ ಜನಪ್ರಿಯ ಗೋಪಾಲ ಗಂಧದಲ್ಲಿ. ಏನು ಮೂರು ನುಡಿಯಲ್ಲಿ ಎಷ್ಟು ವಂಡರ್ಸ್ ಮಾಡ್ತಾರೆ ಮೂರು ನುಡಿಗಳು. ಹರಿಸರ್ವೋತ್ತಮ ಯಾತಕ್ಕೆ ಮೊದಲು ಎಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾರೆ ಗೊತ್ತೇನು? ಒಂದೇ ವಿಷಯನ ಆ ಮೂರು ನಿಮಿಷ ಆಗುತ್ತೆ ಅಷ್ಟೇ. ಮೂರು ನಿಮಿಷಕ್ಕೆ ನಮಗೆ ನೂರಾರು ಶಾಸ್ತ್ರ ವಿಚಾರ ಹೇಳಿಬಿಡುತ್ತೆ. ಇದು ಹರಿದಾಸ ಸ್ಪೆಷಾಲಿಟಿ. ಆದರೆ ನಮಗೇನು ಸಮಸ್ಯೆ ಅಂದರೆ ಒಂದೊಂದು ವಿಷಯಕ್ಕೆ ಒಂದೊಂದು ಕಡೆ ಹೋಗಬೇಕು. ಹರಿಕಥಾಮೃತಸರ ಆಗಲ್ಲ, ಒಂದೇ ಕಡೆ ಎಲ್ಲ ಸೇರಿಸಿಬಿಡುತ್ತೆ. ಇದು ಎನ್ಸೈಕ್ಲೋಪೀಡಿಕ್ ವರ್ಡ್. ನಾವು ವೈಶ್ವಕೋಶ ಅಂತೇವಲ್ಲ, ಎನ್ಸೈಕ್ಲೋಪೀಡಿಕ್ ಇನ್ ನೇಚರ್ ಆಗೋದು ಹರಿಕಥಾಮೃತಸಾರದ ವೈಶಿಷ್ಟ್ಯ. ಅವರು ಕರುಣಾಸಂಧಿನೇ ಎಲ್ಲೂ ಡಿವೇಟೇ ಮಾಡೋದಿಲ್ಲ. ಇಡೀ 31 ಪದ್ಯಗಳಲ್ಲಿ ಡಿವೇಷನ್ನೇ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ವೆರೈಟಿ ಅನಲೈಸ್ ಮಾಡ್ತಾರೆ, ಪ್ರತಿಯೊಂದರಲ್ಲೂ ಕೂಡ ಸ್ವಾರಸ್ಯವನ್ನು ತೋರಿಸ್ತಾ ಹೋಗ್ತಾರೆ. ಇದು ಬಹಳ ದೊಡ್ಡದು. ಅವಾಗ ಅದಕ್ಕೆ ಹೇಳ್ತಾರೆ, ನಾನು ಬರೆದಿದ್ದಲ್ಲ ಇದು, ಗುರುಗಳ ಕರುಣದಿಂದ ಆಪನಿತು ಪೇಳುವೆ. ಗುರುಗಳ ಅನುಗ್ರಹದಿಂದ ನನಗೆ ತಿಳಿದಷ್ಟು ಹೇಳ್ತೇನೆ. ಅಲ್ಲೂ ಅವ್ರು ಬಿಟ್ಟಿಲ್ಲ, ಆಪನಿತು ಅಂದರೆ ನನಗೆ ತಿಳಿಯುವಷ್ಟು ಹೇಳ್ತೇನೆ, ನನ್ನ ಕೈಲಾದಷ್ಟು ಹೇಳ್ತೇನೆ. ಇದು ದಾಸರಾಯರ ವಿಶೇಷವಾದ ಯಶಸ್ಸು. ಯುನಿಕ್ ಅಂದರೆ ಅದೇ, ಒಂದು ಗ್ರಂಥ ಯುನಿಕ್ ಆಗಬೇಕಾದ್ರೆ ಒಂದಿದ್ರೆ ಸಾಕು. ಇಟ್ ಇಸ್ ಯುನಿಕ್ ಇನ್ ಸೆವರಲ್ ವೇಸ್, ಮೆನಿ ಟೈಪ್ಸ್ ಅಲ್ಲಿ ಯುನಿಕ್ ಆಗಿರೋ ಗ್ರಂಥ ಹರಿಕಥಾಮೃತ ಸಾರ. ಅದು ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಡೋದು ಬಹಳ ಮುಖ್ಯ. ಸುಮ್ಮನೆ ಓದಿ ನಮಗೇನಾಯ್ತು ಗೊತ್ತಾ, ಬರ್ತಾ ಬರ್ತಾ ಯಾವಾಗ ಇಂಗ್ಲೀಷ್ ಮೀಡಿಯಂ ಬಂತು, ಹರಿದಾಸ ಕನ್ನಡ ಬಂತು, ಮಿಸ್ ಆಯಿತು. ನಿಮಗೆ ಕನ್ನಡ ಮಿಸ್ ಆಗಿದ್ದ ದುಃಖ ಅಲ್ಲ, ಹರಿದಾಸ ಸಾಹಿತ್ಯ ಮಿಸ್ ಆಯಿತು ಬಹಳ ಜನ. ಎಷ್ಟೋ ಜನ ಇವತ್ತು ಯಾವ್ದಾದ್ರು ಸಾಹಿತ್ಯ ಕಳ್ಕೊಡಿ, ನಿಮಗೆ ನಷ್ಟ ಅನಿಸೋದಿಲ್ಲ. ಮತ್ತು ಇಂಗ್ಲೀಷ್ ಕಳ್ಕೊಡಿ ಬೈ ಚಾನ್ಸ್, ನಿಮಗೆ ಬೇರೆ ನಷ್ಟ ಅನಿಸ್ಬೋದು, ಅಧ್ಯಾತ್ಮಕ್ಕೆ ನಷ್ಟ ಅನಿಸೋದಿಲ್ಲ. ಅದೇ ರೀತಿ ಯಾವುದೇ ಭಾಷೆ ಕಳ್ಕೊಂಡ್ರೆ ನಿಮಗೆ ವಿ ಆರ್ ಮಿಸ್ಸಿಂಗ್ ಸಮ್ ಗ್ರೇಟ್ ಥಿಂಗ್ ಅನಿಸೋದಿಲ್ಲ. ಕನ್ನಡ ಮಿಸ್ ಮಾಡಿಕೊಂಡ್ರೆ ಹರಿದಾಸ ಸಾಹಿತ್ಯ ಮಿಸ್ ಆಗ್ತದೆ, ನೆನಪಿರಿ. ಕನ್ನಡ ಮಿಸ್ ಆದರೆ ಹರಿದಾಸ ಸಾಹಿತ್ಯ ಮಿಸ್ ಆಗ್ತದೆ. ಎಷ್ಟೋ ದಿನ ಬೇರೆ ದೇಶದವ್ರು ಬೇರೆ ಊರವ್ರು ಬರ್ತಿರ್ತಾರಪ್ಪ, ಬೇರೆ ರಾಜ್ಯದವರು ಬರ್ತಾರೆ, ಏನು ವಿಷಯ ಹೇಳೋ, ಇವರು ನಮಗೆ ಕನ್ನಡನೇ ಬರೋದಿಲ್ಲ ಅಂಥೇಳಿ ಎಷ್ಟು ದುಃಖ ಪಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಮಗೆ ತಮಿಳನೇ ಬರೋದಿಲ್ಲ ದುಃಖ ಪಡೋ ಕಾರಣ ಇಲ್ಲ. ಅಲ್ಲಿಗೆ ಹೋಗದಿದ್ರೆ ಆಯ್ತು ಅಷ್ಟೇ, ಯೋಚನೆ ಇಲ್ಲ. ಅಲ್ಲಿಗೆ ಹೋಗಿ ಸಿಕ್ಕಾಕೊಳ್ಳೋದ್ರೆ ಕಥೆ ಮುಗಿದು. ಇಲ್ಲಿ ಹಾಗಲ್ಲ, ನಾವು ಲೈಕ್ ಇಟ್ ಆರ್ ನಾಟ್ ಓದಲೇಬೇಕು ಅಂತ ಒಂದು ಹಿರಿಮೆಯನ್ನ ಕನ್ನಡಕ್ಕೆ ತಂದುಕೊಟ್ಟಿದ್ದು ಹರಿದಾಸ. ಅದರಲ್ಲೂ ಜಗನ್ನಾಥದಾಸರ ಕೃತಿ ಬಹಳ ಅಪೂರ್ವವಾದದ್ದು ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತೇನೆ. ಅದು ಅನೇಕ ದೃಷ್ಟಿಯಿಂದ ಯುನಿಕೆ. ಮತ್ತೆ ದೇವರ ಬಗ್ಗೆ ಇಷ್ಟೆಲ್ಲ ಉಪಾಸನೆ ಮಾಡ್ತೇವಲ್ಲ, ಮತ್ತೆ ದೇವರು ನಂಬಿದ್ದೇವೆ ನಾವೀಗ, ನಮಗೆ ಯಾಕೆ ದೇವರು ಒಳ್ಳೇದು ಮಾಡೋದಿಲ್ಲ? ಈ ಪ್ರಶ್ನೆ ನಮಗೆ ಬರುತ್ತೆ. ಅವರಿಗೆಲ್ಲ ಮಾಡಿದ್ರು ಅಂತ ಹೇಳ್ತೇನೆ, ನಮಗೆ ಯಾಕೆ ಮಾಡೋದಿಲ್ಲ? ಉತ್ತರ ಕೊಡ್ತಾರೆ. ಅದಕ್ಕೆ ಶಾಸ್ತ್ರ ಇಷ್ಟೊತ್ತು ಬಂತೆ, ಶಾಸ್ತ್ರ ಅಧ್ಯಯನ ಮಾಡಕ್ಕೆ ಬಿಡಬೇಕು ಅಂತ ಕೇಳಿ. ಶಾಸ್ತ್ರ ಅಧ್ಯಯನ ಏನೂ ಅಲ್ಲ, ಬೇಸಿಕ್ ತಿಂತರೆ ಕರೆಕ್ಟಾಗಿ ತಿಳ್ಕೊಳ್ಳೋದಷ್ಟೇ. ಇನ್ನೇನು ಸರಿಯಾದ ಶಾಸ್ತ್ರನೇ ಆ ಲೆಕ್ಕದೊಳಗೆ. ದೇವ್ರ ವಿಷಯ ಹೇಳೋ ಯಾವುದೇ ವಿಷಯನ ಶಾಸ್ತ್ರ ಅಂತ ಕರೀತಾರೆ. ಅದು ತಿಳ್ಕೊಂಡ್ಬಿಡಿ. ದೇವ್ರ ವಿಷಯ ಹೇಳೋದಾದ್ರೆ ಅದು ಶಾಸ್ತ್ರ ಅಂತಾನೆ ಕರೆಕ್ಟಾಗಿ ಹೇಳ್ಬೇಕು. ದೇವ್ರ ವಿಷಯ ಹೇಳೋದಕ್ಕೆ ಅಂತ ಕರೆಕ್ಟಾಗಿ ಹೇಳ್ಬಿಟ್ರೆ ಶಾಸ್ತ್ರ ಹರಿದಾಸ ಸಾಹಿತ್ಯ ಶಾಸ್ತ್ರನೇ. ಸೈನ್ಸ್ ಇದೆ, ನಾವೆಲ್ಲ ಸೈನ್ಸ್ ಇಲ್ಲದೆ ಯಾರು ಬದುಕಿಲ್ಲ. ನಾವಿವತ್ತು ಸೈನ್ಸ್ ಸ್ಟಡಿ ಮಾಡೋದು ಬೇರೆ, ಅವೇಲ್ ಮಾಡ್ಕೊಳ್ಳೋದು ಬೇರೆ. ಇವತ್ತು ಫಿಸಿಕ್ಸ್ ಸೈನ್ಸೇನೆ, ಕೆಮಿಸ್ಟ್ರಿ ಸೈನ್ಸೇನೆ, ಇಂಜಿನಿಯರಿಂಗ್ ಸೈನ್ಸೇನೆ, ಆದರೆ ಅಪ್ಲೈಡ್ ಆಗಿಬಿಡುತ್ತೆ. ಅಪ್ಲೈಡ್ ಆಗುತ್ತೆ ಅದು ಡೈರೆಕ್ಟ್ ಆಗಿ. ಪ್ಯೂರ್ ಸೈನ್ಸ್ ಬೇರೆ, ಅಪ್ಲೈಡ್ ಸೈನ್ಸ್ ಬೇರೆ. ಇವತ್ತು ನಾವೆಲ್ಲ ಕೂಡ ಏನೇನು ನೋಡ್ತೇವೆ ಅದೆಲ್ಲ ಶಾಸ್ತ್ರನೇ. ಆದರೆ ಅದು ಪ್ಯೂರ್ ಶಾಸ್ತ್ರ ಅಂದರೆ ಸುಧಾದಿ ಗ್ರಂಥಗಳು ಓದ್ತೇವಲ್ಲ, ಅದು ಪ್ಯೂರ್ ಶಾಸ್ತ್ರ. ಪ್ಯೂರ್ ಸೈನ್ಸ್ ಇಲ್ಲದೆ ಹೋದರೆ ಇದ್ಯಾವುದು ಡೆವಲಪ್ಮೆಂಟ್ ಬರ್ತಿರ್ಲಿಲ್ಲ. ಶಾಸ್ತ್ರ ಅಧ್ಯಯನ ಅದಕ್ಕೆ ನಮಗೆ ಬೇಕು, ನೆನಪಿಟ್ಕೊಂಡು. ಇವತ್ತು ಸಂಧ್ಯಾವಂದಿ ಮಾಡೋದು ಒಳ್ಳೆಯದೇನೆ, ಇದು ಮಾಡೋದು ಒಳ್ಳೆಯದೇನೆ, ಬ್ಯಾಕ್ಗ್ರೌಂಡ್ ಬೇಕಲ್ಲ, ಅದು ಸಪ್ಲೈ ಮಾಡೋದು ಶಾಸ್ತ್ರ. ಇವತ್ತು ಟೆಂಟಲ್ಲಿ ವಾಸ ಮಾಡೋಕ್ಕೂ ಬರ್ತದೆ, ಆರ್ ಸಿ ಸಿ ಬರೆ ಹಾಕ್ಬೇಕು ನಮಗೆ. ಎಲ್ಲ ಟೆಂಟಲ್ಲಿ ಎದ್ದುಬಿಟ್ಟಿದ್ರೆ ಆ ಸೇಫ್ಟಿ ಆ ಸೌಖ್ಯ ಬರ್ತಿತ್ತ ನಮಗೆ ಬರೋದಿಲ್ಲ. ಟೆಂಟಲ್ಲಿ ವಾಸ ಮಾಡೋಕ್ಕೆ ಬಂದರೂ ಕೂಡ ಈ ಆರ್ ಸಿ ಸಿ ಬಿಲ್ಡಿಂಗಿನ ಇದು ಅದರೊಳಗಿಲ್ಲ. ಅದೇ ರೀತಿಯೇ ಬರೀ ಶಾಸ್ತ್ರ ಓದಿದ್ರೆ ಬದುಕಲಿಕ್ಕೆ ಬರ್ತದೇನು ಇಲ್ಲ ಅಂತಲ್ಲ, ಶಾಸ್ತ್ರ ಓದಿದವರ ಒಂದು ಇದು ಬರೋದಿಲ್ಲ, ಆ ಹಿರಿಮೆ ಬರಲಿಕ್ಕೆ ಸಾಧ್ಯ. ಇವತ್ತು ದೊಡ್ಡ ದೊಡ್ಡ ಜ್ಞಾನಿಗಳ ಮಟ್ಟ ರಾಯರಂಥವ್ರು ಹೇಗಿರ್ತಾರಲ್ಲ, ಸಾಮಾನ್ಯ ಹೇಗಿರ್ತಾನೆ ಯೋಚನೆ ಮಾಡಿ, ಅದು ಸಾಧ್ಯ. ಅಧಿಕಾರಿ ಇರ್ತಾನೆ, ಅವನು ಹೆಲ್ಪ್ ಮಾಡಿದಾಗ ಅವ್ನು ಉಳಿದವ್ನು ಮಾಡೋಕ್ಕಾಗೋದಿಲ್ಲ. ಒಬ್ಬ ಅಧಿಕಾರಿ ಲಕ್ಷಾಂತರ ಗ್ರಾಂಟ್ ಕೊಡಿಸಬಲ್ಲ, ಉಳಿದವ್ರು ಕೊಡಲಿಕ್ಕೆ ಬರೋದಿಲ್ಲ, ಅಧಿಕಾರಿ ಮಾತ್ರ ಸಾಧ್ಯ. ಆಫೀಸರ್ ರಿಟೈರ್ಮೆಂಟ್ ಹಂಗೂ ಬರೋದಿಲ್ಲ, ಮತ್ತೆ ಸರ್ವಿಸ್ನಲ್ಲಿದ್ದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಶಾಸ್ತ್ರ ಓದಿದಾಗ ಮಾಡೋ ಕೆಲಸನ ಶಾಸ್ತ್ರ ಓದಿದ್ರೆ ಮಾಡಕ್ಕೆ ಬರೋದಿಲ್ಲ ನನಗೆ. ಅದಕ್ಕಾಗಿ ಶಾಸ್ತ್ರ ಓದಬೇಕು. ತುಂಬ ಜನಗಳು ಶಾಸ್ತ್ರ ಓದೋದು ಹಾಬಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಕ್ಸ್ಟ್ರಾ ಅಲ್ಲ, ಮಿನಿಮಮ್ ಅದು. ಉಸಿರಾಡೋದಕ್ಕೆ ನಮಗೆ ಟೈಮೇ ಇಲ್ಲ ಅಂದ್ರೆ ಆಗ ಹಾಗಾಗುತ್ತೆ. ನಮ್ಮ ಜನಗಳು ಭಾರಿ ಬುದ್ಧಿ ಬಂತರು, ಓ ಟೈಮೇ ಆಗೋದಿಲ್ಲ ಶಾಸ್ತ್ರ ಓದ್ತಾರೆ ಅಂತ ಕೇಳಿದರೆ, ಟೈಮ್ ಆಗೋದಿಲ್ಲ ಉಸಿರಾದ ಬಿಟ್ಟಿದ್ದೀರಾ, ಟೈಮ್ ಆಗೋದ್ರೆ ಊಟ ತಿಂಡಿ ಬಿಟ್ಟಿದ್ದಾರಾ, ಟೈಮ್ ಮಾಡ್ಕೋತಾರೆ ಅದಕ್ಕಾಗಿ, ಟೈಮ್ ಮಾಡ್ಕೋತಾರೆ. ಶಾಸ್ತ್ರಕ್ಕೆ ಹಾಗೆ ಮಾಡ್ಕೋ, ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಅಂದರೆ ಓಡ್ತಾರೆ ಡಾಕ್ಟರ್, ರೆಸ್ಪಿರೇಟರಿ ಪ್ರಾಬ್ಲಮ್ ಅಂತ ಹೋಗ್ತಾರೆ ಇಮಿಡಿಯೇಟ್. ಅದೇ ರೀತಿಯಲ್ಲಿ ಶಾಸ್ತ್ರ ಓದೋದು ಅಂದರೆ ಅದು ಬಿಡುವಾದಾಗ ಓದೋದಲ್ಲ, ಬಿಡುವು ಮಾಡ್ಕೊಂಡು ಓದಬೇಕು. ಬಿಡುವೆ ಇಲ್ಲ ಅಂದರೆ ಅದು ಮಹತ್ವ ಅರ್ಥ ಆಗಿಲ್ಲ ಅಂತ. ಬಿಡುವೇ ಇಲ್ಲ, ಏನು ಕಥೆ ಹೇಳ್ತಾರೆ ನಮ್ಮನ್ನು ದಾರಿ ತಪ್ಪಿಸ್ತಾರೆ ಹೊರತು ಅರ್ಥ ಇಲ್ಲ. ಬಿಡು ಮಾಡ್ಕೋಬೇಕಾದ್ರೆ ಊಟಕ್ಕೆ ಬಿಡು ಮಾಡ್ಕೋತಾನೆ, ತಿಂಡಿ ಬಿಡು ಮಾಡ್ಕೋತಾನೆ, ಈ ಟಿ ವಿ ನೋಡೋಕ್ಕೆ ಅದಕ್ಕಾಗಿ ತಂದಿಟ್ಕೊಂಡಿರ್ತಾನೆ ನಾನು. ಅದಕ್ಕಾಗಿ ಏನಾದ್ರೂ ದೇವ್ರ ಪೆಟ್ಟಿಗೆಗಿಂತ ಅದೊಂದು ಟೆಸ್ಟ್ ಜಾಬ್ ಜಾಸ್ತಿ ಆಗಿರುತ್ತೆ ಸ್ಥಿತಿ ಒಳಗೆ. ಏನು ವೈಭವ ಯಾರೋ ಬಂದ ಮಾತಾಡಿಸ್ಬಾರ್ದು ಹೀಗೆ ಅಂದ್ಬಿಡ್ತಾರೆ ಸೊಪ್ಪಿರು ಅಂತ ಹೇಳ್ತಾರೆ. ಆ ಸೀನ್ ನೋಡ್ತಿರ್ತಾರಲ್ಲ ಶಾಸ್ತ್ರೋಧಕರ ಮಾಡ್ತಾರ ಮದ್ದು ಬೆಜ್ಜೆ ಗುಡಿಸೋಗ್ಬಿಡ್ತಾರೆ, ನಿಲ್ಲಿಸ್ಬಿಡ್ತಾರೆ ಬೆನ್ನ ಹೋಗೋವರೆಗೂ ಬಿಡೋದಿಲ್ಲ. ಅದು ಮಹತ್ವ ಗೊತ್ತಾಗಿದೆ ಅವ್ರಿಗೆ, ಒಂದೊಂದು ಸೀನ್ ಮತ್ತೆ ಬರೋದಿಲ್ಲ ನೆನಪಿರಬೇಕು, ಆ ಸೀನ್ ಮತ್ತೆ ನಮಗೆ ತೋರಿಸೋದಿಲ್ಲ ಒಂದೊಂದು ಮುಗಿದೋಯ್ತದ್ದು. ಶಾಸ್ತ್ರ ಹಾಗೆ ತಿಳ್ಕೋಬೇಕು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ನಾವೊಂದಾಗೆಲ್ಲ ಹಾಗೆ ಟಿ ವಿಯಲ್ಲಿ ತೋರಿಸೋದಿಲ್ವೋ ಅದೇ ರೀತಿ ನಾವು ಬೇಕಂದ್ರೆ ದೇವರೆಲ್ಲ ಕೊಡೋದಿಲ್ಲ. ಅವ್ನು ಕೊಟ್ಟಾಗ ಅವೆಲ್ಲ ಮಾಡ್ಕೋಬೇಕು ನಾವು. ಸಮಾರಾಧನೆ ಊಟ ಇದ್ದರೆ ಮನೆ ಊಟ ಅಂದರೆ ಕೆಡ್ದಾಗ ಹಾಕ್ತಾರೆ, ಅಲ್ಲಿ ಬಂದಾಗ ಹಾಕ್ಸೋಬೇಕು, ಆ ಕಡೆ ತಳ್ಳಿ ಹಾಕ್ಸೋಗ್ಬಿಡ್ತಾರೆ ತಕ್ಷಣ, ಈ ಕಡೆ ತಳ್ಳಿಬಿಟ್ಟು ಹಾಕ್ಸೋಗ್ಬಿಡ್ತಾರೆ ಮನೆಯಲ್ಲಾದ್ರೆ ಇರಲಿ ಅಂತ ಹೇಳ್ತಾರೆ. ಯಾಕೆ ಅಲ್ಲಿ ಅವರು ಡಿಪೆಂಡೆಂಟ್ ನಾವೇ, ಇದು ನಾವು ಮನುಷ್ಯ ಜನ್ಮ ಬರೋದು ಕೈ ಕಾಲಿರೋದ್ರೆ ನಮ್ಮ ಕೈಯಲ್ಲಿಲ್ಲ, ಎಲ್ಲ ದೇವರು ಕೊಡಬೇಕು ಇರಬೇಕಷ್ಟೇ. ಕಣ್ಣು ಕೈ ಕಾಲ್ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳು ಆಗುವರೆ. ಹರಿದಾಸ ಸಾಹಿತ್ಯ ನಮ್ಮದೇ ಭಾಷೆಯಲ್ಲಿ ನಮ್ಮದೇ ರೀತಿಯಲ್ಲಿ ನಮ್ಮದೇ ದೃಷ್ಟಾಂತಗಳಿಂದ ಹೇಳಿದ್ರಿಂದನೇ ಅದಕ್ಕೆ ಮಹತ್ವ ಬಂತು. ಅದನ್ನೆಲ್ಲ ಒಂದು ಕಡೆ ಸೆಂಟ್ರಲೈಸ್ ಮಾಡಿದ್ದೆ ಕರಿಕಥಾಮೃತ ಸಾರಕ್ಕೆ ಇನ್ನೂ ಮಹತ್ವ ಬಂತು. ಕರಿಕಥಾಮೃತ ಸಾರ ಅವ್ರು ಹೇಳ್ತಾರೆ, ಅವ್ರು ಹೇಳಿದ ಎಲ್ಲ ವಿಚಾರ ಚಿನ್ನದಾಸರು ಸಿಗುತ್ತೆ. ಇವ್ರು ಏನು ಹೇಳಿದ್ದಾರೆ ಜಗನ್ನಾಥದಾಸರು ಎಲ್ಲ ಹಿಂದೆ ಇದ್ದೇ ಇದೆ. ಅವರು ಹತ್ತಾರು ಪದ್ಯದಲ್ಲಿ ಹೇಳಿದ್ರೆ ಒಂದು ಪದ್ಯದಲ್ಲಿ ಹೇಳ್ತಾರೆ. ಅವರು ಡಿಫಿಕಲ್ಟ್ ಅಕಸ್ಮಾತ್ ಅನಿಸಿದ್ರೆ ಸಿಂಪಲ್ ಮಾಡ್ತಾರೆ ಅಷ್ಟೇ ಹೊರತು ನಾವು ಹೊಸ್ತು ಹೇಳ್ತೇನೆ ಅಂತ ಅವ್ರು ಕ್ಲೇಮ್ ಮಾಡೋದೇ ಇಲ್ಲ. ಯುಕ್ತಿ ಮಾತುಗಳಲ್ಲ, ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವೆ. ವಿಚಾರಿಸೇ ಮುಕ್ತಿಗೆವು ಸೋಪಾನವೆನಿಪುವು ಪ್ರತಿಪತಿ ಪದವು. ನಾನೇನು ಊಹೆ ಮಾಡಿ ಹೇಳ್ತಾ ಇಲ್ಲ, ಗೆಸ್ ಮಾಡಿ ಹೇಳ್ತಾ ಇಲ್ಲ, ಸ್ವಂತ ಬುದ್ಧಿಯಿಂದ ಹೇಳ್ತಾ ಇಲ್ಲ, ಯಾ ಶಾಸ್ತ್ರದ ಮಾತನ್ನು ತಿಳಿಯಾಗಿ ಹೇಳ್ತೇನೆ ಅಷ್ಟೇ. ಇದು ಅವರ ವೈಶಿಷ್ಟ್ಯ. ಮುಂದೆ ಹೇಳ್ತಾರೆ, ಹರಿಕಥಾಮೃತಸಾರ ಓದಲಿಕ್ಕೆ ಯಾವ ರೀತಿ ಓದಬೇಕು ಅಂತ ಪ್ರಶ್ನೆ. ಮೊದಲನೇದಾಗಿ ಶ್ರವಣ ಮನಕಾನಂದ ಬೀಗುವುದು, ಅದರ ಹಾಡು ಅಭ್ಯಾಸ ಮಾಡಿ, ಅದನ್ನು ಓದೋದಕ್ಕೆ ಶುರು ಮಾಡಿ, ಅದನ್ನು ಕೇಳಿ. ಬರೀ ಪುಸ್ತಕ ನೋಡ್ತಾ ಇರಿ, ಹಾಗೆ ಹರಿಕಥಾಮೃತಸಾರ ನೋಡ್ತಾ ನೋಡ್ತಾ ಇರಿ, ಆಗ ನಿಧಾನವಾಗಿ ಅದರ ಅಟ್ಯಾಚ್ಮೆಂಟ್ ಬರೋಕ್ಕೆ ಶುರುವಾಗ ಫಸ್ಟ್ ಅಪ್ರೋಚ್ ಅದೇ ಹಾಡೋದನ್ನು ಕೇಳಬೇಕು. ಭಜನೆ ಪರ್ಪಸ್ ಅದೇನೆ, ಭಜನೆ ಪರ್ಪಸ್ ಜಸ್ಟ್ ಅಟ್ರಾಕ್ಟ್ ದಿ ಬಿಗಿನರ್ಸ್, ಅದು ಅನ್ಫಾರ್ಚುನೇಟ್ಲಿ ಅದೇ ಎಂಡ್ ಆಗಿಬಿಟ್ಟಿದೆ ಇವತ್ತಿನ ದಿವಸ. ಭಜನೆ ಅಂದರೆ ಅದೇ ಅಲ್ಟಿಮೇಟ್ ಅದಾಗ, ಅಲ್ಟಿಮೇಟ್ ಅಲ್ಲ ಜಸ್ಟ್ ಫಸ್ಟ್ ಸ್ಟೆಪ್, ಅದೇ ಲಾಸ್ಟ್ ಸ್ಟೆಪ್ ಆಗಬಾರ್ದು. ಇವತ್ತು ಭಜನೆ ಅನ್ನೋದನ್ನು ನಾವು ಬಹಳ ದುರುಪಯೋಗ ಮಾಡಿಕೊಂಡು ತುಂಬ ಭಜನಾ ಸಂಘಗಳು ಅದ್ರ ಮೇಲೆ ಹೋಗಿ 20 ವರ್ಷದಿಂದ ಹಾಗಿದ್ದೀರಿ, ಇವತ್ತು ಹಾಗೆ ಇದ್ದಾರೆ, ನೋ ಇಂಪ್ರೂವ್ಮೆಂಟ್ ಅಟ್ ಆಲ್. 20 ವರ್ಷದಿಂದ ಇದ್ದ ರೀತಿಯಲ್ಲೇ ಇದ್ದಾರೆ ಅಂದರೆ ಅರ್ಥ ಇಲ್ಲ ನನಗೆ. ಕಾರಣ ಏನಂದರೆ ಫಸ್ಟ್ ಅದರ ಕೆಲವರು ಚೇಂಜ್ ಆಗಿರ್ಬೋದು, ಉಪಯೋಗ ಮಾಡಿಕೊಂಡಿದ್ರೆ ಶಾಸ್ತ್ರ ಪದಗಳನ್ನು ಉಪಯೋಗ ಮಾಡಿಕೊಳ್ಳೋದು, ಅದರ ಪ್ರಮೇಯ ಉಪಯೋಗ ಮಾಡಿಕೊಂಡು ಮುಂದೆ ಹೋಗಿಬಿಡ್ತಾರೆ. ಬರೀ ಹಾಡೋದಷ್ಟೇ ಆಗಬಾರ್ದು, ಭಜನೆಯಿಂದ ಶುರು ಮಾಡಿ, ಓದಿ ಕೇಳೋದು, ತಾವು ಭಜನೆ ಮಾಡೋದು, ಆಮೇಲೆ ಒಂದೊಂದೇ ಪದ್ಯವನ್ನು ಅರ್ಥ ಮಾಡಿಕೊಳ್ಳೋದು, ಶಾಸ್ತ್ರದ ವಾಕ್ಯಗಳಿಗೆ ಸೇರಿಸೋದು. ಈ ಹೇಳಿದ್ರಲ್ಲ ಈಗ ನಮಗೆಲ್ಲ ಯಾವುದಕ್ಕೆ ದೇವರು ರೆಸ್ಪಾಂಡ್ ಮಾಡೋದಿಲ್ಲ ಅಂದರೆ ಹೇಳ್ತಾರೆ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಳ್ಪರಿಗೆ ಇತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತರಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಒಂದೇ ದೃಷ್ಟಾಂತ ನಮ್ಗೆ ಗೊತ್ತಿರೋದು ಕಡೆಯ ಒಂದೇ, ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಸುರಪತನಯ ಅರ್ಜುನ, ಸುರಪ ಇಂದ್ರ, ಇಂದ್ರಾವತಾರ ಅರ್ಜುನ, ಸುಯೋಧನ ದುರ್ಯೋಧನ, ಅವರಿಬ್ಬರು ಕೃಷ್ಣನತ್ರ ಹೋದವರೇನೆ, ದ್ವಾರಕೆಗೆ ಹೋದವರೇನೆ, ಸೇಮ್ ಟೈಮ್ ಹೋದವರೇನೆ, ಎಲ್ಲ ಕಾಮನ್ ಕಾಮನ್ನೇ. ಆ ರಿಸಲ್ಟ್ ಮಾತ್ರ ಪೋಸ್ಟ್ ಅನ್ಕಾಮನ್ ಆಗಿದೆ. ಕೃಷ್ಣನತ್ರ ಹೋಗಿದ್ದಕ್ಕೆ ದುರ್ಯೋಧನ ಒಂದು ತಿಂಗಳಲ್ಲಿ ವಂಶ ನಿರ್ವಂಶ ಮಾಡ್ಕೊಂಡ್ಬಿಟ್ಟ, ಇನ್ಮೇಲೆ ದ್ವಾರಕೆಗೆ ಹೋಗಬಾರ್ದಪ್ಪ ಯಾರೋ ಅನುಭವ ಮಾಡ್ಕೊಂಡ್ಬಿಟ್ಟ. ಅದೇ ಅರ್ಜುನ ಇವತ್ತು ಆತನ ಹೆಸರು ಅಜರಾಮರ, ಎತ್ರ ಯೋಗೇಶ್ವರ ಕಟ್ಟ ಎತ್ರ ಪಾರ್ಥೋ ತದಂತರ, ಯಾತಕ್ಕೆ ಹೀಗಾಯಿತು? ಅದಕ್ಕೆ ಹೇಳ್ತಾರೆ, ಇಬ್ಬರು ಹತ್ರ ಹೋದರು ಉಪಾಸನೆ ಸರಿ ಮಾಡಲಿಲ್ಲ ಅಂತ ಹೇಳಿ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಮಾಡುವರೆ ಇತ್ತಪನು ತನ್ನ. ಸದುಪಾಸನೆ ಅಂತ ಕರೀತಾರೆ, ಸರಿಯಾದ ಉಪಾಸನೆ ಮಾಡಿದರೆ ಉತ್ತಮ ಫಲ ಸಿಗುತ್ತೆ, ಕೆಟ್ಟ ಉಪಾಸನೆ ಮಾಡಿದರೆ ಉಪಾಸನೆ ಸರಿ ಸಿಗುತ್ತೆ. ದುರ್ಯೋಧನ ಉಪಾಸನೆ ಏನಾಗಿತ್ತು? ಕೃಷ್ಣನ ಹತ್ರ ಬರಬೇಕು, ಪಾಂಡವರ ಹತ್ರ ಹೋಗಬಾರ್ದು. ಸೊ ಪಾಂಡವರು ಮಿಸ್ ಮಾಡ್ಕೋಬೇಕು ಕೃಷ್ಣನ, ಅದೊಂದು ಪಾಯಿಂಟ್ ಫಸ್ಟ್. ಸೆಕೆಂಡು, ಕೃಷ್ಣ ನಾನು ಹೇಳ್ದಾಗ ಕೇಳಬೇಕು ಅಷ್ಟೇ, ನಾನು ಹೇಳ್ದಾಗ ಕೇಳಬೇಕು, ಇದು ಅವನು ಸ್ವಾರ್ಥ ಇದೆ. ಅರ್ಜುನಿಗೆ ಅದೆಲ್ಲ ಇಲ್ಲ, ಕೃಷ್ಣ ನಮ್ಮ ಕಡೆ ಬಂದ ನಮ್ಮ ಪುಣ್ಯ ಅನ್ಕೊಂಡ, ನಮ್ಮ ಪುಣ್ಯ ಅಷ್ಟೇ ನಮ್ಮ ಪುಣ್ಯ. ಜೊತೆಗೆ ಅವನೊಬ್ಬನಿದ್ರೆ ಎಲ್ಲರೂ ಇದ್ದಾಗ ಲೆಕ್ಕ, ಅವನು ಸರ್ವೋತ್ತಮ, ನಮ್ಮನ್ನು ಕಾಪಾಡ್ತಾನೆ, ನನಗೆ ಅವನು ಬೇರೆ. ದುರ್ಯೋಧನ ಕೃಷ್ಣ ಬೇಡ, ಕೃಷ್ಣರಿಂದ ಬೆನಿಫಿಟ್ ಬೇಕು. ಸೇವೆ ಮಾಡಿಸಿರ್ತಾರಲ್ಲ, ಪಂಚಾಮೃತ ಮಾಡಿಸಿರ್ತಾರೆ, ರಾಯರು ಮುಟ್ಟೋದು ಮುಖ್ಯ ಅಲ್ಲ, ತಮಗೆ ಪ್ರಸಾದ ಬರೋದು ಮುಖ್ಯ. ನಮಗೆ ಎಷ್ಟು ಲೋಟ ಕೊಟ್ಟರು ಲೆಕ್ಕ ಹಾಕ್ತಾರೆ, ನಾ 10 ರೂಪಾಯಿ ಕೊಟ್ಟು 10 ಬರೆಸಿದ್ದೆ ಇಷ್ಟೇ ಕೊಟ್ಟು ಬಿಟ್ರಲ್ಲ, ಈ ಕಾನ್ಸೆಪ್ಟ್ ಅವನು. ರಾಯರು 100 ವರ್ಷ ಕೊಟ್ಟರು ಆ ವಿಚಾರ ಬೇಕಿಲ್ಲ ಅವನಿಗೆ, ತಮ್ಮ ಪಂಚಾಮೃತದ ವ್ಯಾಲ್ಯೂ ಮಾತ್ರ ಲೆಕ್ಕ ಹಾಕ್ತಿರ್ತಾರೆ. ದುರ್ಯೋಧನ ಹಾಕಿದ್ದಷ್ಟೇ, ನಾನೇ ಬಂದೆ ಕೃಷ್ಣ ನನಗೆ ಕೊಡಬೇಕಷ್ಟೇ. ಅರ್ಜುನ ಹಾಗಲ್ಲ, ಕೃಷ್ಣ ನನಗೆ ಸಿಗಬೇಕಷ್ಟೇ, ಕೃಷ್ಣ ಏನು ಕೊಡಬೇಕಾಗಿಲ್ಲ, ಕೃಷ್ಣ ಇರೋದೇ ಭಾರಿ ದೊಡ್ಡದು. ಅದಕ್ಕೆ ಹೇಳ್ತಾರೆ, ಮರೆದು ಧರ್ಮಾರ್ಥಗಳ ಕಾವಿಸುವರಿಗೆ ದುರ್ಯೋಧನ ಧರ್ಮ ಅರ್ಥ ಎಲ್ಲವನ್ನೂ ಬಯಸಿದ. ಕೃಷ್ಣ ಪರಮ ಸತ್ಪುರುಷಾರ್ಥ ರೂಪನು ಹರಿಯು, ಹರಿಯೇ ಸರ್ವೋತ್ತಮ. ನನಗೆ ದೇವರು ಬೇಕು ಅಂತ ಆತ ಹೋದ, ದೇವರಿಂದ ಬರೀ ಬೆನಿಫಿಟ್ ಬೇಕು ಅಂತ ಈತ ಹೋದ. ಆದ್ದರಿಂದ ಈತನ ಸಕಾಮ ಆಯಿತು, ನಿಷ್ಕಾಮ ಆಯಿತು. ಸಕಾಮನೆಯಿಂದ ಮಾಡಿದ್ದಕ್ಕೆ ಲಿಮಿಟೆಡ್ ಆಯಿತು ಪವರ್, ನಿಷ್ಕಾಮನೆಯಿಂದ ಮಾಡಿದ ಅನ್ಲಿಮಿಟೆಡ್ ಆಯಿತು. ಅದಕ್ಕೆ ಸದುಪಾಸನೆ ಬೇರೆ, ಅಸದುಪಾಸನೆ ಬೇರೆ. ಈ ಒಂದು ವ್ಯತ್ಯಾಸ ತಿಳ್ಕೊಂಬಿಡಿ ಗೊತ್ತಾಗ. ಒಂದೇ ಕಾರಲ್ಲಿ ಒಂದೇ ಪ್ಲೇನಲ್ಲಿ ಸರಿಯಾಗಿ ಹೋದ, ಎರಡು ವಾರ ತಾಸಿಗೆ ಡೆಲ್ಲಿ, ಸ್ವಲ್ಪ ಹೆಚ್ಚು ಕಡೆ ಸೀದ ಯಮಲೋಕ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಯಮಲೋಕಕ್ಕೆ ಹೋಗಿಬಿಡ್ತಾರೆ. ಸೇಮ್ ಪ್ಲೇನೇ, ಯಾಕೆ ಹಾಗಾಯಿತು? ಇದು ಸರಿ ಇತ್ತು, ಸರಿ ಇಲ್ಲ. ಸೇಮ್ ಕರೆಂಟೇ, ಸರಿಯಾಗಿ ಉಪಯೋಗಿಸಿದ, ಬೆಳಕು ನೀರು ಎಲ್ಲ ಬಂತು. ತಪ್ಪಾಗಿ ಉಪಯೋಗಿಸಿದ ಶಾರ್ಟ್ ತಿಳಿಸತ್ತು ಅಷ್ಟೇ. ಒಂದೇ ಕರೆಂಟಿಂದ ಸಾಯಲಕ್ಕೂ ಬರುತ್ತೆ, ಬದುಕಲಕ್ಕೂ ಬರುತ್ತೆ. ಒಂದೇ ಕರೆಂಟಿಂದ ನೀರಲ್ಲಿ ಉಪಾಯ ತಗೊಂಡ, ನೀರು ಸೇರಿಕೊಂಡ, ಬಿದ್ದ ಮುಳುಗೋದ ಅಷ್ಟೇ. ತಾನೇ ಬಿದ್ದ ಮುಳುಗೋದ, ನೀರು ತಗೊಂಡ ಸುಖವಾಗಿ ಬರಲಿಲ್ಲ. ಅದು ಅಪ್ರೋಚ್ ಅಂತ ಕರೀತೇವಲ್ಲ, ರೈಟ್ ಅಪ್ರೋಚ್ ಇದ್ರೆ ಮನುಷ್ಯ ಸಾಧನೆ ಮಾಡ್ತಾ ಇಲ್ಲದ ಹೋದ್ರೆ ಇಲ್ಲ. ನಮ್ಮದು ರೈಟ್ ಅಪ್ರೋಚ ಯೋಚನೆ ಮಾಡಿ ಅಂತ ಹೇಳಿದ್ರೆ ನಮ್ಮದು ಹಾಗಿಲ್ಲ. ನಮ್ಮ ಫಸ್ಟ್ ಆಫ್ ಆಲ್ ದೇವರೇ ಗೊತ್ತಿಲ್ಲ, ಸೆಕೆಂಡ್ ದೇವರ ಹಿರಿಮೆ ಗೊತ್ತಿಲ್ಲ, ಅದರ ಆರಾಧನೆ ಮಾಡೋ ಕ್ರಮ ಗೊತ್ತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅವನೇ ಬೇಕು ಅನ್ನೋ ಹಠ ನಮಗಿಲ್ಲ. ಇದೆಲ್ಲ ಇದ್ದಾಗ ಏನು ಸಲ ಕೆಲಸ ಮಾಡಕ್ಕೆ ಬರುತ್ತೆ? ಆದ್ದರಿಂದ ದೇವರು ನಮಗೆ ಇನ್ನೂ ಕೊಟ್ಟಿಲ್ಲ ಅಲ್ಲ, ಇಷ್ಟು ಕೊಟ್ಟಿರೋದು ನಾವು ಪುಣ್ಯ ತಿಳ್ಕೋಬೇಕಷ್ಟೆ. ಇನ್ನು ಜಾಸ್ತಿ ಕೊಟ್ಟಿಲ್ಲ ಅಲ್ಲ, ಹುಡುಗ ಹೇಳ್ತಾನೆ 35 ಬಂತ ತಪ್ಪು ಅಂದ್ರೆ ನಾವು ಬರೆದಿದ್ದಕ್ಕೆ ಅಷ್ಟು ಕೊಟ್ಟಿದ್ದೆ ಭಾರಿ ಜಾಸ್ತಿ ಅಂತಾರಲ್ಲ. ನಮ್ಮ ಸಾಧನೆಗೆ ದೇವರು ಇಷ್ಟಿಟ್ಟಿರೋದು ಭಾರಿ ಜಾಸ್ತಿನೇ ಹೊರತು ನಮ್ಮನ್ನು ಕಡಿಮೆ ಕೊಟ್ಟಿದ್ದಾರೆ ಅಂತ ತಿಳ್ಕೋಬೇಡಿ. ದೇವರು ಕಡಿಮೆ ಕೊಡೋ ಕೈ ಅಲ್ಲ ದೇವರು ನೆನ್ಬಿಟ್ಬಿಡು. ದೇವರ ಕೈ ಕಡಿಮೆ ಕೊಡೋದಲ್ಲ, ಹೆಚ್ಚು ಕೊಡೋದೇ. ನಮಗೆ ಹೆಚ್ಚು ಕೊಟ್ಟಿದ್ದಕ್ಕೆ ನಾವು ಇದ್ದೇವೆ ಅಂತ ಭಾವನೆ ಬಂದರೆ ಏನು ಕರುಣಾನಿಧಿಯು ಹರಿ ಎಂಬುದು ಅರ್ಥ. ಹೀಗೆ ಶಾಸ್ತ್ರ ಪ್ರಮೇಯಗಳನ್ನು ಒಂದೊಂದು ಕೀ ವರ್ಡ್ಸಲ್ಲಿ ಉಪಯೋಗಿಸ್ತಾರೆ. ಸದುಪಾಸನೆ ಎನ್ನುವ ಪದದಲ್ಲಿ ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್ ಅಂತ ತೋರಿಸಿಬಿಡ್ತಾರೆ. ಮನವಚನ ಗತಿ ದೂರ ನೆನೆವರನ್ನು ಅನುಸರಿಸಿ ತಿರುಗುವನು ಎಷ್ಟು ಸುಖ ಅದು. ಮನವಚನ ಗತಿ ದೂರ ಶಾಸ್ತ್ರದ ಮಾತದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ, ಬಿಯಾಂಡ್ ಮೈಂಡ್ ಅಂಡ್ ಬಿಯಾಂಡ್ ವರ್ಡ್ಸ್. ದೇವ್ರು ದೇವರು ಯಾವ ಪದದಿಂದ ಹೇಳೋಕ್ಕೆ ಬರೋದಿಲ್ಲ, ಯಾವ ಜೊತೆ ವಿಚಾರ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಎಷ್ಟು ಸರಳ ಅಂದರೆ ನೆನೆವರು ಅನುಸರಿಸಿ ತಿರುಗುವನು. ಯಾರು ನೆನೆಸ್ತಾರೆ ಹಿಂದೆ ಬಂದುಬಿಡ್ತಾನೆ ದೇವರು. ಬುದ್ಧಿಯಿಂದ ದೇವರು ಸಿಗೋದಿಲ್ಲ ಬಿಯಾಂಡ್, ಆದರೆ ನೆನೆಸಿದ್ರೆ ಮಾತ್ರ ಹತ್ತಿರ ಬರುತ್ತೆ. ಆ ಕಾಂಟ್ರಾಸ್ಟ್ ಮಾಡ್ತಾರಲ್ಲ ಎಷ್ಟು ವೈಶಿಷ್ಟ್ಯ. ಮತ್ತೆ ಘನಮಹಿಮ ಗಾಂಗೆಯನ್ನುತ್ತ ಜನರೊಳಗೆ ತಾನಿದ್ದು ಜನಿಸುವ ಜಗದುದರ ತಾನು. ಪ್ರತಿಯೊಬ್ಬನು ಹುಟ್ಟಿದಾಗ ಒಳಗೆ ದೇವರು ಸೇರ್ಕೊಂಡ್ಬಂದಿರ್ತಾನೆ, ಇಲ್ಲದವ್ರು ಹುಟ್ಟಲಿಕ್ಕಾಗೋದಿಲ್ಲ ಯಾರಿಗೂ ಕೂಡ. ಪ್ರತಿಯೊಂದು ಮಗು ಹುಟ್ಟಿದಾಗ ಒಳಗೆ ದೇವರಿದ್ದಾನೆ, ಅದಕ್ಕೆ ಹುಟ್ಟಿ ಬರೋದು. ಇಲ್ಲದ್ರೆ ಮಗು ಅಲ್ಲೇ ಸತ್ತೋಗ್ತಾ ಇತ್ತು, ದೇವರು ಬಿಟ್ಟರೆ ಗರ್ಭದಲ್ಲೇ ಸತ್ತೋಗ್ತಾ ಇತ್ತು. ದೇವರ ಜೊತೆ ಹುಟ್ಟಿ ಬರ್ತಾನಂತೆ. ಏನು ಕರುಣಾನಿಧಿಯೋ ಹರಿ, ನಿಮಗೆ ದಾರಿ ತೋರಿಸಿದ್ರೆ ಥ್ಯಾಂಕ್ಸ್ ಹೇಳ್ತೇವೆ. ಜೊತೆಗೆ ಒಂದು ದಾರಿ ತೋರಿಸಿದ್ರೆ ಎಷ್ಟು ಉಪಯೋಗ ಆಗುತ್ತೆ? ಜೊತೆಗೆ ಒಂದು ದಾರಿ ತೋರಿಸಿ ಸಂಬಂಧಪಟ್ಟ ಇಂಟರ್ವ್ಯೂ ಮಾಡಿಸಿ ಒಳಗೆ ಕುತ್ಕೊಂಡ್ರೆ ಎಷ್ಟು ಅನುಕೂಲ ಆಗಬಹುದು. ನಮ್ಮೊಳಗೆ ದೇವರು ಹುಟ್ಟಿ ಬರ್ತಾನೆ. ಅದಕ್ಕೆ ಮಗುವನ್ನು ಉತ್ಸವ ಯಾತಕ್ಕೆ ಮಾಡ್ತೇವೆ ಗೊತ್ತೇನು? ಮಗು ಬಂದ ಅಲ್ಲ, ಒಳಗೆ ದೇವ್ರ ರೂಪ ಒಂದು ಬಂತು ಅಂತೆ. ದೇವ್ರ ರೂಪ ನಮ್ಮ ಮನೆಗೆ ಬಂತು ಅಂತ ಭಾರಿ ಉತ್ಸವ ಅದು. ಇದರ್ಥ ಸತ್ತಾಗಿ ಯಾತಕ್ಕೆ ಹೇಳ್ತಾರೆ ಗೊತ್ತಾ, ಒಂದು ರೂಪ ಮಿಸ್ ಮಾಡ್ಕೊಂಡ್ವಿ ಅಂತ. ಅವ್ರನ್ನ ಮಿಸ್ ಮಾಡ್ಕೊಂಡಿವಿ ಅಲ್ಲ, ಒಂದು ದೇವ್ರ ರೂಪ ಮೈನಸ್ ಆಯ್ತಲ್ಲ ಅಂತ ಆ ಥರ ಯೋಚನೆ ಮಾಡಬೇಕೇ ಹೊರತು ನಾವು ವ್ಯಕ್ತಿಗಳನ್ನು ಓರಿಯೆಂಟ್ ಮಾಡ್ಕೊಂಡು ಮಾತಾಡಬಾರ್ದು. ಗಾಡ್ ಓರಿಯೆಂಟೆಡ್ ಐಡಿಯಾ ಬರಬೇಕು. ಅದಕ್ಕೆ ಹರಿ ಕಥಾಮೃತ ಸಾರ, ಅದು ಸುತ್ತ ಸೆಂಟ್ರೇ ಬದುಕಬೇಕು. ಆ ರೀತಿ ಒಂದು ಕಾನ್ಸೆಪ್ಟ್ ಕೊಡೋದು ಹರಿಕಥಾಮೃತಸಾರದ ವೈಶಿಷ್ಟ್ಯ. ಆ ದೃಷ್ಟಿಯಿಂದ ಮೊದಲು ಅದನ್ನು ಓದಿ. ಇನ್ನೊಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ದಾಸ ಸಾಹಿತ್ಯ ಹೇಳಬೇಕಾದ್ರೆ ನಮಗೆ ಒಳ್ಳೆ ರಾಗ ತಾಳ ಗೊತ್ತಿರಬೇಕು, ಇದೊಂದು ಪದ್ಧತಿ. ಒಳ್ಳೆ ಸಂಗೀತ ಜ್ಞಾನ ಇರಬೇಕು, ಫಸ್ಟ್ ಕ್ಲಾಸ್ ಒಂದು ಶಾರೀರ ಅಂತೇವಲ್ಲ ಧ್ವನಿ ಇರಬೇಕು, ಹಾಗಿದ್ದ ದಾಸ ಸಾಹಿತ್ಯ ನಮಗಿಲ್ಲ ಆದ್ದರಿಂದ ಅದು ಬೇಡ. ಸಿನಿಮಾ ಸಾಹಿತ್ಯ ಬಿಟ್ಟಿಲ್ಲ ಅವರು, ಇಲ್ಲದ ಹೋದ್ರೂ ಓದ್ತಾರೆ. ಯಾವುದು ಇಲ್ಲದ ಹೋದ್ರೂ ಸಿನಿಮಾ ಸಾಹಿತ್ಯ ಗಂಟಪಾಠ ಹಾಕಿಬಿಟ್ಟಿರ್ತಾರೆ. ಅವ್ನು ಗೊತ್ತು ಯಾರು ಕೇಳೋದಿಲ್ಲ, ಅಥವಾ ಒಬ್ಬರೇ ಇದ್ದ ಹೇಳ್ಕೊತಾನೆ ಕೊನೆ ಪಕ್ಷ. ಆದರೆ ಅದೇ ರೀತಿ ಯಾಕೆ ಹರಿದಾಸ ಸಾಹಿತ್ಯ ಓದೋದಿಲ್ಲ ಯೋಚನೆ ಮಾಡಿ. ಹರಿದಾಸ ಸಾಹಿತ್ಯಕ್ಕೆ ರಾಗ ಇದ್ದರೆ ಭಾರಿ ಒಳ್ಳೆಯದು, ತಪ್ಪಲ್ಲ. ಇಲ್ಲ ಅಂತ ಬಿಡಬಾರ್ದಾನೆ ಬಿಡಬಾರ್ದು. ಮತ್ತು ಎಷ್ಟು ಬಾಯಿ ರುಚಿಯಿಲ್ಲದವ್ರು ಫುಡ್ ತಗೋತಾರೆ ಇಲ್ಲ ಆಟೆ. ನಮಗೆ ಎಷ್ಟು ಬಾಯಿ ಕೆಟ್ಟಿದ್ರು ಕೂಡ, ರೋಗ ಬಂದಿದ್ರು ಕೂಡ, ಏನಾದರೂ ಫುಡ್ ತಗೊಳ್ಳೋ ಹಾಗೆ ಇಂಥ ಗ್ರಂಥಗಳನ್ನು ಯಾವ ಕಾಲಕ್ಕೂ ಬಿಡಬಾರ್ದು. ರಾಗ ತಾಳುಗಳು ಸೆಕೆಂಡರಿ, ಅದಕ್ಕೆ ಹೇಳಿಬಿಟ್ಟಿದ್ದಾರೆ ದಾಸರು. ಕೇಳನೋ ಹರಿ ತಾಳನೋ ಎಲ್ಲ ತಾವೆದ್ದು ಪ್ರೇಮವಿಲ್ಲದ ಗಾನ ಅಂತ ಹೇಳ್ತಾರಲ್ಲ. ಭಕ್ತಿ ಬೇಕು, ಪ್ರೀತಿ ಬೇಕು. ಹರಿದಾಸ ಸಾಹಿತ್ಯ ವೇದಗಳು ಹೇಗೆ ಅಧ್ಯಯನ ಮಾಡಿ ಹಾಡೋದು ವೇದಘೋಷವನ್ನು ಮುಖ್ಯನೋ, ಅರ್ಥ ಮಾಡ್ಕೊಳ್ಳೋದು ಭಾರಿ ಮುಖ್ಯ. ವೇದಗಳ ಸ್ವಾರಸ್ಯ ಬರೀ ವೇದಘೋಷ ಮಾಡಿದರಲ್ಲ, ಅರ್ಥ ಮಾಡಿಕೊಂಡ್ರೆ. ಹರಿದಾಸ ಸಾಹಿತ್ಯ ಹಾಗೆ ಬರೀ ಭಜನೆ ಮಾಡೋದು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅಷ್ಟೇ, ಅದು ತಿಳ್ಕೊಂಡ ಭಾಳ ಸ್ವಾರಸ್ಯ ಬರುತ್ತೆ. ಹರಿದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು, ನೆನ್ಪಿಟ್ಬಿಡಿ. ಅಧ್ಯಯನ ಮಾಡಬೇಕು. ಅಧ್ಯಯನ ಅಂದ್ರೇನು? ಅದನ್ನು ಓದೋದು, ಪದವಿಭಾಗ ಮಾಡೋದು, ಅರ್ಥ ಮಾಡಿಕೊಳ್ಳೋದು, ಸಂಬಂಧಪಟ್ಟ ವಾಕ್ಯಗಳನ್ನ ಜೋಡಿಸಿಕೊಳ್ಳೋದು, ಅದೆಲ್ಲ ಅಧ್ಯಯನ ಅಂತ. ಸ್ಟಡಿ, ಸ್ಟಡಿ ಬೇರೆ, ಲಿಸನಿಂಗ್ ಬೇರೆ. ಸ್ಟಡಿ ಬೇರೆ, ಉಪನ್ಯಾಸಕ್ಕೂ ವರ್ಕ್ಶಾಪ್ ಡಿಫ್ರೆನ್ಸ್ ಇದೆಯಲ್ಲ ಹಾಗೆ. ಉಪನ್ಯಾಸ ಕೇಳ್ಕೊಂಡು ಹೋಗ್ಬೋದು, ಎಲ್ಲಿ ಕಮಿಟ್ಮೆಂಟ್ ಇರೋದಿಲ್ಲ. ಇಲ್ಲಿ ಹಾಗಲ್ಲ, ಸ್ವಲ್ಪ ಹೆಚ್ಚಾದಲ್ಲ ಡೀಪ್ ಆಗಿ ಹೋಗ್ಲಿಕ್ಕೆ ಶುರುವಾಗ. ಪಾಠ ಮಾಡೋದು ಇನ್ನೂ ಡೀಪ್ ಆಗ್ತಾನೆ, ಪುಸ್ತಕ ತನ್ನ ಕೈಯಲ್ಲೇ ಇರುತ್ತೆ, ಆದ್ದರಿಂದ ಇನ್ನೂ ಡೀಪ್ ಆಗ್ತಾನೆ. ಸೊ ಕ್ಲಾಸ್ಗೂ ಪಬ್ಲಿಕ್ ಜಸ್ಟ್ ಇರೋ ಡಿಫರೆನ್ಸ್ ಆಗಿರುತ್ತೋ, ಇವತ್ತು ಸ್ಟಡಿ ಮಾಡಬೇಕು. ಇವತ್ತು ಹರಿದಾಸ ಸಾಹಿತ್ಯವನ್ನು ಸ್ಟಡಿ ಮಾಡೋ ಅಭ್ಯಾಸ ಜನ ಇಟ್ಕೊಂಡಿಲ್ಲ. ಅದನ್ನೆಲ್ಲ ಭಜನೆ ಇಲ್ಲ ಹೋದರೆ ಪೂರ್ತಿ ಬಿಡೋದು ಎರಡೇ ಆಗಿದೆ, ತಪ್ಪದು. ನಿಜವಾದ ಅರ್ಥದಲ್ಲಿ ಅದರ ಅಧ್ಯಯನ ಮಾಡಬೇಕು ಅಂತಿದ್ರೆ ನಿಮಗೆ ಅರ್ಥ ಬಂದೊಂದು ಅರ್ಥ ಆಗಿಬಿಡುತ್ತೆ. ಕನ್ನಡ ಗೊತ್ತಿರುತ್ತಲ್ಲ, ಸ್ವಲ್ಪ ಅರ್ಥ ಆಗುತ್ತೆ. ವಿಶೇಷವಾಗಿ ಡೀಪ್ ಹೊಸ ಅರ್ಥ ಬಿಡುತ್ತೆ ಪ್ರೇಮ, ಅವಾಗ ಬಿಡಿಸಿಬಿಡಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರ. ಸ್ವಾರಸ್ಯ ನೋಡಿ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅರ್ಥ ಆಯಿತು, ಕುಳಿತು ಪಾಡಲು ನಿಲ್ಲುವ ಅರ್ಥ ಆಗುತ್ತೆ, ನಿಂತರೆ ನಲಿವ ಸರಿ, ನಲಿದರೆ ಒಲಿವೆ ನಿಮಗೆಂಬ ಅಲ್ಲಿ ಪಾಯಿಂಟ್ ಇದೆ. ನಲಿದರೆ ಒಲಿವೆ ನಿಮಗೆಂಬ ಏನು ಹಾಗಂದ್ರೆ ಅರ್ಥ, ನಾವೇನು ತಿಳ್ಕೊಂಡ್ವಿ ನಲಿದರೆ ಕುಣಿದ್ರೆ ಅಂತ ಅರ್ಥ, ಕುಣಿದ್ರೆ ಅಲ್ಲ, ನಲಿದರೆ ಎಂಜಾಯ್ ಮಾಡಿದರೆ ಅಂತ. ಎಂಜಾಯ್ ಮಾಡಬೇಕು ಇವತ್ತು. ಆಮೇಲೆ ಆ ಪ್ರಾಕ್ಟಿಸ್ ಸಂಧ್ಯಾವನ್ನೇ ಮಾಡ್ತಾರೆ, ಬೈಕೊಂಡು ಮಾಡ್ತಾರೆ, ಅಯ್ಯೋ ಬಿಟ್ಟವರೇ ಜಾಸ್ತಿ, ದರಿದ್ರ ಮಾಡಬೇಕಲ್ಲಪ್ಪ ಇದನ್ನ, ದಿವಸ ಮಾಡಬೇಕಲ್ಲ, ಯಾರೋ ನೋಡ್ತಿದ್ದಾರೋ ಇಲ್ಲೋ ಅದೆಲ್ಲ ಏನೇನೋ ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ಟಿ ವಿನ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ, ಅದು ಮುಖ್ಯ. ಟಿ ವಿ ಯಾರು ನೋಡ್ತಾರೆ ಯಾರು ಬಾಗ್ಲಾಕೆ ನೋಡ್ತಾರೆ, ಯಾಕೆ ಡಿಸ್ಟರ್ಬ್ ಆ ಸಂಧ್ಯಾ ಒಂದು ಬಾಲ್ ತೆಗೆದು ಮಾಡ್ತಾರೆ, ಯಾರು ಮಾತಾಡ್ಸಿರೋ ಟೈಮ್ ಪಾಸ್ ಆಗುತ್ತೆ ಹಾಗೆ ಆಗಿರಲಿ. ಸಂಧ್ಯಾ ಒಂದೇ 15 ನಿಮಿಷ ಮುಖ್ಯವಾಗಿ, 15 ನಿಮಿಷ ಕಳೆದುಬಿಟ್ರೆ ಗೆದ್ದೋದಷ್ಟೇ. ನಮ್ಮಲ್ಲಿ ತಾರಸ್ಯ ಎಂಜಾಯ್ ಮಾಡ್ತಾ ಇಲ್ಲ, ನೆನಪಿಟ್ಬಿಡು. ನಾವಿವತ್ತು ಸಂಧ್ಯಾವನ್ನೇ ಮಾಡೋ, ಸಂಧ್ಯಾವನ್ನೇ ಎಂಜಾಯ್ ಮಾಡೋದಿಲ್ಲ. ಏಕಾದಶಿ ಮಾಡೋದಂತೂ ಬಾಯಿ ಬಂದ ಬೈತಿರ್ತಾನೆ, ಒಂದೇ ಒಂದು ಎರಡು ಬಂದಿರಂತೂ 2 ಸತಿ ಬೇಸ್ಕೋಬೇಕು ಅಂತ ಅರ್ಥ. ಏಕಾದ 2 ಸತಿ ಬೇಸ್ಕೋಬೇಕಾಗ ಎಂಜಾಯ್ ಮಾಡಬೇಕು. ವಾಟ್ ಹೇಗೆ ನೋಡೇ ಬೇಡ, ಒಳ್ಳೆ ಚಾನ್ಸ್ ಇದು. ಮೊದಲನೇ ದಿವಸ ಏನ, 2ನೇ ದಿವಸ ಏನಾಯ್ತು ಯೋಚನೆ ಮಾಡಿ, ಅವಾಗ ಅನಿಸುತ್ತೆ ಏನು ಆಶ್ಚರ್ಯ. ನಿಜವಾಗ ನಮ್ಮ ದೇಹ ಸ್ಟಡಿ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಅದು. ಏಕಾದಶಿ ಉಪವಾಸ ಅಂದರೆ ಎಂಟ್ರಿಂಗ್ ಇಟ್ ಅವರ್ ಓನ್ ಮೈಂಡ್ ಆ್ಯಂಡ್ ಬಾಡಿ. ಏನೇನಾಗುತ್ತೆ ಇವತ್ತು ಮನಸ್ಸು ನೋಡಿ, ಯೋಚನೆ ಮಾಡಿ. ಅದು ಅವಾಗ ಎಂಜಾಯ್ ಮಾಡಿದಾಗ ಎಂಜಾಯ್ ಮಾಡಬೇಕು. ತುಂಬನೇ ಔಷಧಿ ಕುಡಿತಾರೆ, ಎಂಜಾಯ್ ಮಾಡೋದಿಲ್ಲ, ಕಳಕದ ನುಗ್ಗಿ ಹಾಕ್ಬಿಡ್ತಾರೆ, ಮೈಸೂರು ಪಾಕ್ ನುಗ್ಗಿ ಹಾಕ್ತಾರೆ, ಒಳ್ಳೆ ಎಂಜ್ ಕಡದು ತಿಂತಾನೆ. ಅದು ಎಂಜಾಯ್ ಮಾಡೋದು, ಎಂಜಾಯ್ ಮಾಡೋ ಅದು ಔಷಧಿ ಇನ್ನೋವೇಟೇಬಲ್ ತಗೊಳ್ಳೇಬೇಕು ಅವನು. ಇದು ಹಾಗಲ್ಲ, ಈ ವಾಂಟ್ಸ್ ಎಂಜಾಯ್ ಫುಡ್ ಅಲ್ಲ, ಎಂಜಾಯ್ಮೆಂಟು ಬೇಕವನು. ಇವತ್ತು ಶಾಸ್ತ್ರಾಧ್ಯಯನ ಹಾಗೆ ಮಾಡಿ ಅಂತ ಹೇಳ್ತಾರಲ್ಲ ದಾಸರು, ಅದು ಇಂಪಾರ್ಟೆಂಟ್. ನಲಿದರೆ ಒಲಿವೆ ನಿಮಗೆಂಬ ಈ ಪ್ರಹ್ಲಾದ ಎಂಜಾಯ್ ಮಾಡ್ತಿದ್ದ. ಅಷ್ಟು ಶಿಕ್ಷೆ ಕೊಟ್ಟ ಹಿರಣ್ಯಕಶಿಪು, ಏನು ಅಂಥ ಶಿಕ್ಷೆ ಯಾರೂ ಅನುಭವಿಸಿಲ್ಲ ಪಾಪ. ಅಂಥವತ್ತಿನ ಎಷ್ಟು ಎಂಜಾಯ್ ಇನ್ನೂ ಬೇಕಾದಷ್ಟು ಕೊಡಲಿ, ಯೋಚನೆ ಇಲ್ಲ. ಇದು ಪ್ರಹ್ಲಾದರ ಪ್ಲಸ್ ಪಾಯಿಂಟ್. ಇವಾಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋದರೆ ನಾವು ನಲಿದರೆ ಅನ್ನೋ ಮಾತು ಹೊರಗಿನ ಅರ್ಥ ಬೇರೆ, ಒಳಗಿನ ಅರ್ಥ ಬೇರೆ. ನಮ್ಮಲ್ಲಿ 99 ಪಾಲು ಜನ ಧರ್ಮ ಬಿಟ್ಟವು, ಅದರಲ್ಲಿ 1 ಪಾಲು ಜನ ಕೂಡ ಅದರಲ್ಲಿ 99 ಪಾಲು ಮತ್ತೆ ಅದನ್ನು ಅನಿವಾರ್ಯ ಅಂತ ಮಾಡೋರು ಕೆಲವರು, ಬೈಕೊಂಡು ಮಾಡೋರು ಕೆಲವರು. ಯಾಕೆಂದ್ರೆ ಇನ್ನೋರಿಂದ ಮಾಡ್ಕೊಂಡ್ಬಂದಿದ್ದು ಬಿಟ್ಟರೆ ಏನಾಗುತ್ತೋ ಅಂತ ಭಯ ಕೆಲವರಿಗೆ, ಬಿಟ್ಟರೆ ಏನಾದರೂ ಕಷ್ಟ ಅಂತ ಕೆಲವರು, ಕೆಲವು ಜನ ಬೈತಾರೆ ಅಂತ ಕೆಲವರು. ಎಲ್ಲ ಕೊನೆಗೆ ನಾನು ಬೇಕು, ನಾನು ಮಾಡ್ತೀನಿ, ಆ ಎಂಜಾಯ್ ಇಟ್ಟು ಅಂತ ಮಾಡಿದರೆ ಮುಗಿಯುತ್ತೆ. ನಾನೇ ಭಾರಿ ಸಂಧ್ಯಾನವನ್ನು ಭಾರಿ ಖುಷಿ ಕೊಡುತ್ತೆ, ದೇವ್ರ ಪೂಜೆ ಭಾರಿ ಖುಷಿ ಕೊಡುತ್ತೆ. ಆ ಸ್ಟೇಜ್ ಬಂದರೆ ವಿ ಆರ್ ಇನ್ ದ ರೈಟ್ ಪಾತ್ ಅಂತ. ಆ ಸ್ಟೇಜ್ ನಾವು ರೀಚ್ ಆಗಬೇಕು. ಸಂಧ್ಯಾವನ್ನು ಎಂಜಾಯ್ ಮಾಡ್ತೀವಿ, ಶಾಸ್ತ್ರಾಧ್ಯಯನ ಎಂಜಾಯ್ ಮಾಡ್ತೇವೆ, ಆ ಒಂದು ಭಾವನೆ ಗೊತ್ತಾದಾಗ ಇರೋ ರೀತಿಯೇ ಬೇಕು. ಬರೀ ಸಂಗೀತ ಎಂಜಾಯ್ ಮಾಡ್ತೀರಿ, ಯಾವುದೋ ತಮಿಳು ಸಂಗೀತ ಎಂಜಾಯ್ ಮಾಡ್ತೀರಿ, ಅದು ಕನ್ನಡ ಆಗುತ್ತೆ, ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ, ಸ್ವಲ್ಪ ಬೆಟರ್ ಆಯ್ತಾರೆ. ಅದು ನಮಗೆ ನೋನ್ ತಿಂಗ್ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಾರೆ. ಎಲ್ಲ ಅರ್ಥ ಆಗ್ಬಿಟ್ರು, ರಾಗ ಗೊತ್ತಾಯ್ತು, ತಾಳ ಗೊತ್ತು, ಸಂಗೀತ ಗೊತ್ತು, ಪದ ಗೊತ್ತು, ಅರ್ಥ ಗೊತ್ತು, 100% ಎಂಜಾಯ್ ಮಾಡ್ತಾರೆ. ಸ್ವಲ್ಪ ಎಂಜಾಯ್ ಮಾಡೋದು ಬೇರೆ, ಅಷ್ಟು ಎಂಜಾಯ್ ಮಾಡೋದು ಬೇರೆ. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿ, ನಲಿದರೆ ಒಲಿವೆ ನಿಮಗೆಂಬ, ಇದು ದಾಸರು ಹೇಳಿದ ಒಳಗಿನ ದೊಡ್ಡ ತತ್ವ. ನಲಿದರೆ ಮಾತ್ರ ಒಲಿತಾನೆ ದೇವರು, ಅದು ಸ್ಟಡಿ ಅದು, ಇದು ಓದಿದರೆ ಗೊತ್ತಾಗೋದಿಲ್ಲ, ಅದು ಪೂರ್ತಿ ಅಧ್ಯಯನ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ಆ ರೀತಿ ಹರಿಕಥಾನುಸಾರವನ್ನು ಓದೋ ಅಭ್ಯಾಸ ಮಾಡಬೇಕು. ಬರೀರಿ, ಸಾಕಷ್ಟು ಬರೀರಿ, ಕನ್ನಡ ಇಂಪ್ರೂವ್ ಆಗುತ್ತೆ. ನೀವು ಎಷ್ಟೋ ಸತ್ತೆ ಓದಿದಾಗ ಏನು ಸಂಶಯ ಬಂದಿರೋದಿಲ್ಲ, ಬರದ ಬರಲು ಶುರುವಾಗುತ್ತೆ. ಆ ಪದ ಯಾವುದು ಶುರು ಮಾಡುತ್ತೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಪದ. ಪ್ರತಿಯೊಂದು ಅಕ್ಷರ ಅಕ್ಷರ ಯೋಚನೆ ಮಾಡ್ತಿರಲ್ಲ, ಅಲ್ಲಿ ದೇವತೆಗಳಿರ್ತಾರೆ, ಏನ್ಬಿಟ್ಬಿಡಿ. ಪ್ರತಿ ಅಕ್ಷರದಲ್ಲೂ ಕೂಡ ದೇವತೆಗಳಿರ್ತಾರೆ, ಭಗವದ್ ರೂಪ ಇರುತ್ತೆ, ಅದು ಎಫೆಕ್ಟ್ ಮೇಲೆ ಕ್ರಿಯೇಟ್ ಆಗುತ್ತೆ. ಪ್ರತಿ ಅಕ್ಷರದಲ್ಲೂ ದೇವರ ಸನ್ನಿಧಾನ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಬರೆಯೋದರಲ್ಲಿ ಪುಣ್ಯ ಇದೆ, ಕೇಳೋದರಲ್ಲಿ ಪುಣ್ಯ ಇದೆ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪುಣ್ಯ ಇದೆ. ಅದನ್ನೆಲ್ಲ ಬೆಳೆಸ್ಕೊಂಡ್ರೆ ಆ ಇಬ್ಬರು ಹರಿಕಥಾ ಪ್ರಸಾರ ಬಹಳ ಉಪಯೋಗಕ್ಕೆ ಬರುತ್ತೆ. ಅದರ ಜೊತೆಗೆ ಬೇರೆ ದಾಸರ ಹಾಡುಗಳು ಜೋಡಿಸ್ಕೋಬೇಕು ಅದಕ್ಕೆ. ಎಷ್ಟೆಷ್ಟು ಕಡೆ ಇದೆ, ಅದೇ ನರಸಿಂಹದೇವರ ಸ್ತೋತ್ರ ಮಾಡಿದ್ದಾರೆ, ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ. ನರಸಿಂಹದೇವರ ಸ್ತೋತ್ರ ಎಲ್ಲೆಲ್ಲಿದೆ ಎಲ್ಲ ಹುಡುಕ್ತಾ ಹೋಗಿ, ಪುರಂದರದಾಸರು ಸಿಗುತ್ತೆ, ವಿಜಯದಾಸರು, ನರಸಿಂಹ ಸುಳಾದಿನೇ ಇದೆ ವಿಜಯದಾಸರು, ಅವೆಲ್ಲ ಸೇರಿಸ್ಕೊತಾ ಹೊರಟುಬಿಟ್ರೆ ಒಂದು ಪದ್ಯ ಎಷ್ಟೊತ್ತು ಹೇಳ್ಬೋದು ಗೊತ್ತಾನೆ. ಇವಾಗ ಒಂದೇ ಒಂದು ಪದ್ಯ 2-3 ದಿವಸ ಹೇಳೋಷ್ಟು ವಿಷಯ ಸಿಕ್ಕಿಬಿಡುತ್ತೆ ಒಂದೇ ಪದ್ಯದಿಂದ. ಅದು ಡೀಪಾಗಿ ಹೋಗೋ ಪದ್ಧತಿ ಅದು. ಅದು ಲಕ್ಷ್ಮಿ ಸ್ತೋತ್ರ, ಎಲ್ಲೆಲ್ಲಿ ಲಕ್ಷ್ಮಿ ವಿಷಯ ಬರುತ್ತೆ ಎಲ್ಲ ಕಲೆಕ್ಟ್ ಮಾಡಿಕೊಳ್ಳಿ, ಅದಿಷ್ಟು ಕೂಡ ಡೀಟೇಲ್ಡ್ ಸ್ಟಡಿ ಆಗುತ್ತೆ. 6 3 2 1 000 3 2 ಶತ ಶ್ವಾಸ ಜಪಗಳ 3 ವಿಧ ಜೀವರೊಳಗ ಅಬ್ಜಜ ಕಲ್ಪ ಪರ್ಯಂತ ತಾರತಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಥವ ಜನರಿಗೆ ಅಪಾರ ದುಃಖಗಳಿಯುವ ಗುರು ಪವಮಾನ ಸಲಹೆಮ್ಮ. ಅದೆಲ್ಲ ಅರ್ಥ ಮಾಡ್ಕೋತಾ ಹೊರಟಷ್ಟು ಕೂಡ ಬಹಳ ಸುಖ ಅನಿಸುತ್ತೆ. ಇನ್ನು ಇದು ಸ್ಟಡಿಗೆ ಬೇರೆ ಸಾಹಿತ್ಯ ನಮಗೆ ಗೊತ್ತಿರಬೇಕು, ಪುರಂದರದಾಸರು ವಿಜಯದಾಸರು ಅವೆಲ್ಲ ಸರಿನೇ. ಇನ್ನು ಮೂಲಭೂತವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಗೊತ್ತಿರಬೇಕು, ಇಲ್ಲದವರೆ ಹರಿತಾಭ ಅರ್ಥ ಆಗೋದಿಲ್ಲ. ಬಹಳ ಜನ ಮಿಸ್ ಮಾಡ್ಕೊಳ್ಳೋದು ಅದನ್ನು. ಉದಾಹರಣೆಗೆ ಇದೇ ಬರ್ತೀವಿ, ಸುರಪತನೆಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ ಇಷ್ಟೇ. ಇಷ್ಟು ಅರ್ಥ ಬೇಕಾದ್ರೆ ತಾತ್ಪರ್ಯನೇ ಓದಿರಬೇಕು, ಮೂಲ ಮಹಾಭಾರತ ಓದಬೇಕು, ಆಗ ಫುಲ್ ನಿಮಗೆ ವಿಷನ್ ಸಿಗುತ್ತೆ ಸಿಗಲಿಕ್ಕೆ. ಅದು ಸೆಕೆಂಡ್ ಪಾಯಿಂಟ್. ಇವತ್ತು ಅನ್ಫಾರ್ಚುನೇಟ್ಲಿ 99 ಪಾಲು ಜಾಸ್ತಿ ಆಯ್ತು, ಹೋದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ. ಅದರಿಂದಾಗೇನೆ ನಮಗೇನು ಪ್ರಯೋಜನಕ್ಕೆ ಬರೋದಿಲ್ಲ. ಸೌಂಡ್ ಭಾಳ ಇಂಪಾರ್ಟೆಂಟ್, ಬಟ್ ಅಲ್ಲೇ ಸೌಂಡ್ ಮಾಡ್ತಿದ್ರೆ ಪದಿತ ಆಗುತ್ತೆ. ಮುಂದಕ್ಕೆ ಹೋಗ್ತೀರಿ ಸರಿ, ಚರ್ಕ್ ಅಲ್ಲೇ ತಿರುಗ್ತಿದ್ರೆ ಬೋರ್ ಹೊಡೆದ್ಬಿಡ್ತು, ಇಳಿದು ಬಿಡ್ತಾರೆ, ಸಾಕಿದ್ರು ಸರ್ ಕೇಳೋಕ್ಕಾಗಲ್ಲ ಅಂತ ಹೇಳ್ಬಿಡ್ತು. ಮುಂದಕ್ಕೆ ಹೋಗ್ತಿದ್ರೆ ಆನಂದ ಹಿಂದೆ ಇರೋದಿಲ್ಲ. ಅದು ಅರ್ಥ ಮಾಡಿಕೊಂಡು ಮಹಾಭಾರತ ತಾತ್ಪರ್ಯ ಬೇಸಿಕ್. ಕೃಷ್ಣಾಮೃತ ಮಹಾರಣವ ಆಚಾರ್ಯ ಗ್ರಂಥ ಇದೆ, ಅದೊಂದು ಬೇಕು. ಸದಾಚಾರ ಸ್ಮೃತಿ ಈ ಮೂರರ ಹಿನ್ನೆಲೆ ಧೈರ್ಯ ಸಂಸ್ಕಾರ ಓದಿದ್ರೆ ಆಗ ಡೆಪ್ತ್ ಸಿಗುತ್ತೆ. ಇಲ್ಲಿ ಡೆಪ್ತ್ ಸಿಗೋದಿಲ್ಲ, ಹೌದು. ನೀವು ಕೈಲೇ ಅಗಿಲಕ್ಕಾಗೋದಿಲ್ಲ, ಒಂದು ಇದ್ರಲ್ಲಿ ಅಗಿಲಕ್ಕೆ ಶುರುವಾಗುತ್ತೆ. ಒಂದು ಕೈಲಿ ಕೈಲಿ ನಿಟ್ಕೊಳ್ಳಿ, ವಿಕಾಸ ಇರಲಿ, ಅಗಿಲಕ್ಕೆ ಬರುತ್ತೆ. ಶಾಸ್ತ್ರ ಅಂದರೆ ಶಸ್ತ್ರ, ಶಸ್ತ್ರ ಇದ್ದಾಗ ಹೇಗೆ ಡೀಪಾಗಿ ಹೋಗ್ತಾನೋ ಶಾಸ್ತ್ರ ಇದ್ದಾಗ ಡೀಪಾಗಿ ಹೋಗ್ಲಿಕ್ಕೆ. ಶಾಸ್ತ್ರದ ಬ್ಯಾಕ್ಗ್ರೌಂಡ್ ನಮಗೆ ಬೇಕೇ ಬೇಕು. ಅದಕ್ಕೆ ನೀವು ಮೂಲ ಗ್ರಂಥನ ಆ ರೀತಿ ಓದೋ ಅಭ್ಯಾಸ ಮಾಡಿ. ಭಾಗವತ ಪುರಾಣ ಅವೆಲ್ಲ ಹರಿಕಥಾಮೃತಸಾರಕ್ಕೆ ಬೇಕು. ಇಲ್ಲ ಸೆಲೆಕ್ಟೆಡ್ ವರ್ಸ್ ಸ್ಪೆಷಲಿ 11 ಟುಡೇಸ್ಟು, ಅವರಂತೂ ಹರಿಕರ್ಣಾ ಸಂಧಿನ ಎಲ್ಲರೂ ಬಾಯ್ಪಾಠ ಮಾಡಿ. 32 ಸಂಧಿ ಹರಿಕಥಾಂಸಾರ ಓದೋದು ಒಂದೇ, ಕರ್ಣಾಸಂಧಿ ಒಂದು ಓದೋದು ಒಂದೇ, ಅಷ್ಟು ಎಫೆಕ್ಟ್ ಇದೆ ಅದರ. ಕರ್ಣಾಸಂಧಿ ಒಳಗೆ ಅನೇಕ ಮುಖಗಳನ್ನು ಹೇಳ್ತಾ ಹೋಗ್ತಾರೆ. ಇನ್ನೂ ಹೇಳೋದಾದ್ರೆ ಹರಿಕಥಾಂಸಾರದ ಕರ್ಣಾಸಂಧಿಗೆ ಎಷ್ಟೋ ಪದ್ಯಗಳು ಸೇರಬೇಕಂತೆ. ಭಕ್ತಾಪರಾತ್ ಇಷ್ಟು ಸಂಧಿ, ನಾಮಸ್ಮರಣ ಸಂಧಿ, ಇವೆಲ್ಲ ಹರಿಕಥಾಂಸಾರ ಕರ್ಣಾಸಂಧಿ ಎಕ್ಸ್ಟೆಂಡೆಡ್ ಪಾರ್ಟ್ಸ್ ಇದ್ದಾಗೆ. ಅದನ್ನು ಸೇರಿಸ್ಕೊಂಡು ಬಿಟ್ರೆ ಇನ್ನೂ ಅನೇಕ ವಿಷಯ ತಿಳಿಯುತ್ತೇನೆ. ನೋಡಿ ಒಂದು ಕಡೆ ಹೇಗೆ ಹೇಳ್ತಾರೆ, ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಸಪರ್ವಕಾಲವು, ಸರ್ವ ಜೀವರು ದಾನಪಾತ್ರರು ಮೂರು ಲೋಕಗಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದ್ಯನ ವಿವರ ಮೂರ್ತಿ ಧ್ಯಾನ ಉಳ್ಳವಗೆ. ಎಷ್ಟು ಎಫೆಕ್ಟಿವ್ ಇದೆ ಯೋಚನೆ ಮಾಡಿ, ಏನಾದ್ರು ಕಷ್ಟ ಇದೆ ಅದರೊಳಗೆ. ಸರ್ವ ದೇಶವು ಪುಣ್ಯ ದೇಶವು, ಇದರ ಅರ್ಥ ಫಾರಿನ್ಗೆ ಹೋಗಿ ಅಂತ ಅರ್ಥ ಅಲ್ಲ. ಮತ್ತೆ ಸರ್ವ ದೇಶವು ಪುಣ್ಯ ದಾಸರು ಹೇಳ್ಬಿಟ್ಟಿದ್ದಾರೆ, ಪುಣ್ಯಕ್ಕೆ ಯಾರು ಕೋಟ್ ಮಾಡಿಲ್ಲ, ಇದನ್ನು ಯಾಕೋ ಕೋಟ್ ಮಾಡ್ಕೋಬೇಕಾಯ್ತು, ಮಾಡ್ಕೊಂಡಿಲ್ಲ ಯಾಕೋ. ಇದರ ಅರ್ಥ ಆಗಲ್ಲ, ಎಲ್ಲೋ ನೀವು ಅನ್ಫಾರ್ಚುನೇಟ್ಲಿ ಇದ್ದೀರಿ, ಡೋಂಟ್ ವರಿ, ಅದು ಪುಣ್ಯ ದೇಶ ಅಂತ ತಿಳ್ಕೊಳ್ಳಿ. ಇಲ್ಲಿ ಹೋಗೋದ್ರ ಬಗ್ಗೆ ಹೇಳಿಲ್ಲ, ಇರೋದ್ರ ಬಗ್ಗೆ ಯೋಚನೆ ಮಾಡಿ. ಸರ್ವ ದೇಶವು ಪುಣ್ಯ ದೇಶವು, ಯಾವುದೋ ಕಾರಣಕ್ಕೆ ನಮ್ಮ ಜನ ಇರ್ತಾರೆ, ಫ್ಲಾಟಲ್ಲಿ ದೇವ ದೇವ್ಪೂಜೆ ಮಾಡಲ್ಲ, ಅದು ಕಾರಣ ಇದೆ. ಫ್ಲಾಟ್ಗೆ ಹೋಗೋದೇ ಅದಕ್ಕೆ ಅವ್ರು ಬಂದು ದೇವ್ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂದರೆ ಅವ್ರು ಬಿಡ್ತಾರೆ. ಅಷ್ಟೇ, ಫ್ಲಾಟಲ್ಲಿ ದೇವ್ರ ಪೂಜೆ ಮಾಡೋದಿಲ್ಲ, ನಮಗೆ ಆಫೀಸ್ ಆದರೆ ಏಕಾಚಿ ಮಾಡಲಿಕ್ಕೆ ಆಗೋದಿಲ್ಲ, ಆ ರೀತಿ ಮಾಡಬೇಡಿ. ಸರ್ವ ದೇಶವು ಪುಣ್ಯ ದೇಶ, ಎಲ್ಲಿರ್ತೀರೋ ಅಲ್ಲಿ ಮಾಡಿ. ಸರ್ವಕಾಲವು ಪರ್ವಕಾಲವು, ಸಂಧ್ಯಾ ಒಂದು ರಾತ್ರಿ 10 ಬಂದ, ಲೇಟ್ ಆಯಿತು ಸಂಧ್ಯಾ ಅಂದ್ರೆ ಬಿಟ್ಟುಬಿಡ್ತೇನೆ, ಇಲ್ಲ ನೀವು ಆಗಲೇ ಮಾಡಿ, ಮನೆಗೆ ಆಗ ಬಂದಿತ್ತಾನೆ ಆಗಲೇ ಬಂದು ಸಂಧ್ಯಾ ಅಂದೇ ಮಾಡಿ. ನಮ್ಮ ಜನಕ್ಕೆ ಅದ್ರ ಆಗಲ್ಲ, ಸಂಧ್ಯಾಕಾಲಕ್ಕೂ ಸಂಧ್ಯಾನೇ ಮಾಡಬೇಕಾಗತ್ತೆ, ಲೇಟಾಗಿ ಹೋಗಿಬಿಟ್ರೆ ಟೂ ಲೇಟ್ ಬಿಟ್ಬಿಟ್ರೆ ಆಗುತ್ತಲ್ಲಂತೆ. ನೋ, ಎಷ್ಟೊತ್ತಿಗಾದ್ರೂ ಮಾಡು. ಸರ್ವಕಾಲವು ಪರ್ವಕಾಲ, ಈ ರೀತಿ ಯೋಚನೆ ಮಾಡಿದರೆ ಈಗ ಹಸಿವೆ ಯಾರೋ ಅನ್ನ ಕೊಡಬೇಕು, ಒಳ್ಳೆ ದಿವಸ ಅನ್ನ ಕೊಟ್ಟರೆ ಸರಿ ಇರುತ್ತೆ ಅಂತ ಕಾಯ್ತಿದ್ದ, ಯಾವಾಗಲೂ ಬಂದರು ತಿಥಿ ನೋಡಿದೆ, ಹುಣ್ಣಿಮೆ ಅಲ್ಲ ದ್ವಾಚಿ ಅಲ್ಲ, ಇವತ್ತು ಊಟ ಹಾಕಿದ್ರೆ ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ. ಸರ್ವಕಾಲವು ಪರ್ವಕಾಲವು, ಒಬ್ರು ಕೇಳಕ್ಕೆ ಬಂದ ಅಂದ್ರೆ ಕೊಡೋದು ನಿನ್ನ ದೊಡ್ಡ ಒಂದು ನಿನ್ನ ದೇವರು ಕೊಟ್ಟ ವರ ಅಂತ ತಿಳ್ಕೊಂಡ್ಬಿಡು. ಆ ಥರ ಯೋಚನೆ ಮಾಡಿ. ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನಪಾತ್ರರು ಮೂರು ಲೋಕದೊಳು, ಎಲ್ಲರೂ ತಗೊಳ್ಳೋ ಅರ್ಹತೆ ಇದೆ ಅಂತ ಹೇಳ್ಬಿಡ್ತಾರೆ. ಆದ್ರೆ ಎಲ್ಲರಿಗೂ ಎಲ್ಲ ತಗೊಳ್ಳೋ ಅರ್ಹತೆ ಇಲ್ಲ, ಏನಾದ್ರೂ ತಗೊಳ್ಳೋ ಅರ್ಹತೆ ಎಲ್ರಿಗೂ ಇದೆ. ಅದಕ್ಕೆ ಅನ್ನಶ್ಚೇ ಶುಚಿತಂ ಪಾತ್ರಂ, ಹಸಿದವರು ಬಂದಾಗ ಏನು ಕೇಳಬೇಡಿ, ಕಂಡು ಮುಚ್ಕೊಂಡು ಕೊಡಿ ಅಂತ ಹೇಳ್ತಾರೆ. ಅವನು ಕ್ಯಾಸ್ಟು ಗೀಸ್ಟು ಯೋಗ್ಯತೆ ಅಯೋಗ್ಯತೆ ಯಾವುದೋ ಕೌಂಟ್ ಮಾಡಬೇಡಿ, ಅನ್ನ ಕೇಳಿದ್ರೆ ಕೊಟ್ಟುಬಿಡಿ, ಮೂಲದಲ್ಲಿ ನೀರು ಕೇಳಿದ್ರೆ ಕೊಟ್ಟುಬಿಡಿ, ಯಾರು ಅಂತ ಕೇಳೋಕ್ಕೆ ಹೋಗಬೇಡಿ, ಇದು ಇಂಪಾರ್ಟೆಂಟ್. ಆದರೆ ಯಾವುದೋ ದೊಡ್ಡದು ಕಾಣಕ್ಕೆ ಅವಾಗ ಕೇಳಬೇಕಾಗ, ಅವಾಗ ಕೇಳಬೇಕು, ಸಣ್ಣದಕ್ಕೆಲ್ಲ ಕೇಳಬಾರ್ದು. ಸರ್ವ ಜೀವರು ದಾನಪಾತ್ರರು ಮೂರು ಲೋಕದವರು, ಎಷ್ಟು ಒಳ್ಳೆ ಪದ್ಯ. ಸರ್ವ ಮಾತುಗಳೆಲ್ಲ ಮಂತ್ರವು, ಎಷ್ಟು ಬ್ಯೂಟಿಫುಲ್ ಗೊತ್ತಾ, ಯಾರ ಮಾತೆಲ್ಲ ಮಂತ್ರನೇ, ಅದರ ಅರ್ಥ ಮಾತುಗಳನ್ನು ಮಂತ್ರ ಅಂತ ತಿಳ್ಕೊಂಡಾಡಿ ಅಂತ ಅರ್ಥ. ಅದು ಏನೋ ಮಾತೇನು ಮಂತ್ರ ಅಂತ ತಿಳ್ಕೊಳ್ಳಿ ಅಂತ ಅರ್ಥ ಅಲ್ಲ, ಎಲ್ಲ ಮಾತುಗಳು ಮಂತ್ರ ಆದ್ದರಿಂದ ಭಾರಿ ಕೇರ್ಫುಲ್ ಆಗಿ ಹೇಳಿ ಅಂತ ಅರ್ಥ. ಪ್ರತಿಯೊಂದು ಮಾತು ರೆಕಾರ್ಡ್ ಆಗುತ್ತೆ ಅಂದರೆ ಹುಷಾರಾಗಿ ಆಡ್ತಾನಲ್ಲ. ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆ, ಸರ್ವ ಮಾತುಗಳೆಲ್ಲ ಮಂತ್ರವು. ಈ ರೀತಿ ಅರ್ಥ ಮಾಡಿಕೊಂಡು ಬದುಕಿದರೆ ಎಷ್ಟು ಸಾಧನೆ ಮಾಡುವುದು ಮನುಷ್ಯ. ಉದಾಹರಣೆಗೆ ಪ್ರತಿಯೊಂದು ಮಾತಿನಲ್ಲೂ ಏನಿದೆ ಯೋಚನೆ ಮಾಡಿ. ಸುಳ್ಳು ಹೇಳಿಲ್ಲ ದಾಸ, ಸತ್ಯನೇ ಹೇಳಿದ್ದಾರೆ. ಅವನು ಬಂದ, ಆ ಇದೆ, ವಾ ಇದೆ, ನೋ ಇದೆ, ಬಾ ಇದೆ, ಸೊನ್ನೆ ಇದೆ, ದಾ ಇದೆ, ಎಲ್ಲದಕ್ಕೂ ದೇವತೆಗಳಿದ್ದಾರೆ. ಆ ಆನಂದ, ಅಜ ಇಂದ್ರ, ಮಾತೃಕ ದೇವತೆಗಳಿದ್ದಾರೆ, ಎಲ್ಲ ದೇವರ ಹೆಸರು ಆಯ್ತಾ ಇಲ್ಲ ಆಗಿದ್ರೆ. ಈಗ ದಾರಿ ಸುಳ್ಳೇ ಹೇಳಿಲ್ಲ, ಆ್ಯಕ್ಚುಲಿ ಚಿಂತನೆ ಮಾಡಿದವರು ದೇವರ ಹೆಸರು ಅವೆಲ್ಲ ಕೂಡ. ಪ್ರತಿಯೊಂದು ಪದ ಸ್ಪಿಟ್ ಮಾಡ್ತಾ ಹೋದ್ರೆ ದೇವರ ಹೆಸರು ಆಗೇ ಆಗುತ್ತೆ. ಆ ಅನುಸಂಧಾನ ಇದ್ರೆ ಎಷ್ಟು ಸುಲಭ ಮಾತಾಡ್ಲಿಕ್ಕೆ ಬರುತ್ತಲ್ಲ. ಇದು ಅವ್ರ ಮಾತು. ಅಂದ್ರೆ ಮೇಲ್ನೋಟಕ್ಕೆ ಒಂಥರ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡದೆ ಮಾಡ್ತಾರೆ, ಒಳನೋಟದಲ್ಲಿ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ ದಾಸ. ಏನೋ ಒಂದು ಸುಮ್ಮನೆ ಉಡಾಫೆ ಓಡೋದಕ್ಕೆ ಹೊರಟಿಲ್ಲ ಅವರು. ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಎಲ್ಲ ಕೆಲಸನೂ ಪೂಜೆನೇ. ಅದರಲ್ಲಿ ಕೆಲವರು ಇರ್ತಾರೆ ದೇವ್ರ ಪೂಜೆ ಮಾಡಿದರೆ ಪೂಜೆ ಇಲ್ಲದೆ ಹೋದ್ರಲ್ಲ, ಅಲ್ಲ, ದೇವ್ರ ಪೂಜೆ ಒಬ್ಬರು ಮಾಡ್ತಾರೆ, ನಿನ್ನ ದೇವ್ರ ಪೂಜೆ ಮುಗಿದೋಗಿದ್ದು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ, ಅನುಕೂಲ ಮಾಡಿಕೊಟ್ರೆ ಅದು ದೇವ್ರ ಪೂಜೆನೇ. ಜನಕ್ಕೆ ಗೊತ್ತಿಲ್ಲ, ತುಂಬ ಜನ ಹೆಂಗಸರು ಕೇಳ್ತಾರೆ ನಾವ್ಯಾಗ ದೇವ್ರ ಪೂಜೆ ಮಾಡಬಾರ್ದು, ಅಲ್ಲ ಅಡುಗೆ ಮಾಡೋ ಕೆಲಸ ನಿಮ್ದು, ದೇವ್ರ ಪೂಜೆ ಮಾಡೋ ಕೆಲಸ ಅವ್ರಿಗಿದೆ ಈಗಾಗಲೇನೆ, ನಾವೇ ದೇವ್ರ ಪೂಜೆ ಮಾಡುವಾಗ ನಾವೇ ಅಡುಗೆ ಮಾಡಿ, ಅಡುಗೆ ಯಾರು ಮಾಡ್ತಾರೆ ಹಾಗಿದ್ರೆ ಫಸ್ಟೇ ಬಂತ. ಇನ್ನೊಬ್ರು ನಾನು ಬಡಿ ಮಾಡೋ ಸಾಧ್ಯತೆ ಇಲ್ಲವೇ ಇಲ್ಲ, ಅಡುಗೆ ನಾನು ಮಾಡ್ತೇನೆ, ಇದು ನನ್ನ ಕೆಲಸ, ದೇವ್ರ ಪೂಜೆಯ ಕೆಲಸ. ಈ ರೀತಿ ಮಾಡಿ ಎಷ್ಟು ಉಪಯೋಗ ಆಗುತ್ತೆ ಯೋಚನೆ ಮಾಡಿ. ತಮಾಷೆ ಗೊತ್ತಾ, ಅಡುಗೆ ಎಲ್ಲ ದೇವ್ರ ಪೂಜೆ ಆಗೋದೇ ಇಲ್ಲ, ಆದ್ರಿಂದ ದೇವ್ರ ಪೂಜೆ ಹಂಗಾಗುವುದು. ಇಬ್ರು ಸೇರಿ ದೇವ್ರ ಪೂಜೆ ಮಾಡದೆ ಲೆಕ್ಕ, ಇನ್ನೂ ಹೇಳಬೇಕಾದ್ರೆ ಇಬ್ಬರು ಸೇರಿ ದೇವ್ರ ಪೂಜೆ ಮಾಡಿದಾಗ ಲೆಕ್ಕ, ಇಲ್ಲದವ್ರು ದೇವ್ರ ಪೂಜೆ ಮಿಸ್ ಆಗ್ತಿತ್ತು, ಯೋಚನೆ ಮಾಡಿ. ಆದ್ರಿಂದ ಅದು ಕಡಿಮೆ ಅಂತ ಹೇಳಿದ್ರು. ಕಸ ಬಡಿಯವನು ಒಬ್ಬಿದ್ದಾರೆ, ಅದು ದೇವ್ರ ಪೂಜೆ ಇಲ್ಲ, ದೇವ್ರ ಪೂಜೆ ಏನು ಮಾಡ್ತಿದ್ದೆ ನೀವು? ಪಾತ್ರೆ ತೊಳೆದಿಲ್ಲ, ದೇವ್ರ ಪೂಜೆ ಹೇಗೆ ಮಾಡ್ತಿದ್ರಿ? ಅಲ್ಲಿ ಸಾರಿಸಿ ಗುಡಿಸಿಲ್ಲ, ದೇವ್ರ ಪೂಜೆ ಆಗಿಲ್ವಲ್ಲ, ಅವರಿಗೂ ದೇವ್ರ ಪೂಜೆ ಮಾಡಿದ ಪುಣ್ಯ ಬಂತು. ಅದಕ್ಕೆ ನಾರದರ ಕಥೆ ಹೇಳಿದ್ದು ಅದಕ್ಕೇನೆ, ಸನ್ಯಾಸಿಗಳು ಬಂದಾಗ ಚಾತುರ್ಮಾಸ್ಯ ಕೂತರಲ್ಲ, ನಾರದರು ಸೇವೆ ಮಾಡಿದರು. ಎಷ್ಟು ಸೇವೆ ಮಾಡಿದರು? ವಯಸ್ಸು ಎಷ್ಟವರಿಗೆ? 5 ವರ್ಷದ ಹುಡುಗ. ಅವರ ಇದೇನು ಶೂದ್ರ ಸ್ತ್ರೀಯ ಮಗ, ಏನು ಸೇವೆ ಮಾಡೋದು? ಬಂದವರು ಯತಿಗಳು ಮತ್ತೆ ಸ್ವಾಮಿಗಳು ಹತ್ರ ಸೇರಿಸೋದು ನೆನಪಿಟ್ಕೊಂಡಿರಿ. ಸಾಮಾನ್ಯ ಗೆಟ್ ಔಟ್ ಅಂತ ಕರೆಯೋ ಕಾಲ ಅಂತ. ಒಬ್ಬರು ಸ್ವಾಮಿಗಳಲ್ಲ, ಸ್ವಾಮಿಗಳು ಗುಂಪು ಬಂದುಬಿಟ್ಟಿದೆ. ಸ್ವಾಮಿಗಳ ಗುಂಪಿದೆ, 5 ವರ್ಷದ ಹುಡುಗ. ಏನು ಕೆಲಸ ಮಾಡಿರ್ಬೋದು ಅವ್ರ ಸೇವೆ? ಯೋಚನೆ ಮಾಡಿ. ವಿಜಯ ಸ್ವಾಮಿಗಳು ಬರೀತಾರೆ, ಏನು ಮಾಡಿದ್ರು ಗೊತ್ತಾ? ನೆಲ ಗುಡಿಸೋದು ಸಾರಿಸೋದು ಕೆಲಸ ಮಾಡಿದ್ರು ಅಷ್ಟೇ, ಇನ್ನೇನೂ ಇಲ್ಲ. ಇವತ್ತು ಆಗಿರೋದೇನು ನಾರದರಾಗಿದ್ದಾರೆ, ಯೋಚನೆ ಮಾಡಿ. ನಾವು ಮರೆತು ಬಿಡ್ತೇವೆ ಅವರು. ಇವತ್ತು ಎಲ್ಲ ನಮ್ಮ ಕೆಲಸ ಏನು ಬಂದರೂ ಕೂಡ ದೇವರಿಗೆ ಅಂತ ಅನ್ಕೊಂಡ್ರೆ ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅಂತ ಹೇಳ್ಬಿಡ್ತಾರೆ. ದೇವರಿಗೆಂತ ವ್ಯಾಲ್ಯೂನೇ ಬೇರೆ. ಅದು ಅರ್ಥ ಇಟ್ಕೊಂಡ್ಬಿಟ್ಟಾಗ ನಾವು ಸಣ್ಣ ಕೆಲಸ ದೊಡ್ಡ ಕೆಲಸ ಮುಖ್ಯ ಅಲ್ಲ. ನಾವು ಮಾಡಬೇಕಾದ ಕೆಲಸನ ನೀವು ಮಾಡಲಿಕ್ಕೆ ಬರುತ್ತಾ? ಖಂಡಿತ. ಒಬ್ಬ ಹುಡುಗ ಇದ್ದ, ಸಣ್ಣ ಪುಟ್ಟ ಜಾಗ ಅಲ್ಲ, ಜಯತೀರ್ಥ ವೃಂದಾವನ ನೆನಪಿಟ್ಕೊಂಡು, ಜಯತೀರ್ಥ ವೃಂದಾವನ ಅಲ್ಲಿ ಕಸ ಬಡಿಬೇಕು. ಬಡಿಯೋದಿಲ್ಲ ಅಂತ ಹೇಳಿದ್ರು, ನಯ ನಂಗೆ ಸಾಧ್ಯ ಇಲ್ಲ, ಇವ್ರಿಗೂ ಅದು ಎಜುಕೇಟೆಡ್ ನಾನು ಅಂತ ಹೇಳಿದ್ರು. ತಮಾಷೆ ಅಂತ ಅರ್ಥ ಆಯ್ತು ನಿಮಗೆ, ಎಜುಕೇಟೆಡ್ ಕಸ ಬಡಿಯೋದಿಲ್ಲ ಅಂತ ಹೇಳಿದ. ತಮಾಷೆ ಅಂತ ಕೇಳಿದ್ರೆ ನಾ ತೀರ್ಥ ಕೊಡ್ಲಿಕ್ಕೆ ನಾನು ನೇಮಿಸಿದ್ದೀರಿ, ಕಸ ಯಾಕೆ ಬಳಿರೋಣ? ಆರ್ಗ್ಯುಮೆಂಟು ಕಸ ಬಡಿಯೋದಿಲ್ಲ. ನಿಜವಾಗ್ಲೂ ಹೇಗಿದ್ರೆ ಅದು ಬೇಡ ಆದ್ರೆ ಬಳಿಬೇಕು, ನ್ಯಾಯವಾಗಿ ಬೇಡ ಅಂದ್ರೆ ಬಡಿಬೇಕು. ಅದೇ ಸ್ವಲ್ಪ ಇರ್ಲಿಕ್ಕಾಗಲಿಲ್ಲ, ಬಿಟ್ಟೋಗ್ಬಿಟ್ಟ ಕತೆ ಮುಗಿದೋಯ್ತು ಬಿಡಿ. ತಮಾಷೆಯಿಂದ ಆಸರೆ, ಯಾಕೆ ಕೆಟ್ಟ ಕೆಲಸ ಅದು ಮಹಾಮಾರಿಯಾದ ಆಗುತ್ತೆ ನನಗೆ. ಇದು ಯೋಚನೆ ಮಾಡೋದು ಎಲ್ಲಾದರೂ ಕೂಡ ಸಾಧ್ಯವೇ ಇಲ್ಲ. ದೊಡ್ಡವರಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಬಂದರೆ, ದೇವರು ಸೇವೆ ಮಾಡೋದನ್ನ ಭಾಗ್ಯ ಬಂದರೆ, ಆ ಕೆಲಸದಲ್ಲಿ ಸಣ್ಣದು ದೊಡ್ಡದು ಇಲ್ಲೇ ಇಲ್ಲ. ಸರ್ವ ಕೆಲಸಗಳೆಲ್ಲ ಪೂಜೆಯು ನೆನಪಿರುತ್ತದೆ. ನಾರದ ಮುನಿಗಳ ಕಥೆ ದೊಡ್ಡ ಕಥೆ ಇರುವಂಥದ್ದು. ಅವರು ಇದ್ದಿದ್ದು ದಾಸಿಯ ಮಗನಾಗಿ, ಈಗ ಹುಟ್ಟಿದ್ದು ಏನಾದರೂ ಅವರು ಬ್ರಹ್ಮದೇವರ ಮಗನಾಗಿ. ಇಮ್ಯಾಜಿನ್ ಮಾಡ್ತೀರಾ, ಎಲ್ಲಿಂದಲ್ಲಿ ಪ್ರಮೋಷನ್ ಬಂತು ಗೊತ್ತಾ? ಒಬ್ಬ ಕ್ಲಾಸ್ 4 ಅಟೆಂಡರು, VC ಆದರೆ ಹಾಗೋ ಅದಕ್ಕಿಂತ ಜಾಸ್ತಿ. ಇನ್ನೂ ಕೂಡ ಕ್ಲಾಸ್ 4 ಅಟೆಂಡರಲ್ಲಿ ಇರಬೇಕು, ಸೇಮ್ ಇದರೊಳಗೆ VC ಕೂತ್ಕೊಂಡ್ಬಿಟ್ರೆ ಇಟ್ಟಿರ್ತಾರೆ, ತಲೆ ತಿರುಗೋಗ್ಬಿಡುತ್ತೆ. ನಾರದ ಮುನಿಗಳು ಎಲ್ಲಿಂದಲ್ಲಿ ಹೋದರು ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ದೇನೋ, ಅವರೇ ದೇವ್ರ ಪೂಜೆ ಮಾಡಿದ್ದಲ್ಲ, ಸ್ವಾಮಿಗಳು ಮುಟ್ಟು ಕೂಡ ಮುಟ್ಟಿಲ್ಲ, ಅವ್ರು ಮುಟ್ಟಾಗಿಲ್ಲೇ ಇಲ್ಲ ಅವ್ರನ್ನ. ಅವ್ರಿಗೆ ಬಡಿಸಿಲ್ಲ, ಅಡಿಗೆ ಮಾಡಿಲ್ಲ, ದೇವ್ರ ಪೂಜೆ ಪಾತ್ರೆ ತೊಳ್ಕೊಟ್ಟಿಲ್ಲ, ಕಸ ಗುಡಿಸಿ ಸಾರಿಸಿದ್ದಾರೆ ಅಷ್ಟೇನೆ. 4 ತಿಂಗಳು ಎಂಥ ಇದು ಬಂತು ಅದಕ್ಕೆ. ಆಗ ಅನಿಸುತ್ತೆ ಸರ್ವ ಕೆಲಸಗಳೆಲ್ಲ ಪೂಜೆಯು. ಕೃಷ್ಣನ ಮಾತು, ಸ್ವೇ ಸ್ವೇ ಕರ್ಮಣ್ಯ ವಿರತಃ ಸಿದ್ಧಿಂ ವಿಂದತಿ ಮಾನವ. ತನ್ನ ಪಾಲಿಗೆ ಯಾವ ಕೆಲಸನ ಮಾಡಬೇಕು ಅಂತ ದೇವರು ಕೊಟ್ಟಿದ್ದಾನೋ ಅದನ್ನು ಭಕ್ತಿಯಿಂದ ಮಾಡಿ ಫಲಾಪೇಕ್ಷೆ ಬಿಟ್ಟು ಕೃಷ್ಣಾರ್ಪಣ ಅಂದರೆ ದೇವರು ಹೆಚ್ಚೇ ಮೆಚ್ಚುತ್ತಾನೆ. ಅದಕ್ಕೆ ಸರ್ವ ಕೆಲಸಗಳೆಲ್ಲ ಪೂಜೆ. ಸರ್ವವಂದ್ಯನ ವಿಮಲಮೂರ್ತಿ ಧ್ಯಾನ ಉಳ್ಳವಗೆ, ಕೊನೆಗೆ ಒಂದು ಮಾತು ಸೇರಿಸಿಬಿಡ್ತಾನೆ ಎಲ್ಲರಿಗೂ ಅಲ್ಲ ಇದು. ಸರ್ವವಂದ್ಯನ ವಿಮಲಮೂರ್ತಿ ಧ್ಯಾನ ಉಳ್ಳವಗೆ, ಸರ್ವವಂದ್ಯ ರುದ್ರದೇವರಿಂದ ವಂದ್ಯನಾದಂತಹ ಪರಮಾತ್ಮನನ್ನು ಧ್ಯಾನ ಮಾಡ್ತಾರಲ್ಲ ಅವರಿಗೆ ಎಲ್ಲ 24 ಅವರ್ಸ್ ವರ್ಕಿಂಗ್ ಅವರ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ದಾಸರ ಎತ್ತು ಇನ್ನು ಕೊಡ್ತಾರೆ. ಈಗ ವಿಜಯದಾಸರ ಹಾಡು ತಗೊಳ್ಳಿ, ಒಂದು ಒಳ್ಳೆ ಪೂರ್ವವಾದ ದೇವ್ರನಾಮ. ಅವರು ಹೇಳ್ತಾರೆ ಏನು ಕಷ್ಟ ಇಲ್ಲ, ದೇವ್ರ ಸೇವೆ ಮಾಡೋದಕ್ಕೆ ಏನು ಕಷ್ಟ ಇಲ್ಲ. ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ, ಸಾಧನದಿ ಗುರುಕರಣ ತಾಪಡೆದ ಬಳಿಕ. ಇದು ಎಕ್ಸ್ಪೆಕ್ಷನ್ ಇದ್ದಾಗಿದೆ ಹಾಡು ಪೂರ್ತಿ, ಅಥವಾ ಅದರ ಸಾರಾಂಶ ಇದ್ದಾಗಿದೆ. ಅವ್ರು ಹೇಳ್ತಾರೆ ನಿಮಗೆ ಏನು ಮಾಡಕ್ಕೆ ಬರೋದು, ನಮಸ್ಕಾರ ಮಾಡಕ್ಕೆ ಬರೋದು ಹಾಡಾಗಿರಲಿ. ಮೈ ಮನೆತ್ತು ಮಲಗುವುದೇ ಮಹತ್ಯಾಗ ನಮಸ್ಕಾರ, ನಿದ್ದೆ ಅಂತೂ ಮಾಡ್ತಿರಲ್ಲ ಅದನ್ನ ನಮಸ್ಕಾರ ಮಲಗುವಾಗ ನಾರಾಯಣ ಓ ನಮ್ಮ ಅಂತ ಮಲಿಬಿಡಿ. ಬೆಳಿಗ್ಗೆ 7 ವರೆಗೂ ದೀರ್ಘದಂಡ ನಮಸ್ಕಾರ ಆಗುತ್ತಲ್ಲ, ಎಷ್ಟು ಪುಣ್ಯ. ಬಿಡದಲ್ಲಿ ಯಾರು ಬೈಕೊತ ಮಲಗ್ತಾನೆ, ಅಯ್ಯೋ ಹಾಳಾಗುವಾಗ ಒತ್ತಾಯ್ತು ಅಂತ ಮಲಗಿಬಿಡ್ತಾನೆ, ಹೇಳ್ತಾನೆ ಅಯ್ಯೋ ಅಂತ ಹೇಳ್ತಾನೆ, ಚಾನ್ಸ್ ಕಳ್ಕೊಂಡ್ಬಿಡ್ತಾನಲ್ಲ. ಮೈ ಮರೆತು ಮಲಗುವುದೇ ಮಹಿತಗೆ ನಮಸ್ಕಾರ, ಕೈಮೀರಿ ಹೋದಂತೆ ಕೃಷ್ಣಾರ್ಪಣ. ಬರ್ತಿದ್ದ ಮಿಲ್ಲಿಗೆ ಹೋಗಿದ್ದ, ಬರ್ತಿದ್ದ ಯಾರೋ ಹಿಟ್ಟು ತರ್ತಿದ್ದ, ಗಾಳಿ ಬೀಸ್ತು ಹಿಟ್ಟು ಹಾರ್ಕೊಂಡೋಗಿ. ದೇವರಾಡಿ ವಾಪಸ್ ತಗೊಳ್ಳಿ ಶಕ್ತಿ ಅವನಿಗಿಲ್ಲ, ಹೋಗಿಬಿಡ್ತಾ ಕಡೆಗೆ. ಆಗ್ಲಾರು ಕೃಷ್ಣಾರ್ಪಣನ ಬೆಲೆ ಪಟ್ಟಣ ಏನಂತೂ ಕೊಡಲಿಲ್ಲ, ಅದಾಗಿ ಹಾರಿ ಹೋಯ್ತು. 16 ಕೃಷ್ಣಾರ್ಪಣ ಅಂತೇಳಿ ಈ ರೀತಿ ಬ್ರಾಡ್ ವಿಷನ್. ಇವರೇ ಜಗನ್ನಾಥದಾಸ ಇನ್ನೊಂದು ಹಾಡು ಬರೆದಿದ್ದಾರೆ, ಅತಿ ಸುಲಭ ಅರಿತವರಿಗೆ ಅತಿ ಸುಲಭ ಶ್ರೀಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಎಷ್ಟು ಚೆನ್ನಾಗಿದೆ, ಅರಿತವರಿಗೆ ಅತಿ ಸುಲಭ ಶ್ರೀಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಯಾರು ಅರ್ಥ ಮಾಡ್ಕೋತಾರಲ್ಲ ಅವರಿಗೆ ದೇವ್ರ ಪೂಜೆ ಭಾರಿ ಸುಲಭ. ಅರ್ಥ ಆಗದೆ ಇದ್ದವರಿಗೆ ಅವನಂತ ಅನ್ಫಾರ್ಚುನೇಟ್ ಹರಣೆ ಇಲ್ಲ, ಪೂರ್ ಫೆಲೋ. ಅಲ್ರಿ, ದೇವ್ರ ದೀಪನೆಲ್ಲ ಏನು ದೇವ್ರ ಪೂಜೆ ಮಾಡ್ತೀವಿ ಅಂದರೆ, ಸೋಮ ಸೂರ್ಯರೇ ದೀಪ, ಚಂದ್ರ ಸೂರ್ಯ ದೇವ್ರ ದೀಪ ಇತ್ತು ತಿಳ್ಕೊಂಬಿಡಿ, ಮಾನಸ ಪೂಜೆ. ಚಂದ್ರ ಸೂರ್ಯ ದೇವರೇ ದೀಪ, ದೇವರಿಗೆ ವ್ಯಾಜನಮ ಸಮರ್ಪಯಾಮಿ, ಬಿಸಣಿಕೆ ಗಾಳಿ ಬೀಸುತ್ತಲ್ಲ, ಓಂ ನಮ ನಾರಾಯಣ ವೇದನಮ ಸಮರ್ಪಯ ಮೂದೇ ತಲ್ಲೇನೆ, ಏನಿದೆಯೋ ಅಲ್ಲೇನೆ. ಎಷ್ಟು ಸುಲಭ ಇದು ಅಂದ್ರೆ, ಇದು ದೇವ್ರ ಪೂಜೆ ಒಂದು ಗಂಟೆ ಮಾಡ ದೇವ್ರ ಪೂಜೆ ಅಲ್ಲ, ಇದು ಜೀವನ ಪೂರ್ತಿ ಮಾಡ್ತಕ್ಕಂಥ ದೇವ್ರ ಪೂಜೆ. ಅದನ್ನೆಲ್ಲ ದಾಸರು ಹೇಳ್ತಾರಲ್ಲ, ಬಹಳ ಅಪೂರ್ವವಾಗಿ ಮನಸ್ಸಿಗೆ ಮುಟ್ಟುತ್ತದೆ. ಇನ್ನು ಅವ್ರು ಹೇಳೋ ರೀತಿ ಕೆಲವು ಪದ್ಯಗಳು ನೋಡಿ. ಹಗಲ ನಂದಾದೀಪದಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನು ಬೇಡದಲೆ ಜಗದುದರ ಕೊಟ್ಟುದನು ಭುಂಜಿಸು ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ಒಳ್ಳೆ ಪದ್ಯ. ದೇವ್ರನ್ನ ಹೇಗೆ ಆರಾಧನೆ ಮಾಡಬೇಕು ಅಂದ್ರೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಹಗಲ ನಂದಾದೀಪದಂದದಿ ಮೂದತ್ತು ಒಂದು ವರ್ಡ್, ಅದು ಎಲ್ಲ ಅರ್ಥ ಆಗ್ಬಿಡುತ್ತೆ. ಹಗಲಲ್ಲಿ ನಂದಾದೀಪ ಇರುತ್ತಲ್ಲ, ಹಾಗಿರ್ಬೇಕು ನಮ್ಮ ಜೀವನ ಅಂತ ಹೇಳ್ಬಿಡ್ತಾರೆ. ಹಗಲ ನಂದಾದೀಪ, ಇದು ವಿಷ್ಣು ರಹಸ್ಯದ ಪದ. ಅದನ್ನು ಪೂರ್ತಿ ದಾಸರ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ. ದಾಸರ ಎಷ್ಟೋ ದೃಷ್ಟಾಂತಗಳಲ್ಲಿ ಪುರಾಣ ದೃಷ್ಟಾಂತಗಳೇನೆ, ನಮಗೆ ಲೌಕಿಕ ಅನಿಸುತ್ತೆ, ಲೌಕಿಕ ಅಲ್ಲ ಅದು, ಶಾಸ್ತ್ರ ದೃಷ್ಟಾಂತಗಳು. ಹಗಲ ನಂದಾದೀಪವಂದದಿ, ನಂದಾದೀಪ ದೇವ್ರ ಮುಂದೆ ಹೆಚ್ಚಿಟ್ಟಿರ್ತಾರೆ. ರಾತ್ರಿ ನಂದಾದೀಪ ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತೇನು, ಅಲ್ಲಿ ನಮಗೂ ಆಯ್ತು ದೇವ್ರಿಗಾಯ್ತು ಅಂತ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಕರೆಂಟ್ ಹೋದಾಗ ಅದೇ ನಮಗೆ ಬೆಳೆದು ಇದ್ರೆ ಅದಕ್ಕೆ ನಮಗೆ ಅದು ಇರೋದೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ದೇವ್ರ ದೀಪ ಇದೆಯಲ್ಲ ಅದೆಲ್ಲ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ. ಅದೇ ತಮಗಾಯ್ತು ದೇವ್ರಿಗಾಯ್ತು, ರಾತ್ರಿ ದೀಪ ಇಬ್ಬರಿಗಾಗುತ್ತೆ, ಹಗಲ ದೀಪ ಹಾಗಲ್ಲ, ಬರೀ ದೇವ್ರಿಗೆ ಮಾತ್ರ. ಆ ರೀತಿ ಬದುಕಿ ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ದೃಷ್ಟಾಂತ. ಹಗಲ ನಂದಾ ದೀಪದಂದದಿ ನಿಗಮ ವೇದ್ಯನ ಪೂಜಿಸೂತ, ಯಾರದೋ ಕಾಲಿಡಬೇಡ, ವೇದ ಪ್ರತಿಪಾದ್ಯರಾದ ಪರಮಾತ್ಮನನ್ನು ಆರಾಧನೆ ಮಾಡು. ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವರು ಬೇಡದರೆ, ಹಗಲ ನಂದಾದೀಪಕ್ಕೆ ಬೇರೆ ಪರ್ಪಸ್ ಇಲ್ಲ, ದೇವ್ರ ಪ್ರೀತಿ ಒಂದೇ ಪರ್ಪಸ್. ನಮ್ಮ ಕರ್ಮಗಳಿಗೆ ದೇವ್ರ ಪ್ರೀತಿ ಒಂದೇ ಪರ್ಪಸ್. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ, ಇನ್ನೊಂದು ಫಲ ಕೇಳಬೇಡ. ಅದಕ್ಕೆ ದೃಷ್ಟಾಂತ, ಬೇರೆ ದೀಪಕ್ಕೆ ದೇವರ ಪ್ರೀತ್ಯರ್ಥಂ ಹೇಗೋ, ಇಲ್ಲಿ ಪ್ರೀಣಯಾಮ ವಾಸುದೇವಂ ಅಷ್ಟೇ ಇರಬೇಕು. ಅದು ಹೇಳ್ತಾರೆ ಪೂರ್ವ ರೀತಿಯಲ್ಲಿ, ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನು ಬೇಡದಲ್ಲಿ ಮಾ ಫಲೇಶು ಕದಾಚನ, ಭಗವದ್ಗೀತೆಯ ಅರ್ಥ. ಮತ್ತೆ ಹೇಗೆ ಬದುಕಬೇಕು ನಾವು ಅಂದ್ರೆ ತಿನ್ನೋದಕ್ಕೆ, ಜಗದುದರ ಕೊಟ್ಟುದನ್ನು ಭುಂಜಿಸು, ದೇವರು ಕೊಟ್ಟಿದ್ದ ತಿಂದು ಬದುಕು ಸುಖವಾಗಿ. ಜಗದುದರ ಕೊಟ್ಟುದನ್ನು ಭುಂಜಿಸು ತೀರ ತಕ್ತೇನ ಭುಂಜೀತಾಹ, ಈಶಾವಶ್ಯದ ಅರ್ಥ. ದೇವರು ಕೊಟ್ಟಿದ್ರಲ್ಲಿ ಬದುಕು. ಇವತ್ತು ಹೇಳ್ತಾರೆ ಲಂಚ ತೊಗೊಬೇಡಿ ಅಂತ, ಹೇಗೆ ಬದುಕಬೇಕು ಅಂದ್ರೆ ಸಂಬಳ ಕೊಡುತ್ತಲ್ಲ ಬದುಕು ಅಂತಾರಲ್ಲ, ಆಫೀಸ್ ಸಂಬಳ ಇಲ್ಲದೆ ಯಾರು ನಿಮಿಸ್ಕೊಂಡಿಲ್ವಲ್ಲ, ಲಂಚದಿಂದ ಬದುಕು ಅಂತ ಯೋಚನೆ ಮಾಡಬೇಡ, ಸಂಬಳದಿಂದ ಬದುಕಷ್ಟೇ. ಜಗದುದರ ಕೊಟ್ಟುದನ್ನು ಭುಂಜಿಸು, ಅಲ್ಲಿ ಪದ ಹಾಕ್ತಾರೆ ದೇವ್ರು ಕೊಡ್ತಾನೆ ಅಂತ ಏನು ಗ್ಯಾರಂಟಿ ಅಂತ ಕೇಳಿದರೆ, ಜಗದುದರ ಅನ್ನೋ ಪದ ಹಾಕ್ತಾರೆ, ಪಟ್ಟೆ ಒಳಗೆ ಇಟ್ಕೊಂಡಿದ್ದಾನೆ ದೇವ್ರು ಕೊಟ್ಟೆ ಕೊಡ್ತಾನೆ ಅಂತ ಅರ್ಥ. ಅದನ್ನು ಒಬ್ಬರು ಜ್ಞಾನಿಗಳು ಬರೀತಾರೆ. ಒಬ್ಬ ಗರ್ಭಿಣಿ ಸ್ತ್ರೀ ಎಷ್ಟು ಬಡವಳಾದರೂ ಕೂಡ ತನ್ನ ಗರ್ಭ ಉಳಿಸ್ಕೊಳ್ಳೋದು ಪ್ರಯತ್ನ ಪಡ್ತಾಳೆ. ಇವತ್ತು ಹೇಳೋದು ಕಷ್ಟ ಅದನ್ನ. ಹಿಂದೆ ಗರ್ಭಿಣಿ ಸ್ತ್ರೀಯವರು ಎಂಥ ಪ್ರಸಂಗ ಬಂದರೂ ಕೂಡ ತನ್ನ ಗರ್ಭ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆ ದೃಷ್ಟಾಂತ ಕೊಡ್ತಾರೆ. ಯಾವುದೋ ಅತ್ತೆ ಮನೆಗೆ ಹೋಗಿರ್ತಾರೆ, ಹಿಂದಿನ ಕಾಲದಲ್ಲಿ ಹಳ್ಳಿ ಊರಿರುತ್ತೆ, ಬಹಳ ದೂರದಿಂದ ನೀರು ತರಬೇಕು. ಅವರು ಹೆರೋ ದೇಶದವರಿಗೂ ಬಿಡದಲ್ಲಿ ಕೆಲಸ ಮಾಡಿಸ್ತಾರೆ ಸಾಮಾನ್ಯ ಕೆಲವು ಕಡೆ. ತುಂಬ ಗರ್ಭಿಣಿ ಪಾಪ, 9 ತಿಂಗಳು ತುಂಬ ಹೋಗಿಬಿಟ್ಟಿದೆ, ದೂರದಿಂದ ನೀರು ತರಬೇಕು, ತಲೆ ಮೇಲೆ ನೋಡಿದ್ರೆ ತುಂಬುದು ಕೊಡ, ಹೊಟ್ಟೆಯಲ್ಲಿ ಗರ್ಭ, ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾಳೆ ನೋಡಿದ್ರೆ ಆ ರೀತಿ ಇರಬೇಕು ಅಂತ ಹೇಳ್ತಾರೆ. ಕೊಡ ಬಿದ್ದರೆ ಅತ್ತೆ ಬೈತಾಳೆ, ತಾನು ಬಿದ್ದರೆ ಹೊಟ್ಟೆ ಒಡೆಯುತ್ತೆ, ಲೆಕ್ಕ ಇಟ್ಕೊಂಡಿರ್ಬೇಕು. ಗರ್ಭ ಹೋಗಬಾರ್ದು, ಕೊಡ ಒಡಿಬಾರ್ದು, ಮನೆ ನೀರು ತರಬೇಕು. ಆ ರೀತಿ ಗರ್ಭಿಣಿ ಓಡಾಡ್ತಾಳಲ್ಲ, ಒಬ್ಬ ಗರ್ಭಿಣಿಗೆ ಎಷ್ಟು ಬಡವಡಾದರೂ ಕೂಡ ತನ್ನ ಗರ್ಭ ಉಳಿಸ್ಕೋಬೇಕು ಅಂತ ಹೇಗೆ ಎಚ್ಚರ ಇರುತ್ತಲ್ಲ, ದೇವ್ರು ಬಿಡ್ತಾನ, ಜಗದುದಾರ ಅವನು ಹೊಟ್ಟೆ ಜಗಳ ಇಟ್ಕೊಂಡಿದ್ದಾರಲ್ಲ, ಅವನು ಏನು ಹಾಕಿ ಹಾಕ್ತಾನೆ ಅಂತ ಹೇಳ್ತಾರೆ. ತಾಯಿ ತಾನು ಉಪವಾಸ ಇರೋದಿಲ್ಲ, ಗರ್ಭಕ್ಕೆ ತೊಂದರೆ ಆಗುವಂತ ಏನಾದ್ರು ತಿಂತಾಳೆ. ಅದಕ್ಕೆ ದೇವರು ನಮ್ಮನ್ನು ಕಾಪಾಡಿಯೇ ಕಾಪಾಡ್ತಾನೆ ಅಂತ ಹೇಳೋದಕ್ಕೋಸ್ಕರ, ಜಗದುದಾರ ಕೊಟ್ಟುದನ್ನು ಭುಂಜಿಸು ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದಧೀನವೆಂದು ಅಡಿಗಡಿಗೆ ನೆನೆಯುತ್ತಿ. ಮಗ ಮಡದಿ ಪ್ರಾಣ ಇಂದ್ರಿಯ ಎಲ್ಲವೂ ಕೂಡ ದೇವರ ಅಧೀನಾಮದ್ದು ಯಾವಾಗಲೂ ನೆನೆಸ್ತಾ ಇದೆ. ಇದೇ ಸಾಧನೆ. ಎಷ್ಟು ಸುಲಭ ಇದೆ ನೋಡಿದ್ರೆ ಈ ಉಪನಿಷತ್ತುಗಳ ಸಂದೇಶ, ಅದರಲ್ಲಿ ಭಾಗವತ ಪುರಾಣ, ಭಗವದ್ಗೀತೆ, ವಿಷ್ಣು ರಹಸ್ಯ, ಈಶಾವಾಸ ಉಪನಿಷತ್ತು, ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪದ್ಯ ಕ್ಲಾನ್ ಮಾಡ್ತಾರೆ. ಈ ಒಂದು ಪದ್ಯಕ್ಕೆ ಇಷ್ಟೆಲ್ಲ ತಗೊಂಡಿರೋದು, ಒಂದು ಕಾಸಿಯಲ್ಲೂ ಮಾಡಿಬಿಟ್ಟಿರ್ತಾರೆ, ಎಷ್ಟು ಉಪಯೋಗಿಸಿರ್ತಾನೆ ಅದಕ್ಕೆ. ಆ ಕುಂಬಳಕಾಯಿಂದ ಶುರುವಾಗುತ್ತೆ ತರೋದು, ಎಲ್ಲದ್ರ ಜೊತೆಗೆ ವೆಂಕಿ ಬೇಕು, ಇಷ್ಟೆಲ್ಲ ಮಾಡಿ ತಿನ್ನಕ್ಕೆ ಮಾತ್ರ ಇಷ್ಟೇ ಒಂದು ಎಲ್ಲಿ ವರ್ಷ ತಿಂದು ಮುಗಿಸ್ಬಿಡ್ತಾರೆ. ತಿನ್ನೋದು ಭಾಳ ಸುಲಭ, ಮಾಡೋದು ಭಾರಿ ಕಷ್ಟ. ನಾವು ಓದೋದು ಸುಲಭ, ಬರೆಯೋದು ಕಷ್ಟ. ಬರದಾಗಿದೆ, ಓದೋದು ಕಷ್ಟಪಡ್ತೇವೆ, ಇದು ತಪ್ಪಾಗಿದೆ ಅಷ್ಟೆ. ಮುಂದೆ ಹೇಳ್ತಾರೆ ದಾಸರು ಫಲಶ್ರುತಿಯಲ್ಲಿ, ಹೇಳ್ತಾರೆ ದಾಸರಾಯರು ಏನ್ ಮಾಡಿದ್ದಾರೆ ಗೊತ್ತಾ ನಮಗೆ. ಮಣಿಖಚಿತ ಹರಿವಾಣದೊಳು ವಾರಣ ಸುಭೋಜ್ಯ ಪದಾರ್ಥಗಳನ್ನಿಟ್ಟಿದ್ದಾರೆ. ತಟ್ಟೆ ಬರೀ ಎಲೆ ಹಾಕಿ, ಬಾಳೆದೆಲೆ ಹಾಕಿಲ್ಲ, ಮುತ್ತುಗದೆಲೆ ಹಾಕಿಲ್ಲ, ಒಂದು ಬಂಗಾರದ ತಟ್ಟೆ ರತ್ನ ಫಿಕ್ಸ್ ಮಾಡಿದ್ದಾರಂತಂದ್ರೆ, ರತ್ನ ಫಿಕ್ಸ್ ಮಾಡಿದ್ರೆ ಬಂಗಾರದ ತಟ್ಟೆಯೊಳಗೆ ಎಷ್ಟು ಬಡಿಸಿದ್ದಾರೆ ಗೊತ್ತಾ, ಎಲ್ಲ ಭಕ್ಷ ಭೋಜ್ಯ ಬಡಿಸಿಬಿಟ್ಟಿದ್ದಾರೆ. ಸ್ವಲ್ಪ ಅಲ್ಲ, ವಾರಣ ಸುಭೋಜ್ಯ, ವಾರಣ ಅಂದ್ರೆ ಆನೆ, ಆನೆ ತಿನ್ನಷ್ಟು ಪದಾರ್ಥ ಹಾಕಿದ್ದಾರಂತೆ, ಕೃಷ್ಣಾರ್ಪಣೆ ಅಂದ್ಬಿಟ್ಟಿದ್ದಾರೆ, ತಿನ್ನಬೇಕು, ಎಲ್ಲ ನೋಡ್ತಾ ಕೂತ್ರೆ ಹೇಗಾಗಿದೆ ಅಂತ ಹೇಳ್ತಾರೆ. ಇಂಥ ಹೊತ್ತಿನಲ್ಲಿ ಬಿಟ್ಟರೆ ಏನು ಮಾಡ್ಬೇಕು ನಿಮಗೆ? ಅಲ್ಲಿ ದೃಷ್ಟಾಂತ ಯಾತಕ್ಕೆ ಕೊಡ್ತಾರೆ ಗೊತ್ತೇನು, ಬರೀ ಊಟ ಅಂತ ಹೇಳಿದ್ರೆ ಎಲೆಗೆ ವ್ಯಾಲ್ಯೂ ಇರೋದಿಲ್ಲ, ಇಲ್ಲಿ ಎಲೆಗೂ ವ್ಯಾಲಿ ಇದೆ, ಪದಾರ್ಥಕ್ಕೂ ವ್ಯಾಲಿ ಇದೆ. ಬಡಿ ಕಚ್ಚಿದ ಹರಿವಾಣ ಕೃಷ್ಣಾರ್ಪ ಅಂತ ಕೊಟ್ಬಿಟ್ಟಿದ್ದಾರೆ. ತಟ್ಟೆ ಸಮೇತ ಹೋಗೋದು, ವಾಪಸ್ ಹೋಗ್ಬೇಕಾದ್ರೆ ಏನು ಯೋಚನೆ ಇಲ್ಲ. ತಟ್ಟೆ ಊಟ ಅನುಕೂಲ ಎಲ್ಲ ಮಾಡಿಕೊಟ್ಟು ಊಟ ಮಾಡೋದು ಎಲ್ಲ ನೋಡ್ತಾ ಕೂತಾರೆ. ಡಸ್ಟ್ಬಿನ್ಗೆ ಹೋಗಿ ತಿಂದರೆ ಏನು ಮಾಡ್ಬೇಕು ಅವನನ್ನು? ಇದು ಬಿಟ್ಟು ಡಸ್ಟ್ಬಿನ್ನಲ್ಲಿ ಹುಡುಕ್ತಾ ಕೂಡೋದು. ಎಷ್ಟು ಮೂರ್ಖನಾಗ್ತಾನೆ ಅವನು. ಲೌಕಿಕ ಸುಖ ಅಂದರೆ ಡಸ್ಟ್ಬಿನ್ನಲ್ಲಿ ಹುಡುಕಿ ತಿಂದಾಗ ಲೆಕ್ಕ. ಎಲ್ಲ ಎಂಜಲಿ ಬಿಸಾಕಿರ್ತಾರಲ್ಲ ಅದನ್ನು ತೊಗೊಂಡು ಗಲಾಟೆ ನನಗೆ ನನಗೆ ಹೊಡೆದಾಡ್ತಿರ್ತಾರೋ ಪಾಪ ಅವರು. ಎಂಟು ಜನ ಸೇರ್ಕೊಂಡ್ಬಿಟ್ಟು ಹೊಡೆದಾಡ್ತಿರ್ತಾರೆ, ನೋಡೋನಿಗೆ ಆಶ್ಚರ್ಯ. ನಾವು ತಿಂದು ಬಿಟ್ಟಿದ್ರು ಹೊಡೆದಾಡ್ತಾರಲ್ಲ ಅಂತೇಳಿ. ಇವತ್ತು ನಮ್ಮ ಸ್ಥಿತಿ ಹಾಗೇ ಇರೋದು. ಬರೀ ಲೌಕಿಕದಲ್ಲಿ ಯಾರ್ಯಾರು ಬದುಕಿರ್ತಾರೋ ಅವ್ರ ಕಂಡು ರಾಯರಂತ ನಗುತ್ತಿರ್ತಾರೋ. ಎಲ್ಲ ಬಿಸಾಕಿದ ಪದಾರ್ಥ, ಇದು ತಿನ್ನಕ್ಕೆ ಯೋಚನೆ ಮಾಡ್ತಿರಲ್ಲ. ಒಳ್ಳೆ ಪ್ರಸಾದ ತಿನ್ನಿ ಬನ್ನಿ ಅಂತ ಕರೀತಾರೆ. ಆ ದೃಷ್ಟಿಯಲ್ಲಿ ದಾಸರಾಯರು ಮಾಡಿರೋ ಉಪಕಾರ ಭಾರಿ ದೊಡ್ಡದು. ಆ ಅಪ್ರೋಚ್ ಇಟ್ಕೊಂಡು ಹೋಗ್ಬೇಕು. ಇದನ್ನೆಲ್ಲ ಅಭ್ಯಾಸ ಮಾಡಬೇಕು. ಕರುಣಾಸಂಧಿ ಪೂರ್ತಿ ಬಾಯ್ಪಾಠ ಮಾಡಿಬಿಡಿ, ನಂದಿ ಸಂಧಿ ಪೂರ್ತಿ ಬಾಯ್ಪಾಠ ಮಾಡಿ, ಅದೇ ರೀತಿಯಲ್ಲಿ ನಾಮಸ್ಮರಣ ಸಂಧಿ ಮಾಡಿ, ಭಕ್ತಾಪರಾಧ ಸಹಿತ ಸಂಧಿ ಬಾಯ್ಪಾಠ ಮಾಡಿ, ವ್ಯಾಪ್ತಿ ಸಂಧಿ ಬಾಯ್ಪಾಠ ಮಾಡಿ, ಕೊನೆಯದು ನೈವೇದ್ಯ ಪ್ರಕರಣ ಸಂಧಿ ಮಾಡಿ, ಕಚ್ಚಾ ತಾರತಮ್ಯ ಸಂಧಿ ಮಾಡಿ. ಇಷ್ಟು ಸಂಧಿ ಬಾಯ್ಪಾಠ ಮಾಡಿಬಿಟ್ರೆ ನಿಮಗೆ ತಾರತಮ್ಯ ಜ್ಞಾನ, ಪರಿಸರೋತ್ತಮತ್ವ ಜ್ಞಾನ, ಸಾಧನೆಯ ರೀತಿ, ದೇವತೆಗಳ ಪರಿಚಯ ಎಲ್ಲ ಆಗಿಬಿಡುತ್ತೆ. ವಿತ್ ಇನ್ ನೋ ಟೈಮ್ ಎಲ್ಲರ ಧ್ಯಾನ ಮಾಡಿಬಿಡುತ್ತೆ. ಎಷ್ಟು ಹೇಳ್ತಾರೆ ಶನೇಶ್ವರ ಸ್ತೋತ್ರ ಎಲ್ಲಿ ಸಿಗಬೇಕು? ನಿಮ್ಗೆ ಶನೇಶ್ ಸ್ತೋತ್ರ ಹರಿತಾಂಸರ ಸಿಗುತ್ತೆ. ನಿಮ್ಗೆ ಹರಿಗುರುಗಳು ರಚಿಸದ ಪಾಪಾತ್ಮರನ್ನು ಶಿಕ್ಷಿಸಲು ಸಗನಿ ಶನೈಶ್ಚರ ಮೆನಿಸಿ, ಪ್ರಹ್ಲಾದರ ಸ್ತೋತ್ರ ಎಲ್ಲ ಸಿಗುತ್ತೆ ನಿಮಗೆ. ಹರಿಕತಾಪಸಾರ ಸಿಗುತ್ತೆ. ಪ್ರಹ್ಲಾದರ ಸ್ತೋತ್ರ ಮಾಡಬೇಕು ಅಂದ್ರೆ ಎಲ್ಲೆಲ್ಲೂ ಪದ್ಯ ಸಿಗೋದಿಲ್ಲ, ಹರಿಕತಾಪಸಾರ ಸಿಗುತ್ತೆ. ಓದಿಸುವ ಗುರುಗಳನ್ನು ಜರೆದು ಸಹೋದರರಿಗೆ ಉಪದೇಶಿಸಿದೆ, ಮಹದಾಧಿಕಾರಣ ಸರ್ವಗುಣ ಸಂಪೂರ್ಣ ಹರಿ ಎಂದು ವಾದಿಸುವ ತತ್ಪತಿಯ ತೋರೆಂದು ಆ ಧನುಜ ಬೆಸಗೊಡಲು ಸ್ತಂಭದಿ ಶ್ರೀರನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ. ಇಂಥ ಪದ್ಯ ಎಲ್ಲೂ ಸಿಗೋದಿಲ್ಲ ನಿಮಗೆ, ಹರಿಕತಾಪಸಾರ ಮಾತ್ರ ಸಿಗೋದು. ನಾರದ ಸ್ತೋತ್ರ ಕಣದಲ್ಲಿ ಯಾರು ಸಿಗುತ್ತೆ? ನಾರದರ ಸ್ತೋತ್ರ ಎಲ್ಲೂ ಸಿಗೋದಿಲ್ಲ, ಇಲ್ಲಿ ಸಿಗುತ್ತೆ. ಪಡಿಗಡಾಂಚಿತ ಕಂಠ ಪಣಿತ ವೀಣಾ ಸುಸ್ವರದಿ ಬಹು ತಾಳಗತಿಗಳಲ್ಲಿ ಪ್ರಣವೋಪತಿ ಪಾದ್ಯನ ಗುಣಗಳ ನಿಗೆ ಸುಖ ಸಂದಣಿಯೊಳಾಡುವ ದೇವಋಷಿ ನಾರದನಿಗೆ ಅಭಿನಂದಿ. ಎಷ್ಟು ಒಳ್ಳೆ ಪದ್ಯಗಳು. ಗರುಡನ ಸ್ತೋತ್ರ ಮಾಡ್ತಾರೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗರುಡನ ಸ್ತೋತ್ರ ಅಂತ ಕೇಳಿದರೆ, ಗರುಡ ದೇವರಿದ್ದಾರೆ, ನಿಂತ್ಕೊಂಡ್ಬಿಟ್ಟಿದ್ದಾರೆ, ಕೈ ಇಟ್ಕೊಂಡಿದ್ದಾರೆ. ಪರಮಾತ್ಮನ ಕಾಲು ಹೀಗಿದೆ, ದಾಸರ ಇಮ್ಯಾಜಿನೇಷನ್ ನೋಡಬೇಕು. ಇಟ್ಕೊಂಡಿದ್ದಾರೆ ಒಂದು ಕಾಲು ಈ ಕಡೆ, ಒಂದು ಕಾಲು ಈ ಕಡೆ, ಗರುಡ ಕೈ ಹಿಡ್ಕೊಂಡಿದ್ದಾರೆ. ಗರುಡ ದೇವ್ರು ನೋಡಾಗಿಲ್ಲ, ತಲೆ ಎತ್ತಾಗಿಲ್ವಲ್ಲ, ಹೀಗಿದ್ದಾನೆ. ಬಟ್ ಅದು ಮಿಸ್ ಮಾಡ್ಕೊಂಡಿಲ್ಲ ಅಂತ ಗರುಡ. ಎಲ್ಲಿ ನೋಡ್ತಾನೆ ಅಂದ್ರೆ ಪದಯುಗದೊಳಗೆ, ಕರಯುಗದ ನಖದೊಳಗೆ ಪರಮಾತ್ಮನ ಪದಯುಗವೇ ಕಾಡುತ್ತೆ ಅಂತ ಹೇಳ್ತಾ. ಇಲ್ಲಿ ಉಗುರು ಹೀಗಿದೆಯಲ್ಲ, ದೇವರು ಪ್ರತಿಭಾ ರಿಫ್ಲೆಕ್ಟ್ ಆಗಿದೆ ಅಂತ ಅದು ನೋಡಿ ಎಂಜಾಯ್ ಮಾಡ್ತಿದ್ದಾನೆ ಅಂತ ಗರುಡ. ಏನು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂದ್ರೆ, ಒಳ್ಳೆ ಪೊಯೆಟ್ರಿ, ಸಬ್ಲೈಮ್ ಪೊಯೆಟ್ರಿ ಅಂತಾರೆ. ಅಂತ ಪೊಯೆಟ್ರಿನ ಕೊಡ್ತಾರೆ. ಅದು ಸ್ವಂತ ಅವರು, ದಾಸರು ಸ್ವಂತ ಅದು ಇದಲ್ಲ, ಅದು ಅವೆಲ್ಲೂ ಬಾರೋ ಮಾಡಿದ್ದಲ್ಲ, ಯೋಚನೆ ಮಾಡಿ ಹೇಳುತ್ತೆ. ಇದು ಹೋದ್ರೆ ಎಷ್ಟು ಚೆನ್ನಾಗಿ ಗರುಡನ ಸ್ತೋತ್ರ ಬರುತ್ತೆ ಅಂದ್ರೆ, ಅವಾಗ ಹಾವುಗಳು ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಒಳ್ಳೆ ಚಿತ್ರವನ್ನು ಕೊಡ್ತಾರೆ. ನಮ್ಮ ಮಕ್ಕಳಿಗೆ ಯಾವುದು ಗೊತ್ತಿಲ್ಲ, ತಮಾಷೆ ಅಂದ್ರೆ ಏನೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತು ಮಾಡೋ ಯೋಚನೆ ಕೂಡ ಮಾಡಿಲ್ಲ ಯಾರು ಕೂಡ. ಸುಮ್ಮನೆ ಮನೆಯಲ್ಲಿ ಕ್ಯಾಸೆಟ್ ಹಾಕಿ ಸಿಡಿ ಹಾಕಿ ಹೇಳ್ತಾ 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 ಇರಿ ನೀವು. ಅವ್ರಿಗೆ ಮನಸ್ಸು ಎಳದೆ ಎಳೆಯುತ್ತೆ, ಬಿಡೋದಿಲ್ಲ. ಓಹೋ ಎಷ್ಟು ಚೆನ್ನಾಗಿರೋ ಪದ್ಯ, ನಾವು ಕೇಳಿಬಿಡ್ಬೇಕು ಅಂತ ಅನಿಸೇ ಬಿಡುತ್ತವ್ರು. ಆ ವಾತಾವರಣ ಕ್ರಿಯೇಟ್ ಮಾಡಬೇಕಾದ ದೊಡ್ಡ ಕೆಲಸ ಅದು. ಮನಸ್ಸಿನಲ್ಲಿ ಎಲ್ಲ ಗಮನ ಇಟ್ಟುಬಿಟ್ಟು ಅಭ್ಯಾಸ ಮಾಡಿದರೆ ಒಳ್ಳೆ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಡಿವೈನ್ ಪವರ್ಸ್ ಆಫ್ ದಿ ಟೆಕ್ಸ್ಟ್ ಅಂತ ಹೇಳ್ತಾರೆ. ಇದು ಹರಿಕಥಾಮೃತ ಸಾರ ಸಾಮಾನ್ಯವಾದದ್ದಲ್ಲ, ಅದಕ್ಕೊಂದು ಮಾಂತ್ರಿಕ ಶಕ್ತಿ ಇದೆ. ಒಬ್ಬನು ಯಾವನೋ ಬರೀತಾನೆ ಅರ್ಥ ಇರಬ, ಅಧಿಕಾರಿ ಬರೀತಾನೆ ಕೆಲಸ ಆಗುತ್ತೆ ಅವನು. ಡಿಸ್ಮಿಸ್ ಅಂದರೆ ಡಿಸ್ಮಿಸ್, ಅಪಾಯಿಂಟ್ ಅಂದರೆ ಅಪಾಯಿಂಟ್ಮೆಂಟ್. ಯಾಕೆ ಅಧಿಕಾರದ ಬಲ ಇದೆ. ಇವರೆಲ್ಲ ಎಂಥವರು ಅಂದರೆ ಸಿದ್ಧಿ ಪಡೆದರು. ಸಿದ್ಧಿ ಪಡೆದವರಾದ್ದರಿಂದ ಅವ್ರಿಗೇನಾಗುತ್ತೆ, ಒಳ್ಳೆ ರೀತಿಯಲ್ಲಿ ಅವ್ರ ಮಾತಿ ಶಕ್ತಿ ಬರುತ್ತೆ. ಆ ಶಕ್ತಿನ ವರ್ಣನೆ ಮಾಡ್ತಾರೆ. ಕೊರಡು ಕೊನರುವುದು ಅಂತ ಹೇಳ್ತಾರೆ. ಕೊರಡು ಕೊದರುವುದು ಅಂದ್ರೆ ಏನು? ಒಣಗಿದ ಕೊರಡು ಎಲ್ಲೋ ಬಿದ್ದಿರುತ್ತೆ, ಹರಿಕಥಾಮೃತಸಾರ ಹೇಳಿ ನೀರು ಚಿಮಿಸಿ ಅದು ಬೆಳೆಯಲು ಶುರುವಾಗುತ್ತೆ ಅಂತ ಹೇಳ್ತಾರೆ. ಬಂಜೆಗೆ ಮಕ್ಕಳಾಗ್ತಾರೆ ಎಲ್ಲ ತಮಾಷೆ ಗೊತ್ತಾ? ಹರಿಕಥಾಮೃತಸಾರದಲ್ಲಿ ಒಂದು ಫಲಶ್ರುತಿ ಹೇಳಿಲ್ಲ ಜಗನ್ನಾಥದಾಸರು. 32 ಸಂಧಿ ಓದಿ ಒಂದು ಫಲಶ್ರುತಿ ಹೇಳಿಲ್ಲ. ಅದನ್ನೆಲ್ಲ ಫಲಶ್ರುತಿಯಲ್ಲಿ ಹೇಳ್ತಾರೆ. ದಾಸರು ಯಾತಕ್ಕೆ ಹೇಳೋದಿಲ್ಲ ಅಂದ್ರೆ, ಫಲ ಕೇಳಬೇಡಿ ಕೇಳಬೇಡಿ ಅಂತ ಬರಿತಾ ಇದ್ದೇನೆ, ಫಲ ಹೇಳಿದ ಕಾಂಟ್ರಡಿಕ್ಷನ್ ಆಗುತ್ತೆ, ಹೇಳ್ತಾ ಇಲ್ಲ ಅವ್ರು ಯಾವುದು ಕೂಡ. ಒಂದು ಫಲ ಹೇಳೋದಿಲ್ಲ. ಬಟ್ ವಿರಾಕ್ ಹೇಳ್ತಾರೆ ಅಂದ್ರೆ ನಮಗೆ ಅದು ಬಿಟ್ಟು ಬೇರೆ ಅರ್ಥ ಆಗೋದಿಲ್ಲ. ಅದರಿಂದ ನಮಗೆ ಅರ್ಥ ಆಗದೆ ಫಲ, ಚಿಕ್ಕ ಮಕ್ಕಳು ಇದು ಸಾವಿರ ಹೇಳಿ ಸ್ಕೂಲಿಗೆ ಹೋಗುತ್ತೆ ಅರ್ಥ ಆಗಲ್ಲ ಅವನಿಗೆ. ಸುಬೇಷ್ಟು ಹೇಳ್ತಾರೆ ಅರ್ಥ ಆಗಲ್ಲ. ನೀವು ಚಾಕ್ಲೇಟ್ ತೊಗೊಳ್ಬಹುದು, ಆಗ ಅವ್ರಿಗೆ ಯೋಚನೆ ಶುರು ಮಾಡ್ತಾರೆ. ನೀವು ಕೆಲಸಕ್ಕೆ ಹೋದ್ರೆ ಯಾಕೆ ಹೋಗೋ ಸ್ಕೂಲಿಗೆ? ಓದ್ಬೋದು, ಓದಿದ್ರೆ ಏನಾಗುತ್ತೆ? ಕೆಲಸ ಸಿಗುತ್ತೆ. ಕೆಲಸಕ್ಕೆ ಏನಾಗುತ್ತೆ? ಸಂಬಳ ಬರುತ್ತೆ. ಸಂಬಳ ಬಂದ್ರೆ ಏನಾಗುತ್ತೆ? ಚಾಕ್ಲೇಟ್ ತೊಗೋಬೋದ ಅಂತಾನೆ. ಹೂ ಒತ್ತಷ್ಟು ಕ್ಲಾಸಿಗೆ ಹೋಗ್ತಾನೆ. ಅವ್ನು ಏನು ಅರ್ಥ ಆಗುತ್ತೆ? ಚಾಕ್ಲೇಟ್ ಒಂದೇ ಅವ್ನು ಮೀಡಿಯಂ ಇರೋದೇ ಅದರಲ್ಲಿ. ಅವನು ಬೈದ್ರು ಅದರಲ್ಲಿ ಹೇಳಬೇಕು, ಇದರಲ್ಲಿ ಅದರಲ್ಲಿ ಹೇಳಬೇಕು. ನೀವು ಚಾಕ್ಲೇಟ್ ಕೊಡೋದಿಲ್ಲ ಬರ್ತಾನೆ, ಚಾಕ್ಲೇಟ್ ಕೊಡ್ತೀನಿ ಬರ್ತಾನೆ. ಅಷ್ಟೇ, ಅವನು ಬೇರೆ ಕೆಲಸನೇ ಇಲ್ಲ. ದೊಡ್ಡವರಾದಾಗ ಮರ್ತು ಬಿಡ್ತಾನೆ. ನಾವೆಲ್ಲ ಪರಿಸ್ಥಿತಿ ನೋಡಿನೇ ಕೆಲಸ ಮಾಡೋರಾದ್ರಿಂದ ರಾಜನಾಥ ದಾಸರು ಆ ರೀತಿ ಮಾಡ್ತಾರೆ. ಅದಕ್ಕೆ ಎಫೆಕ್ಟ್ ಆ ಸಂಧಿನೇ ಕೆಲಸ ಮಾಡುತ್ತೆ. ಗದ್ದಿಗೆ ಹೋಗಿದ್ರಂತೆ, ಹರಿಕಥಾಮೃತಸಾರನ ಬರದಾಗಿದೆ ಆಗಲೇ ಅವರು. ಅದು ಪರಿಸ್ಥಿತಿ ಬರೆಸಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಯಾರ ಕೈಲಿ ಬರೆಸಬೇಕು ಅಂತ ಬರೆಸ್ತೆ. ದಾಸರಿ ಹರಿಕಥಾಮೃತಸಾರವನ್ನು ಹೇಳ್ತಾ, ಅಲ್ಲಿ ಕೆಲವು ಪದ್ಯ, ಇಲ್ಲಿ ಕೆಲವು ಪದ್ಯ, ಉಪನ್ಯಾಸದಲ್ಲಿ ಹೇಳ್ತಾ ಇದ್ದಾರೆ ದಾಸರು. ಅದರ ಪರಿಣಾಮ ಒಬ್ಬರು ಮೇಲೆ ಬೀರಿದೆ. ದಾಸಪ್ಪ ಅಂತ ಒಬ್ಬಾತ ಕರ್ಜಿಗೆ ಊರು ದಾಸಪ್ಪ ಅಂತೇಳಿ. ಆ ಮಟ್ಟಿಗೆ ಆತ ಒಳ್ಳೆ ಅಭ್ಯಾಸದಲ್ಲಿ ಇರಲಿಲ್ಲ, ಒಳ್ಳೆ ಅನ್ನಿಕ ಇತ್ಯಾದಿ ಮಾಡ್ತಿರಲಿಲ್ಲ. ಅದು ಉಪನ್ಯಾಸಕ್ಕೆಲ್ಲ ಬಂದು ಕೂತ್ಕೊಂಡಿದ್ದ, ಅದನ್ನೆಲ್ಲ ಕೇಳಿದ. ಚೇಂಜ್ ಶುರುವಾಯಿತು, ಸಾಕು ಸಡನ್ ಚೇಂಜ್ ಆಯಿತು, ಬೇಕಾದಷ್ಟು ಚೇಂಜ್ ಆಗೋಯ್ತು. ನಿಧಾನ ಎಲ್ಲ ದುರಭ್ಯಾಸ ಬಿಟ್ಟುಬಿಟ್ಟ ಬಂದ. ಆಮೇಲೆ ದಾಸರು ಒಳ್ಳೆ ಪರೀಕ್ಷೆ ಇಟ್ಟಾಗಿದ್ದರು, ಕೆಲವು ಪ್ರಶ್ನೆಗೆ ಉತ್ತರ ಯಾರು ಕೊಡ್ತೀರಿ ನೋಡೋಣ ಅಂತ ಹೇಳಿಬಿಟ್ಟು ಉತ್ತರ ಪ್ರಶ್ನೆ ಕೇಳ್ತಾ ಹೋದರು. ತಿಳಿದ ಎತ್ತೋದ್ರೆ ವಿದ್ವಾಂಸರಿಗೆ ಕೊಡ್ಲಿಕ್ಕಾಗಲಿಲ್ಲ, ಇದು ಪಟ ಪಟ ಉತ್ತರ ಕೊಟ್ಬಿಟ್ಟು. ತಕ್ಷಣ ಹೇಳ್ತಾರೆ, ನೋಡು ಇಂಥ ಜ್ಞಾನ ಇಟ್ಕೊಂಡಿದ್ದೀಯಲ್ಲ, ಇದು ದರಿದ್ರ ವೇಷ ಯಾತಕ್ಕೆ ಅಂತ ಕೇಳಿದರೆ. ಆಗ ತಕ್ಷಣ ಚೇಂಜ್ ಆಗಿಬಿಟ್ಟು ಆಗ ಶ್ರೀಧ ವಿಠಲ ಅಂತ ಅಂಕಿತ ತಗೊಂಡು ದಾಸರಾಗ್ತಾರೆ. ಅವರೇ ಫಲಶ್ರುತಿ ಸಂಧಿ ಬರೆದಿದ್ದು ಅಂದರೆ ಅನುಭವದ ಮಾತನ್ನು ಬರೀತಾರೆ, ಇದು ಇಂಪಾರ್ಟೆಂಟ್. ಸುಮ್ಮನೆ ಹೇಳಿದ್ದಲ್ಲ, ಅನುಭವದ ಮಾತನ್ನು ಬರೆಯೋದ್ರಿಂದ ಅದು ಮಹತ್ವ ಬಂತು. ವಿಜಯದಾಸ ಹೇಳ್ತಾರೆ, ದೇವರು ಸ್ತೋತ್ರ ಮಾಡಿ ಶ್ರೀಮಂತನಾಗ್ತಾನೆ. ಶ್ರೀಮಂತ ಮಾತಾಡಿದ್ರೆ ಯಾರಿಗೆ ಅರ್ಥ ಆಗ್ತಿದ್ದಿಲ್ಲ, ಭಾರಿ ಬಡವರಾಗಿದ್ದವರು, ನಿರಕ್ಷರ ಕುಚ್ಚಿಗಳಾಗಿದ್ದವರು, ಸ್ವರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ಒಂದು ಸ್ಟೇಜಸ್ ಹೋಗಿಬಿಟ್ರಲ್ಲ, ಅದು ಅನುಭವ. ರಾಯರು ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಮಾಡ್ಕೊಂಡಿದ್ದವರು, ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಕೋಟ್ಯಂತರ ಜನ ಮೂರತ್ತು ಪುರುಷಗಳ ಊಟ ಮಾಡ್ತಾರೆ, ಅವರು ಮರೀತಾರೆ. ತಮಾಷೆ ಅಂದರೆ ಅವರಿಗೆ ಗುಡ್ ಬೈ ಹೇಳಿಬಿಟ್ಟಿರ್ತಾರೆ. ಇದು ಎಲ್ಲಿಗೆ ಬಂತು? ಅವ್ರು ಮಾಡಿದ ತಪಸ್ಸು, ಅವರ ತಪಸ್ಸಿನ ಅರ್ಥ ಆಗಿಬಿಟ್ರೆ ಹರಿಕಥಾಮೃತ ಸಾರ ಸುಮ್ಮನೆ ಬರೆದ ಗ್ರಂಥ ಅಲ್ಲ, ಗುರುಗಳ ಕರುಣದಿಂದ ಆಪನಿತು ಪೇಳಿದೆ. ದಾಸರಿಂದ ಬರೆದಾಗಲೇ ಅವೋ 60, ಮುಗಿಸಿದಾಗ 76 ವರ್ಷ ಆಗಿತ್ತಂತೆ ದಾಸರಿ. ಇದು ಮುಗಿಸಿದಾಗ ಬರೆಸಿದಾಗ ಕೂಡ ದೊಡ್ಡ ದೊಡ್ಡವರು ಕಾಂಟ್ಯಾಕ್ಟ್, ಸತ್ಯಬೋಧ ಸ್ವಾಮಿಗಳು, ಧೀರೇಂದ್ರ ತೀರ್ಥರು, ಆ ಕಡೆಗೆ ವರದೇಂದ್ರ ತೀರ್ಥರು ಮೊದಲಾದವರ ಕಾಂಟ್ಯಾಕ್ಟ್, ವಿಷ್ಣು ತೀರ್ಥರು ಎಲ್ಲರ ಜೊತೆಗಿದ್ದು ಅವರು ಪೂರ್ತಿ ಎಂಜಾಯ್ ಮಾಡ್ಕೊಂಡು ಬರೋದ ಗ್ರಂಥ ಹರಿಕಥಾಮೃತ ಸಾರ. ಆದ್ದರಿಂದನೇ ಅದಕ್ಕೆ ಕೂಡ ಮಾಂತ್ರಿಕ ಶಕ್ತಿ ಇದೆ. ಆದ್ದರಿಂದ ಆ ದೃಷ್ಟಿಯಿಂದ ಪ್ರಯತ್ನ ಪಡಬಹುದು. ಮನೆಯಲ್ಲಿ ಏನೋ ಆಪತ್ತಿ ಇದೆ, ನಾಂದಿ ಸಂಜೆನೆ 13ನೇ ಪದ್ಯ, ಏನೂ ದೋಷ ಇಲ್ಲ, 13 ಪದ್ಯ ಸುಖವಾಗಿ ಅಂತ ಹೇಳ್ಬೋದು. ಹೊಸ ನಿಮಗೆ ಅರ್ಥ ಆಗುತ್ತೆ, ಆಪತ್ತು ಪರಿಹಾರ ಆಗುತ್ತೆ, ಮನಸ್ಸಿಗೆ ಖುಷಿ ಆಗುತ್ತೆ, ಇನ್ನೇನು ಬೇಕಾದ್ರೊಳಗೆ ಅದನ್ನೆಲ್ಲ ಅಭ್ಯಾಸ ಮಾಡಬಹುದು. ಆ ಡಿವೈನ್ ಪವರ್ ನಿಮಗೆ ಅನುಭವಕ್ಕೆ ಬರೋದು. ಭರಿತಾಂಸಾರ ಹೇಳ್ತಾ ಹೋದರೆ ಅವರು ಏನು ಪರಿಸ್ಥಿತಿ ಸಂಜೆಯಲ್ಲಿ ಹೇಳಿದ್ದಾರೆ ಅದಿಷ್ಟು ನಡೆದು. ಅವ್ರು ಹೇಳ್ತಾರೆ, ದಾಸರು ಕೂತು ಬರೆದಿದ್ದಲ್ಲ, ವರ್ಣಾಭಿಮಾನ ದೇವತೆಗಳು ರಮೇಶ ಇವರ ಮುಖದಿಂದ ನಿಂತು ಕೀರ್ತಿಸುವ ಮನದ ಅಭಿಲಾಷೆಯಲ್ಲಿ, ರಮೇಶನನ್ನು ಕೀರ್ತಿಸುವ ಮನದ ಅಭಿಲಾಷೆಯಲ್ಲಿ ವರ್ಣಾಭಿಮಾನಿ ದೇವತೆಗಳು ಒಲಿದು ಪೇಳಿಸಿದ. ದೇವತೆಗಳು ಇವ್ರ ಬಾಯಿಂದ ತಾವಾಗಿ ಬಂದು ಹೇಳಿಸಿದ ಗ್ರಂಥ ಅಂದಮೇಲೆ ಡಿವೈನ್ ಪವರ್ ಇರೋದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಾದ ಕಾರಣ ಇಲ್ಲ. ಸ್ಪಷ್ಟವಾಗಿ ಸಾಲ ಶ್ರೇಷ್ಠವಾದ ಕೃತಿ ಹರಿಕಥಾಮೃತ ಸಾರ. ಅದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ನೀವೇ ಒಂದು ಕಂಪೆಂಡಿಯಂ ತಯಾರು ಮಾಡ್ಕೋಬಹುದು. ಹರಿಕಥಾಮೃತ ಸಾರ ಪುಸ್ತಕ ಸಿಗುತ್ತೆ ನಿಮಗೆ. ಒಳ್ಳೆ ರೀತಿ ಉಪಯೋಗ ಮಾಡಿಕೊಂಡು ಕೆಲವು ಅತಿ ಸುಲಭವಾದ ಪದ್ಯಗಳನ್ನು ಆರಿಸ್ಕೊಳ್ಳಿ, ದೇಹರವಾದ ಪದ್ಯಗಳನ್ನು ಆರಿಸ್ಕೊಳ್ಳಿ. ಅದರಲ್ಲಿ ಮರಗೆ ಪರಮಾದರದೆ ಹೇಳಿದನಲ್ಲ ಅಂತ ಪದ್ಯ ಆರಿಸ್ಕೊಂಡು ಬಿಟ್ಟರೆ ತಕ್ಷಣ ಮನಸ್ಸಿಗೆ ಮುಟ್ಟುತ್ತೆ. ಬರೀ ಅವರಿವರಿಗೆಲ್ಲ, ಮನೆ ಕೆಲಸದವರಿಗೂ ಮುಟ್ಟುತ್ತೆ. ಕೆಲಸ ಮಾಡಕ್ಕೆ ಬಂದ ಹೆಂಗಸರು ಕಲಿತು ಬಿಡ್ತಾರೆ, ಬಿಡೋದಿಲ್ಲ. ಆ ರೀತಿ ಬಾನ್ವಿ ಕಡೆಗೆ ಆಗಿದೆ. ಮೊನ್ನೆ ಬಾನ್ವಿಗೆ ಹೋದ ಕಾಲಕ್ಕೆ ಎಷ್ಟು ಜನ ಬೇರೆ ಇರುತ್ತೆ ಹರಿಕಥಾಮೃತಸಾರ, ಆ ಊರಲ್ಲಿ ಬ್ರಾಹ್ಮಣರು ಕಡಿಮೆ ಬರೋದು, ವೈಶ್ಯರಿ ಜಾಸ್ತಿ ಬರುತ್ತೆ ದವಾಶಿಯಂದು ಕೇಳಿದ್ರು. ಎಷ್ಟೋ ಜನ ಪೂರ್ತಿ ಬಾಯ್ಪಾಟ ದಿವಸ ಪಾರಾಯಣ ಮಾಡ್ತಾರೆ, ಅಷ್ಟೇ ದಿವಸ ಪಾರಾಯಣ ಮಾಡ್ತಾರೆ ಹರಿಕಥಾಮೃತಸಾರ. ಇದು ಜಗನ್ನಾಥದ ಇಂಪ್ಯಾಕ್ಟ್. ಅಲ್ಲಿ ತುಂಬ ಜನ ಏಕಾಶಿ ಉಪವಾಸವನ್ನು ಮಾಡ್ತಾರೆ. ಆ ಕಡೆಗೆಲ್ಲ ಹೋಗಿಬಿಟ್ರೆ ಬ್ರಾಹ್ಮಣ ಎತ್ತರು ತುಂಬ ಜನ ಉಪವಾಸ ಮಾಡೋ ಸಿಗೋದು ರಾಯಚೂರು ಜಿಲ್ಲೆಗೆ ಹೋಗಿಬಿಟ್ಟು. ದಾಸರು ಓಡಾಡಿದ ಜಾಗ, ಅವರ ಪ್ರಭಾವ ಅಷ್ಟು ಜೋರಾಗಿತ್ತು. ಫಲವಿದು ಬಾಳುವುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಅದನ್ನು ಯಾತಿ ರೆಫರ್ ಮಾಡ್ತೀರಿ ಅಂದರೆ ಅಣುಹರಿಕಥಾಮೃತ ಸಾರ ಅಂತ ಅದಕ್ಕೆ ಹೆಸರು. ಇದು ಹರಿಕಥಾಮೃತ ಭಾಷ್ಯ ಗಣಭಾಷ್ಯ ಹೇಗೋ ಇದಕ್ಕೆ ಅಣುಹರಿಕಥಾಮೃತ ಸಾರ ಅಂತ ಕರೀತಾರೆ. ಇಡೀ ಹರಿಕಥಾಮೃತಸಾರ ಓದಲಿಕ್ಕಾಗದೆ ಹೋದರೆ ಅದನ್ನು ಪಾರಾಯಣ ಮಾಡಿದರೆ ಪೂರ್ತಿ ಓಡಿದಾಗತ್ತೆ ಅಂತ ಪದ್ಧತಿ. ಅದು ಹಾಗೆ ಇದೆ, ಒಳ್ಳೆ ಓಟ ಅದರದ್ದು. ಫಲವಿದು ಬಾಳದಕ್ಕೆ ಕೂಡ ಸೋಚಿತ ಕರ್ಮಗಳು ಆಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳದುವುದಕ್ಕೆ. ಎಂಥ ಪ್ರಾಸ ಇದೆ, ಉದ್ದಕ್ಕೆ ಪ್ರಾಸ ಮೇಂಟೈನ್ ಮಾಡಿದ್ದಾರೆ. ಸೋಚಿತ ಕರ್ಮಗಳು ಆಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳು. ಎಷ್ಟು ಚಕಾರಗಳು ಬರುತ್ತೆ, ಚಕಾರ ಪ್ರಾಸದಿಂದ ಹೇಳ್ತಾರೆ. ಸೋಚಿತ ಕರ್ಮಗಳು ಆಚರಿಸುತ್ತ, ಆಚಾರ್ಯರ ಮಾತು, ಕುರುಭುಂಠಚ ಕರ್ಮ ನಿಜಂ ನಿಯತಂ ಅದನ್ನು ಸೇರಿಸ್ತಾರೆ. ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಮಾಹೃದ ಕಸ್ಯ ಸ್ವಿಧನಂ ಉಪನಿಷತ್ತಿನ ಮಾತು. ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕನಹುದೆಂದು, ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ ಎಂದು ಯೋಚಿಸುತ್ತಿಪ್ಪುದೇ ಫಲವಿದು ಬಾಳುವುದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಇಷ್ಟು ಪದಗಳನ್ನು ಸೇರಿಸಿ ಒಳ್ಳೆ ಬ್ಯೂಟಿಫುಲ್ ಕಾಯನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಮೇದಿನಿ ಪರಮಾಣ್ವಂಬು ಕಮಣಂಗಳನು ಐದಬಹುದು ಪರಿಗಣನೆಯನು ಮಾಧವನಾನಂದಾದಿ ಗುಣಗಳು ಅನಾದಿ ಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳುವುದಕ್ಕೆ. ಒಳ್ಳೆ ಎಷ್ಟು ಓಟ ಇದೆ, ಎಷ್ಟು ಪ್ರಾಸ ಇದೆ ಅಂದರೆ ಆಶ್ಚರ್ಯ ಆಗಿಬಿಡುತ್ತೆ. ಹರಿಕಥಾಮೃತ ಸಾರಕ್ಕೆ ಮ್ಯಾಚಿಂಗ್, ಅದೊಂದು ಅಣುಹರಿಕಥಾಮೃತ ಸಾರ, ಅವರೇ ಬರೆದ ಕೃತಿಯನ್ನು. ಹೃದಯದಿ ರೂಪವು, ವದರದಿ ನಾಮವು, ಹರಿ ನೈವೇದ್ಯವು ಶಿರದಿ, ಉದರದಿ ಉದರದಿ ಹರಿ ನೈವೇದ್ಯ, ಶಿರದಿ ಪದತೆರ ನಿರ್ಮಾಲ್ಯವನ್ನೇ ಧರಿಸಿ ಕೋವಿದರ ಸದರ ಹೆಗ್ಗದವ ಕಾಯುವುದೇ ಫಲವಿದು ಬಾಳದುದಕ್ಕೆ. ಅದೆಲ್ಲದರೂ ನಿತ್ಯ ಜೀವನಕ್ಕೆ ಬೇಕಾದ್ರಿಂದ ಹಿಡಿದು ಅಧ್ಯಾತ್ಮದ ಚಿಂತನೆಯವರಿಗೆ ಎಲ್ಲವನ್ನೂ ಸೇರಿಸ್ತಾರೆ. ಪವನ ಮತಾನುಗರವ ನಾನೆಂತೆಂದು ಅವನಿಯೊಳಗೆ ಸತ್ಕವಿ ಜನರ, ಪವನ ಮತಾನುಗರವ ನಾನೆಂತೆಂದು ಒಳ್ಳೆ ಹೆಮ್ಮೆ, ಆಚಾರ್ಯ ಪವನೋಸ್ಮಾಕಂ, ನಾನು ಮಧ್ವಮತದ ಅನುಯಾಯಿ ಅಂತಕೊಂಡು ಜೋರಾಗಿ ಓಡಾಡಿ ಅಂತ ಹೇಳ್ತಾರೆ. ನಾವು ಡಲ್ಲ ಓಡಾಡ್ತಾನೆ, ಯೋ ಮಧ್ವಾಚಾರ್ಯ ಗುರು ಓಡಾಡ್ತಾನೆ ಎಂದು ಸತ್ಕವಿ ಜನರ ಕೋವಿದರ ಹೆಗ್ಗದವ ಕಾಯುವುದೇ ಫಲವಿದು ಬಾಳುವುದಕ್ಕೆ. ಪಣ್ಣಗಾಚಲ ಸನ್ನಿವಾಸ ಪಾವನ್ನ ಚರಿತ ಸದ್ಗುಣ ಭರಿತ, ಜನ್ಯ ಜನಕ ಲಾವಣ್ಯ ಗುಣನಿಧಿ, ಜಗನ್ನಾಥ ವಿಠಲ ಅನನ್ಯಪನೆಂಬುದೇ ಫಲವಿದು ಬಾಳುವುದಕ್ಕೆ. ಶ್ರೀ ನಿಲಯನ ಗುಣಗಳ ಪ್ರೇತು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಒಳ ಪೂರ್ವ ಪದ್ಯಗಳು ಹರಿಕಥಾಮೃತಸಾರ ಪ್ಲಸ್ ಅವ್ರ ಕೃತಿಗಳನ್ನು ಒಂದಕ್ಕೊಂದು ಜಾಯಿನ್ ಮಾಡ್ತಾ ಹೋದರೆ ಎಕ್ಸ್ಪೆನ್ಷನ್ ಆಫ್ ಹರಿಕಥಾಮೃತಸಾರ ಸಿಗುತ್ತೆ. ನೀವು ಕಂಪ್ರೆಸ್ ಮಾಡಬೇಕೋ ಫಲವಿದ ಬಾಳುವುದಕ್ಕೆ ಹೇಳಿ, ಎಕ್ಸ್ಪ್ಯಾಂಡ್ ಮಾಡಬೇಕೋ ಬೇರೆ ಪದ್ಯಗಳನ್ನು ಸೇರಿಸಿ. ಆ ಬದಲು ಜಗನ್ನಾಥ ದಾಸರು ಎಕ್ಸ್ಪ್ಲೇನ್ಡ್ ಬೈ ಜಗನ್ನಾಥ ದಾಸರು ಫಸ್ಟ್, ಹರಿಕಥಾಮೃತಸಾರ ಎಕ್ಸ್ಪ್ಲೇನ್ಡ್ ಬೈ ಜಗನ್ನಾಥ ದಾಸರು ಒಂದು ಬಿಂಗು, ಎಕ್ಸ್ಪ್ಲೇನ್ ಬೈ ಅದರ್ ಹರಿದಾಸರು ಇನ್ನೊಂದು ಬಿಂಗು. ಎರಡು ಮಾಡಿಕೊಂಡ್ರೆ ಹರಿಕಥಾಮೃತಸಾರ ಬಹಳ ಬ್ರಾಡಾಗಿ ಒಂದಕ್ಕೆ ಬರುತ್ತೆ. ಹರಿಕಥಾಮೃತಸಾರ ವಿಜಯದಾಸರು, ಹರಿಕಥಾಮೃತಸಾರ ವಿಜಯದಾಸರ ಸುಳಾದಿಗಳು, ಹರಿಕಥಾಮೃತಸಾರ ಪುರಂದರದಾಸರ ಪದಗಳು, ಹರಿಕಥಾಮೃತಸಾರ ಶ್ರೀಪಾದರಾಜರ ಮಧ್ವರಾಮ, ಹರಿಕಥಾಮೃತಸಾರ ಕನಕದಾಸರ ಕೃತಿಗಳು, ಅದೊಂದು ಸೆಂಟರ್ ಮಾಡಿಕೊಂಡು ಒಂದಕ್ಕೆ ಬರುತ್ತೆ. ಆ ರೀತಿ ಬ್ರಾಡಾಗಿ ಅಧ್ಯಯನ ಮಾಡಿ ವಿಶೇಷತಃ ಈ ವರ್ಷ ಪೂರ್ತಿಯಾಗಿ ಪ್ರಯತ್ನಪಟ್ಟರೆ ಒಂದು ಹೊಸ ಬದಲಾವಣೆಯಾಗಿ ನಮ್ಮ ದೇಹದ ಬದಲಾವಣೆಯೂ ಆಗುತ್ತೆ, ಒಂದು ಸ್ಪಿರಿಚುವಲ್ ಚೇಂಜ್ ಆಗುತ್ತೆ. ಬಹಳ ಮುಖ್ಯ ಅಂದರೆ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಅಂತೆ, ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಅಂತೇವಲ್ಲ ಅದಾಗತ್ತೆ, ಅದನ್ನು ಮಾಡಬೇಕು. ಮೊನ್ನೆ ಮಾನ್ವಿಗೆ ಹೋದ ಕಾಲಕ್ಕೆ ಆ ಜಲ್ಲೆ ಜನಗಳು ಎಲ್ಲರೂ ಬರ್ತಿದ್ರು, ಪಾಪ ಹೆಚ್ಚು ಬಿಸ್ನೆಸ್ ಪೀಪಲೇ ಜಾಸ್ತಿ ಇಲ್ಲಿರೋದು, ವಯಸ್ಸರಲ್ಲೇ ಚಿಕ್ಕವರು ಒಂದು 20-30 ವರ್ಷದವರು, ಎರಡೇ ಕಾಸೆ ಬರಬೇಕು ಉಪನ್ಯಾಸ ಮಾಡಿ, ಎರಡೇ ಕಾಸೆ ಬಂತು ಅವರೇ ಫೋನ್, ಎರಡೇ ಕಾಸಿನ ಮಾಡಿಬಿಟ್ಟಿರೋ ಜನ್ಮದಲ್ಲಿ ಎಂದೂ ಬಿಟ್ಟಿದ್ದಿಲ್ಲ ನಾವು, ದಿವಸಕ್ಕೆ 2-3 ಊಟ ಮಾಡೋರಿಗೆ ಎರಡೇ ಕಾಸಿ ಮಾಡಿದ್ರೆ ಇವರು ಆರಾಮಾಗಿದ್ದೇವೆ, ಇನ್ನು ಜನ್ಮದಲ್ಲೇ ಬೆಳೆದಿಲ್ಲ ಅಂತ ಹೇಳ್ತಾರೆ. ಹೊಸ ಅನುಭವ ಆಗ್ತದೆ, ಅದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಅದೇ. ನಾವು ತಿಂದ ಅಭ್ಯಾಸ ಯಾಕೆ ಆಗೋಗ್ಬಿಟ್ಟಿದೆ, ಹೊಸದೇನ ಅಲ್ಲ, ಬೇಕಾದಷ್ಟು ಆಗೋಗ್ಬಿಟ್ಟಿದೆ ಈಗಾಗಲೇ, ಬಿಟ್ಟ ಅಭ್ಯಾಸ ಆಗಬೇಕು ಒಂದ್ಸಲ, ಒಂದ್ಸಲ ಬಿಟ್ಟ ಅಭ್ಯಾಸ ಆಗಿಬಿಟ್ರೆ ಅಷ್ಟು ತಿಂದ ಅಭ್ಯಾಸಕ್ಕಿಂತ ಒಂದು ದಿವಸ ಬಿಟ್ಟ ಅಭ್ಯಾಸ ಭಾಳ ಜೋರಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಒಳಗಿಂದ ಕ್ಲೀನ್ ಮಾಡೋದು, ಅದನ್ನೆಲ್ಲ ದಾಸರು ಭಾಳ ಎಫೆಕ್ಟಿವ್ ಆಗಿ ಹೇಳ್ತಾರೆ. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದ ಅಶನವೆರಡು ತುಣ್ಣುತ ಗಸಗಸನೆ ತಂಬೂಲ ಪಶುವಿನಂದದಿ ಮೆದ್ದು ಕುಸುಮ ಗಂಧಿಯ ರಮಿಸುತ ನಗುತ ಸಿರಿರಬಡ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಜಗನ್ನಾಥದಾಸರ ಹಾಡುಗಳಲ್ಲಿ ವೈಶಿಷ್ಟ್ಯ ಅಂದರೆ ಸರಳತೆ ಭಾಳ ಇರುತ್ತೆ, ಡೈರೆಕ್ಟ್ ಆಗಿರುತ್ತೆ, ಯಾವುದು ಕೂಡ ಇದು ಮಾಡೋದು ಡೈರೆಕ್ಟ್. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ, ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ, ವಾದಿಗಳ ಮತವಡಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ, ವೇದ ಬಾಹ್ಯರಿಗೆರಗಿ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ, ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಆತ್ಮಾವಲೋಕನ ಅಂತ ಕರೀತಾರೆ, ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮೆಥಡ್ ಅಂತೀವಲ್ಲ, ಇಂಟ್ರಾಸ್ಪೆಕ್ಟಿವ್ ಮೆಥಡ್ ಅಂದರೆ ನಮ್ಮ ಜೀವನ ಅವಲೋಕನ ಮಾಡ್ಕೊಳ್ಳೋದು, ಏನು ಮಾಡಬಾರ್ದನ್ನು ಮಾಡಿದ್ದೇವೆ, ಮಾಡಬೇಕಾದನ್ನು ಬಿಟ್ಟಿದ್ದೇವೆ, ಎರಡು ಭಾಗ, ಮಾಡಿಕೊಡೋದನ್ನು ಮಾಡೋದು, ಮಾಡಬೇಕಾದನ್ನು ಬಿಡೋದು, ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಬಹಳ ಪೂರ್ವ ಪದ್ಯ ಅದು, ಕೇಳಿದಾಗ ಮನುಷ್ಯನಿಗೆ ಹಬ್ಬ ಎಷ್ಟು ತಪ್ಪು ಮಾಡಿದ್ದೇವೆ, ಇನ್ನೊಮ್ಮೆ ಮಾಡಬಾರದು ಅನ್ನೋ ಭಾವನೆ ಬರುತ್ತೆ. ಅದಿಷ್ಟಕ್ಕೂ ಸ್ಫೂರ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಜಗನ್ನಾಥದಾಸರು ಇಡೀ ತಮ್ಮ ಜೀವನವನ್ನು ಪರಮ ಸಾರ್ಥಕ ಮಾಡಿಕೊಂಡ ಮಹಾನುಭಾವರು. ಅದರ ಫಲಶ್ರುತಿಯಾಗಿ ಹರಿಕಥಾನುಸಾರ ಬಂದಿರೋದ್ರಿಂದ ಅದಕ್ಕೊಂದು ವಿಶಿಷ್ಟವಾದ ಶಕ್ತಿ, ಗುರುಗಳ ಅನುಗ್ರಹದ ಶಕ್ತಿ, ಅವರ ತಪಸ್ಸಿನ ಶಕ್ತಿ, ವಿಶೇಷವಾಗಿ ಅವರ ಚಿಂತನೆಯ ಫಲಶ್ರುತಿ ಎಲ್ಲ ಬಂದಿರೋದ್ರಿಂದನೇ ಹರಿಕಥಾಮೃತ ಸಾರ ಬಹಳ ಪೂರ್ವವಾಗಿರ್ತಕ್ಕಂಥ ಗ್ರಂಥ. ಅದರ ಜೊತೆಗೆ ತತ್ವಸುವಾಲಿ ಅಂತ ಅವರೇ ಬರೀತಾರೆ, ಮತ್ತೆ ತತ್ವಸುವಾಲಿ ಅದು ಸ್ವತಂತ್ರ ಗ್ರಂಥಗಳನ್ನು ಇರೋದೇ ಕಡಿಮೆ, ಎರಡನ್ನೂ ಬರೆದವರು ಅವರೇನೆ ತತ್ವಸುವಾಲಿಗಳು ಅಂತೇಳಿ, ಸುಮಾರು 600 ಮೇಲಿವೆ ತ್ರಿಪದಿಗಳು. ಇದು ಷಟ್ಪದಿ, ಅದು ಅರ್ಧ ತ್ರಿಪದಿ, ಷಟ್ಪದಿ ಹಾಫ್ ಆಗಿ ತ್ರಿಪದಿ ಆಗುತ್ತೆ, 3 ಪಾದಗಳಿದ್ದರೆ ತ್ರಿಪದಿ, 6 ಷಟ್ಪದಿ. ಆ ತ್ರಿಪದಿಗಳಲ್ಲೂ ಕೂಡ ಗಣೇಶನ ಸ್ತೋತ್ರ, ನವಗ್ರಹ ಸ್ತೋತ್ರ, ದೇವರ ಮಹಿಮೆ, ಶ್ರೀನಿವಾಸನ ಸ್ತೋತ್ರ, ರುಕ್ಮಿಣಿ ಕಲ್ಯಾಣ, ಮಾಯಾವಾದ ಕಂಡರ ರಾಯರ ಸ್ತೋತ್ರ, ಭಾಗೀರಥಿ ಸ್ತೋತ್ರ, ತುಂಬ ಪದ್ಯಗಳನ್ನು ಬರೀತಾರೆ. ಅದಕ್ಕೊಂದು ಕಾರಣ ಹೇಳಿದ್ದಾರೆ, ಅವರ ಸೊಸೆ, ಅವರ ಮಗ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿರುತ್ತೆ, ಅವರ ಮಗ ಸೊಸೆ ಪಾಪ ಭಾರಿ ಒಳ್ಳೆಯವರು, ಮನೆಯಲ್ಲೇ ಇದ್ದಾರೆ, ಅವರು ಸಾಧನೆ ಮಾಡೋದು ಬಹಳ ಕಷ್ಟ ಅಂತ ಹೇಳಿದಾಗ ತತ್ತ ಸುವಾಲಿ ಅಂತ ಹೆಸರಿಟ್ಟು ಬರೀತಾರೆ. ಆ ಹೆಸರಲ್ಲಿ ಸ್ವಾರಸ್ಯ ಇದೆ, ವಾಲಿ ಎಂದರೆ ಮುತ್ತೈದುತನದ ಭಾಗ್ಯ, ಅದು ವಾಲಿ, ಆ ವಾಲಿ ಹೋಯಿತು, ಈ ವಾಲಿ ಇಟ್ಟುಕೊಂಡು ಕೊಟ್ಟಂತೆ ತತ್ವ ಸುವಾಲಿ. ಅದರಿಂದಾಗಿ ಆಕೆ ದೇವರ ಪೂರ್ತಿ ಒಳ್ಳೆ ರೀತಿ ಕಳೆದರು, ಮುಂದೆ ಅವರ ವಂಶ ಬೆಳೆದು ಬಂತು ಅಂತೆಲ್ಲ ಹೇಳ್ತಾರೆ. ಅಂದರೆ ಜನರ ಜಗನ್ನಾಥದಾಸರ ದೃಷ್ಟಿ ಬಹಳ ಕರುಣಾಮಯವಾದ ದೃಷ್ಟಿ, ಯಾರಿಗೂ ಅವಕಾಶ ಇಲ್ಲ ಅಂತಾಗಬಾರದು, ಅದು ನಮ್ಮ ಶಾಸ್ತ್ರ ದೃಷ್ಟಿ ಇರೋದೇ ಹಾಗೆ. ಎಂಥವ್ರು ಆಸ್ಪತ್ರೆಗೆ ಹೋದರೆ ಯಾವ ಕೇಸರು ಬಾಡಿ ಲೇಟ್ ಆಯಿತು ಕರ್ಕೊಂಡು ಅಂತ ಹೇಳಿದ್ರೆ ಇನ್ನೂ ಒಳ್ಳೇದು ಬಾ ಅಂತ ಕರೀತಾರೆ. ಎಂತ ಇನ್ನು ಬದ್ ಜೀವ ಇದೆ ಒಳಗೆ ಸೇರಿಸ್ತಾರೆ ನೆನಪು. ಕೊನೆಯ ಒಂದು ಸ್ಟೇಜ್ ಕೊನೆಗೆ ನಾಟ್ ಡೆಡ್ ಅಂದ್ರೆ ಅಡ್ಮಿಟ್ ಮಾಡ್ಕೋತಾರೆ. ಡೆಡ್ ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ. ನಾಟ್ ಡೆಡ್ ಅನ್ನೋವರೆಗೂ ಆಸ್ಪತ್ರೆಯಲ್ಲಿ ಸೇರಿಸ್ತಾರೋ. ಇವತ್ತು ಇನ್ನೂ ಮನುಷ್ಯ ಚೇಂಜ್ ಆಗ್ತೇನೆ ಅಂತ ಅನ್ಕೊಂಡ್ರೆ ಶಾಸ್ತ್ರಕ್ಕೆ ವೆಲ್ಕಮ್ ಅಂತ ಕರೀತಾರೆ. ಅದು ಆ ವಿಶಾಲ ದೃಷ್ಟಿ ನಮ್ಮಲ್ಲಿ ಇರೋದ್ರಿಂದನೇ ಮಧ್ವ ಸಿದ್ಧಾಂತ ಅಂದ್ರೆ ಅಷ್ಟು ವ್ಯಾಪಕ ಸಿದ್ಧಾಂತ. ನಾವು ಅಭಿಮಾನದಿಂದ ಹೇಳ್ಕೊಳ್ಳೋದಲ್ಲ, ಸತ್ಯ ಅದು. ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಾಪಾನವು ಸತ್ಯವಾದ ಮತ. ಆ ನಿದರ್ಶನವಾಗಿ ಹರಿಕಥಾಪಸಾರ ಅಧ್ಯಯನ ಮಾಡಿ ಹರಿದಾಸ ಸಾಹಿತ್ಯ ಆಸಕ್ತಿ ಬೆಳೆಸ್ಕೊಂಡ್ರೆ ವ್ಯಾಸ ಸಾಹಿತ್ಯ ಓದೋ ದೃಷ್ಟಿ ಬರ್ತದೆ. ಇದನ್ನು ಓದ್ಬೇಕು, ಇನ್ನೂ ಡೀಪಾಗಿ ಹೋಗ್ಬೇಕು ಅನ್ಸುತ್ತಲ್ಲ. ಹಾಗೆ ಟ್ರಾನ್ಸ್ಲೇಷನ್ ಓದಿದ್ರೆ ಮೂಲ ಓದ್ಬೇಕು ಅನ್ಸುತ್ತೆ, ಮೂಲ ಓದ್ದವರಿಗೆ ಆದ್ರೆ ಬೇಸಿಕ್ ವರ್ಸ್ ಓದ್ಬೇಕು ಅನ್ಸುತ್ತೆ. ಆ ಥರ ಅನ್ಸ್ಬೇಕಾದದ್ದು ಹೆಚ್ಚಿಗೆ ಅದು ಡೀಪನ್ ಆಗೋದಕ್ಕೆ ಸಾಕ್ಷಿ. ನಾಲೆಡ್ಜ್ ಯಾವಾಗ ಡೀಪನ್ ಆಗ್ತಾ ಹೋದಾಗ ಆ ರೀತಿ ಹೋಗ್ತಾರೆ ಮನುಷ್ಯ. ಈ ಬೋರ್ವೆಲ್ ತೊಡ್ತಾ ಇರ್ತಾರೆ, ನೀರು ಬಿದ್ದುಬಿಡುತ್ತೆ, ಸಾಕು ಬಂದ್ರೆ ಇನ್ಸ್ವಲ್ಪ ಹೋಗು ಅಂತ ಹೇಳ್ತಾನೆ ಮತ್ತೆ. ಯಾಕೆ ಎಲ್ಲಿ ಬಂದರೂ ಮತ್ತೆ ನೀರಿಲ್ಲ ಅಂತ ಆಗ್ಬಾರ್ದು, ಅಷ್ಟು ಬೆಳಿಗ್ಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಮಾತ್ರ ಆಗಲ್ಲ, ಸಾಕು ಸಾಕು ಎದ್ದೇ ಬಿಟ್ಟಿರ್ತಾರೆ, ಆಗಲಿ ಸಾಕು ಸಾಕು ಕಿವಿ ಬಿತ್ತು ಎದ್ದೋ ಬಿಟ್ಟಿರ್ತಾರೆ, ಇರಬಾರ್ದು. ಇನ್ನೂ ಓದಬೇಕು, ಇನ್ನೂ ಓದಬೇಕು ಅನ್ನೋ ಭಾವನೆ ಇದೆ. ಆ ಭಾವನೆ ಬಂದರೆ ಒಳ್ಳೆ ಸಾರ್ಥಕವಾಗ್ತದೆ. ಶಾಸ್ತ್ರಾಧ್ಯಯನ ಇವತ್ತಿನ ಕಾಲಕ್ಕೆ ಭಾರಿ ಕಷ್ಟ ಅಂದರೆ ತಪ್ಪೋದು. ಇವತ್ತಿನ ಕಾಲಕ್ಕೆ ಜಾಸ್ತಿ ಬೇಕಿನ್ನು ಕೂಡ, ಬಿಕಾಸ್ ಅನುಕೂಲದ ತುಂಬ ಜಾಸ್ತಿ ಇದೆ ಇವತ್ತಿನ ದಿವಸಕ್ಕೆ. ಹಿಂದೆ ಪುಸ್ತಕ ಸಿಗೋದು ಎಷ್ಟೆಷ್ಟು, ನಾವೆಲ್ಲ ಓದಬೇಕಾದ್ರೆ ಲೈಬ್ರರಿಗೆ ಹೋಗಿ ಪುಸ್ತಕ ತಂದು ಬರ್ಕೊಂಡು ಓದಬೇಕಾಗಿತ್ತು ನೆನ್ಪಿಟ್ಕೊಳ್ಳಿ. ಮತ್ತು ಯಾವ ಪುಸ್ತಕ ಬೇಕಾದ್ರೆ ಅಷ್ಟು ಸರ್ವಮೂಲ ಸಿಗ್ತಿರಲಿಲ್ಲ ಗೊತ್ತಾಯ್ತಾಗ. ಸರ್ವಮೂಲ ಸಿಗ್ತಿರಲಿಲ್ಲ, ಜಯತೀರ್ಥರ ಅಂತ ಸಿಗ್ತಿರಲಿಲ್ಲ, ರಾಯರ ಟಿಪ್ಪಣಿ ಸಿಗ್ತಿರಲಿಲ್ಲ. ಲೈಬ್ರರಿಗೆ ಹೋಗಿ ತಂದು ಅದನ್ನು ಅವರು ಮತ್ತೆ ಅಲ್ಲೇ ಬರ್ಕೋಬೇಕು, ಮನೆ ಕೊಡಲ್ಲ ಅಂತ ಹೇಳ್ತಿದ್ರು. ಅಲ್ಲೇ ಬರ್ಕೊಂಡು ಪಾಠ ಆಗಬೇಕು. ಇಂಥ ಕಷ್ಟ ಇತ್ತು, ಇವತ್ತೇನು ಕಷ್ಟ ಇಲ್ಲೇ ಇಲ್ಲ, ಇಟ್ಕೊಳ್ಳೋದು ಕಷ್ಟ ಇಲ್ಲ. ಮತ್ತು ಪಿಂದ್ ಪ್ರಿಂಟ್ ಸಿಕ್ಕರು ಕೂಡ ಈ ಥರ ಪ್ರಿಂಟ್ಸು, ಲೂಸ್ ಶೀಟ್ಸ್ ಅಷ್ಟೇ, ಅದು ಬುತ್ತಿದ್ರೆ ಹರಿದೋಗಾಗಿರ್ತಿತ್ತು. ಬೈಂಡ್ ಇಲ್ಲ, ಏನೂ ಇಲ್ಲ, ಇವತ್ತೇನು ಫಸ್ಟ್ ಕ್ಲಾಸಾಗಿರುತ್ತೆ. ಹಿಂದೆ ಕಂಟೆಂಟ್ಸ್ ಇರ್ತಿರಲಿಲ್ಲ, ಇಂಡೆಕ್ಸ್ ಇರ್ತಿರಲಿಲ್ಲ. ಇವತ್ತು ಕಂಟೆಂಟ್ಸು ಇಂಡೆಕ್ಸ್ ಎಲ್ಲ ಇರ್ತದೆ, ಓದೋದೊಂದಿಲ್ಲ ಅಷ್ಟೇ. ಇವತ್ತು ಹಿಂದೆ ಅವು ಯಾವ್ದಿರ ಬರೀ ಓದ್ತಿದ್ರು ಜನ. ರಾಯರ ಕಾಲಕ್ಕೆ ಬೆಳಕೇ ಇದ್ದಿಲ್ಲ ಅಂತ ಫಸ್ಟ್ ಅವರಿಗೆ ಗೊತ್ತಾಯ್ತಾ. ಈ ಕೈಯಲ್ಲೇ ದೀಪ ಹಚ್ಚಿಕೊಂಡು ಎಲ್ಲಿಗೆ ಮುಂದೆ ದೀಪ ಉರಿತಿರಬೇಕು, ಒಂದು ಎಲೆ ಹಾಕಬೇಕು, ದೀಪ ಉರಿಬೇಕು, ಅದು ಒಣಗಿದ ಎಲೆಗಳನ್ನು ಅದು ಈ ಕಡೆ ಬರಿಬೇಕು. ಇವರು ಇನ್ನೊಂದು ಎಡಗೈಲಿ ಮತ್ತೊಂದು ದೀಪ ಹಾಕಬೇಕು, ಇನ್ನೊಂದು ಎಲೆ ಹಾಕಬೇಕು, ಮತ್ತೆ ಬರಿಬೇಕು ನೋಡ್ಕೊಂಡು. ಎಷ್ಟು ಕಷ್ಟಪಟ್ಟು ಓದಿದ್ದಾರೆ ಅಂತ ಕೇಳಿದರೆ ಅವ್ರ ನಾಲೆಡ್ಜ್ ಎಷ್ಟು, ಅಂಥ ಕಾಲದಲ್ಲಿ ಎಷ್ಟು ಓದಿದ್ರು ಗೊತ್ತಾ, ಎಷ್ಟು ದೀಪ ಇಲ್ಲ ಓದಿದ್ರು. ದೀಪ ಇದೆ ಮಲಗ್ತೇವೆ ಅಷ್ಟೇ, ಇವತ್ತು ಲೈಟ್ ಹಚ್ಕೊಂಡು ಈಟ ಫ್ಯಾನ್ ಹಾಕೋ ಮಲ್ಕೊಂಡ್ಬಿಡ್ತಾನೆ ಮೂವಿ. ಅವತ್ತೇನೋ ಇದ್ದೆಲ್ಲ ಓದಿದ್ರು, ಎಷ್ಟು ಓದಿದ್ರು ಗೊತ್ತಾ, ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ ಎಲ್ಲ ಏನು ಇಲ್ಲದ ಕಾಲ ಕಟ್ಟು ಓದಿದ್ದ. ಇವತ್ತು ಅವೆಲ್ಲ ಎಲ್ಲೂ ಇವೆ ಅವಾಗ ಗೊತ್ತಿಲ್ಲ ಮಾಡು, ಎಲ್ಲೋ ಇರ್ಬೋದು ಇದ್ರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇವತ್ತು ನಮಗೆ ಹೆಚ್ಚು ಅನುಕೂಲತೆಗಳಿದೆ. ಇವತ್ತು ಕೂತಲ್ಲೇ ಇಂಟರ್ನೆಟಲ್ಲಿ ಕಂಪ್ಯೂಟರ್ ಏನು ಬೇಕಾದ್ರೆ ತಕ್ಷಣ ಸಿಕ್ಬಿಡುತ್ತೆ, ಪ್ರತಿಯೊಂದನ್ನು ವಂಡರ್ ಅಂದ್ರೆ ವಂಡರ್. ಇವತ್ತು ಶಾಸ್ತ್ರಾಧ್ಯಯನ ಇನ್ನೂ ಹೆಚ್ಚು ಮಾಡೋಕ್ಕೆ ಅವಕಾಶ ಇದೆ, ನೆನ್ಪಿಟ್ಕೊಳ್ಳಿ. ಅವಕಾಶ ಇಲ್ಲ, ಜಾಸ್ತಿ ಮಾಡೋಕ್ಕೆ ಅವಕಾಶ ಇದೆ ನಮಗೆ. ಇವತ್ತು ಸಂಸ್ಕೃತ ಕಲಿಯೋದು ಕಷ್ಟ ಅಲ್ಲ, ಶಾಸ್ತ್ರ ಓದೋದು ಕಷ್ಟ ಅಲ್ಲ. ನಮ್ಮ ಜನ ಇನ್ನೊಂದು ತಪ್ಪು ತಿಳ್ಕೊತಾರೆ, ಇವತ್ತು ತುಂಬ ಡೌಟ್ಸ್ ಇದೆ, ಅದು ಹೋದ್ಮೇಲೆ ಶಾಸ್ತ್ರ ಓದ್ತೇವೆ ಅಂತ ಹೇಳ್ತಾರೆ. ಅದು ಯಾಕೆ ಗೊತ್ತಾ, ರೋಗ ಇದೆ, ವಾಸಿಯಾಗ ಅಡ್ಮಿಟ್ ಆಗ್ತೀವಿ ಹಾಸ್ಪಿಟ್ಲ್ ಅಂದಾಗುತ್ತೆ ಅಷ್ಟೇ. ರೋಗ ವಾಸಿಯಾಗ ಅಡ್ಮಿಟ್ ಆಗಬೇಕು. ಈ ಮತ್ತೆ ಶಾಸ್ತ್ರ ಇರೋದೇ ಸಂಶಯ ಕಳಿಲಿಕ್ಕೆ, ನೆನಪಿಟ್ಕೊಳ್ಳಿ. ಶಾಸ್ತ್ರ ಓದೋದು ಯಾತಕ್ಕೆ ಅಂದರೆ ಸಂಶಯ ಪೂರ್ತಿ ಹೋಗಲಿ ಅಂತ ಶಾಸ್ತ್ರ ಓದೋದು. ಪೂರ್ತಿ ಹೋದ್ಮೇಲೆ ಶಾಸ್ತ್ರ ಓದ್ತೀವಿ ಅಂದ್ರೆ ಏನರ್ಥ ಅದಕ್ಕೆ, ಅಂದರೆ ಸೂರ್ತಿ ಹೋಗೋದೂ ಇಲ್ಲ, ಶಾಸ್ತ್ರ ಓದೋದಿಲ್ಲ ಅಂತ ಅರ್ಥ. ಸಂಶಯ ಹೋಗೋದೇ ಇಲ್ಲ, ಶಾಸ್ತ್ರ ಓದೋದೇ ಇಲ್ಲ, ಹಾಗಾಗತ್ತೆ ಹೊರತು. ಶಾಸ್ತ್ರ ನಥಿಂಗ್ ಬಟ್ ಆನ್ಸರ್ಸ್ ಟು ಆಲ್ ಅವರ್ ಕ್ವಶನ್ಸ್, ಬೇಸಿಕ್ ಕ್ವಶನ್ಸ್. ಏನೇ ಪ್ರಶ್ನೆ ಬೇಕಾದರೂ ಕೂಡ ಖಚಿತ ಉತ್ತರ ಸಿಗಬೇಕು ಅಂತ ಶಾಸ್ತ್ರಕ್ಕೆ ಓದಬೇಕು. ಶಾಸ್ತ್ರ ಓದಿದ್ದಕ್ಕೂ ಓದಿದ್ದಕ್ಕೆ ವ್ಯತ್ಯಾಸ ಇದ್ದರೆ ಸಿಸ್ಟಮೆಟೈಸ್ ಆಗುತ್ತೆ, ಥಿಂಕಿಂಗ್ ಎಲ್ಲ ಸಿಸ್ಟಮೆಟೈಸ್ ಆಗುತ್ತೆ. ದೇವರ ಬಗ್ಗೆ ನಾವು ಎಲ್ಲಿ ಕೇಳಿದ್ರೂ ಉತ್ತರ ಸಿಗೋದು, ಶಾಸ್ತ್ರದಲ್ಲಿ ಮಾತ್ರ ಉತ್ತರ ಸಿಗೋದು. ಶಾಸ್ತ್ರದಲ್ಲಿ ಮಾತ್ರ ಉತ್ತರ, ಮೈಕ್ರೋಸ್ಕೋಪ್ ಇಲ್ಲದೆ ಬ್ಯಾಕ್ಟೀರಿಯಾ ನೋಡೋಕ್ಕಾಗತ್ತಾ? ಬ್ಯಾಕ್ಟೀರಿಯಾ ಕಣ್ಮೇಲೆ ಮೈಕ್ರೋಸ್ಕೋಪ್ ತಗೋತೀನಿ ಅಂದಾಗತ್ತೆ. ಬ್ಯಾಕ್ಟೀರಿಯಾ ಕಣ್ಮೇಲಲ್ಲ, ಬ್ಯಾಕ್ಟೀರಿಯಾ ಅದು ಇಟ್ಕೊಂಡೇ ನೋಡ್ತಿರ್ಬೇಕು, ತೆಗೆದ ಮತ್ತೆ ಹೋಗಿಬಿಡುತ್ತದು. ಮೈಕ್ರೋಸ್ ಇಟ್ಕೊಂಡೇ ಹೇಗೆ ನೋಡ್ತಿರ್ಬೇಕು, ಶಾಸ್ತ್ರ ಇಟ್ಕೊಂಡೇ ದೇವರು ನೋಡಬೇಕು. ಶಾಸ್ತ್ರ ಯೋನಿತ್ವ ತೋಮ್ ಅಂತ ಕರೆಯೋದು, ಅದಕ್ಕೆ ನಿಗಮ ವೈದ್ಯರ ಪೂಜಿಸುತ್ತ ಅರ್ಥ ಮಾಡಿಕೊಂಡು ಕರ್ತವ್ಯ. ಇವತ್ತು ಹೇಳ್ಕೊಳ್ಳೋ ಜನಗಳು ಇದ್ದಾರೆ, ಮುಖ್ಯ ಪುಣ್ಯಕ್ಕೆ ಪುಸ್ತಕಗಳು ಸಿಗುತ್ತೆ. ಟೈಮ್ ಅಂತ ಹೇಳಿ ತಪ್ಪದು, ಟೈಮ್ ಇನ್ನೊಂದು ಅಡ್ಜಸ್ಟ್ ಮಾಡಿಕೊಳ್ಳಿ. ತುಂಬ ಜನಗಳು ನಮಗೆ ಟೈಮೇ ಆಗಲ್ಲ ಅಂತ, ಟೈಮ್ ಅದಾಗ ಎಂದೂ ಆಗೋದೇ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಯಾವಾಗಲೂ ಕೂಡ. ಲಿಮಿಟ್ ಮಾಡಬೇಕು ಒಂದು ಸ್ಟೇಜಲ್ಲಿ, ದಿವಸಕ್ಕೆ ಎಷ್ಟು ಗಂಟೆ ಮೇಲೆ ಕೆಲಸ ಮಾಡೋದಿಲ್ಲ ನಾನು, ಅಟೆಂಪ್ಟ್ ಆಗ್ತಾನೆ. ಪಕ್ಕದಲ್ಲಿ ಲಕ್ಷ ಬರುತ್ತಾನೆ, 70,000 ಬಂದರೆ ಮರ್ಯಾದೆ ಹೋಗುತ್ತೆ, ಆ ಥರ ಯೋಚನೆ ಮಾಡ್ತಾನೆ. ಅವನು ಕೋಟಿ ಬಂದರೂ ಪ್ರಯೋಜನ ಇಲ್ಲ, ಬೇಕಾದ ಅಷ್ಟು ಜನ ಇದ್ದವರು ಕೂಡ ಏನು ಮಾಡಿದ್ದಾರೆ ಇವತ್ತು? ಶತಕೋಟಿ ಇದ್ದರೂ ಅಷ್ಟೇ, ನಿಮಗೆ ಊಟಕ್ಕೆ ಎಷ್ಟಬೇಕು ಅಷ್ಟಿದ್ರೂ ಸಾಕು. ಒಂದು ಸ್ಟೇಜಲ್ಲಿ ತೃಪ್ತಿ ಇರಬೇಕಾಗ್ತದೆ, ಬಿ ಕಂಟೆಂಟ್ ಅಂತಾರಲ್ಲ, ತೃಪ್ತಿ ಇಟ್ಕೊಂಡ್ಬಿಟ್ಟು ನಮಗೆಲ್ಲ ಕೂಡ. ಯಾದವಾರ್ಯರು ಬರೆದ್ರಂತೆ, ಅವರು ಸತ್ತೆಲ್ಲ ತಪಸ್ಸು ಪಡ್ತಾ ಕೂತಿದ್ರು, ಶಿಷ್ಯ ಹೋಗಿದ್ದ, ಹೋದ ಹುಡುಕ್ತಿದ್ದ, ಒಂದು ಕೊಡ ಸಿಕ್ತು, ಕೊಡ ತುಂಬ ಚಿನ್ನದ ನಾಣ್ಯಗಳು, ತಕ್ಷಣ ತೊಗೊಂಡು ಬಂದ. ಗುರುಗಳೆ ಸಿಕ್ತು, ತಗೊಂಡು ಕೊಟ್ಟ ತಕ್ಷಣ ಅವ್ರು ನೋಡಿದ್ರು, ಉಳಿದವರಾಗಿದ್ರೆ ಯಾರ ಮುಂದೆ ಹೇಳಬೇಡ, ಅವ್ರು ಶಿಫ್ಟ್ ಮಾಡಿಬಿಟ್ಟು ಅದ್ರ ಸಮೇತ ಪರಾರಿ ಆಗಿಬಿಡ್ತಾರೆ, ಖರ್ಚಾಗೋರು ವಾಪಸ್ ಬರ್ತಿದ್ದಿಲ್ಲ. ಅವ್ರು ಫಸ್ಟ್ ಬಂದು ಇಟ್ಟು ಬಾ, ಎಲ್ಲಿತ್ತ ಅಲ್ಲೇ ಇಟ್ಟು ಬಾ ಅಂತ ಹೇಳಿದ್ರು. ಅದೇ ಜಾಗದಲ್ಲಿ ವಾಪಸ್ ಬಂದ್ಬಿಡು ಅಂತ ಹೇಳ್ತಾನೆ. ಇಟ್ಟು ಬಂದ್ಬಿಡ್ತಾನೆ. ಇನ್ನೊಬ್ಬ ಶಿಷ್ಯ ಬಂದ, ಗುರು ನಂಗೊಂದು ಸಿಕ್ತು ಅಂತ ಬಂದ, ನೋಡಿದ್ರು ಅದನ್ನ ಇಟ್ಟು ಬಾ ಅಂತ ಹೇಳಿದ್ರು. ಮತ್ತೊಬ್ರು ಬಂದ, ನಂಗೆ ಸಿಕ್ತು ಅಂತ, ಅಲ್ಲಿ ಕೊಟ್ರು ಜಾಗ ಚೆನ್ನಾಗಿಲ್ಲ ಬೇರೆ ಕಡೆ ಹೋಗೋಣ ತೊಟ್ಬಿಟ್ರು, ಡಿಸ್ಟರ್ಬ್ ಆಗುತ್ತೆ ಅನ್ಕೊಂಡ್ರು. ಡಿಸ್ಟರ್ಬ್ ಆಗುತ್ತೆ ನಮಗೆ, ಇವೆಲ್ಲ ನಮ್ಗೆ ಬೇಕಿಲ್ಲ, ನಮಗೆ ನಮಗೆ ಬೇಕಾಗಿದ್ದು ಓದಬೇಕು, ಜ್ಞಾನ ಸಂಪಾದನೆ ಮಾಡೋದು, ಇವೆಲ್ಲ ಸಿಕ್ಕಬಹುದು ಸಿಗದೇ ಇರಬಹುದು, ಜ್ಞಾನ ಮಾತ್ರ ಸಿಗೋದು ಈ ಜನ್ಮದಲ್ಲಿ ಮಾತ್ರ, ಶುಡ್ ಬೇರೆ ಕಡೆ ಹೋಗಿ ಇರಲೇ ಇಲ್ಲ ಅಂತ ಅವರು. ಎಷ್ಟು ತಮಾಷೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗಿ ಅವ್ರ ವ್ಯಾಂಗಲ್ ಆಫ್ ವಿಷನ್ ಆಗಿತ್ತು. ನಮಗೆ ಬಂಗಾರ ಕೊಳ ಯಾರಿಗೂ ಸಿಕ್ಕಿಲ್ಲ ಈ ಮಧ್ಯೆ, ಆದರೂ ನಾವು ಅಟ್ರಾಕ್ಟ್ ಆಗ್ತೇವೆ. ಬಂಗಾರ ಕೊಳ ಸಿಕ್ಕರೆ ನೋಡಿ ಕೂಡ ನೋಡೋ ಬಿಟ್ರಲ್ಲ, ಎಂಥ ವೈರಾಗ್ಯ ಇರಬೇಕು. ಲೈಫ್ ಅಂದ್ರೆ ಅದು, ಯಾವುದರಲ್ಲಿ ಸಾರ ಇದೆ ಯಾವುದರಲ್ಲಿ ಸಾರ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಇವತ್ತು ಐ ಟಿ ಗಿಟ್ಟಿರೋ ಭಾರಿ ಬುದ್ಧಿ ಹೊಂದಿರ್ತಾರೆ, ನೆನ್ಪಿಟ್ಕೊಂಡು ಸಿಕ್ಕಾಪಟ್ಟೆ ಬುದ್ಧಿ ಹೊಂದಿರ್ತಾರೆ. ಆದರೆ ಅವರಿಗೆ ಒಂದೇ ಗುರಿ, ಮ್ಯಾಕ್ಸಿಮಮ್ ಅರ್ನ್ ಮಾಡೋದು. ಎಲ್ಲದೂ ಹಾಗೆ ಅಂತ ಹೇಳೋದಿಲ್ಲ, ತುಂಬ ಜನಕ್ಕೆ ಆ ಗುರಿ ಇರುತ್ತೆ, ಅವ್ರು ಮಾಡಬಾರ್ದು. ಒಂದು ಸ್ಟೇಜಲ್ಲಿ ಅರ್ನ್ ಮಾಡಲೇಬೇಕು. ಎಷ್ಟು ನಮ್ಗೆ ಎಷ್ಟು ಬೇಕು, ನೆಸೆಸಿಟಿ ಬೇರೆ. ಎಲೆಯಲ್ಲಿ ಎಷ್ಟು ಹಾಕ್ಸೋತಾನೆ, ಇರೋದಲ್ಲಿ ಹಾಕ್ಸೋಬಿಟ್ರೆ ಗತಿ ಏನಾಗಬೇಕು? ಮಾಡಿದ್ದೆಲ್ಲ ಹಾಕ್ಬಿಡಿ ಅಂತ ಹೇಳೋದಿಲ್ಲ. ಹೊಟ್ಟೆ ಹಿಡಿ ಸ್ಟಡಿಯುತ್ತೋ ಅಷ್ಟು ಮಾತ್ರ ತಟ್ಟೆಗೆ ಹಾಗೆ ಬರಬೇಕು. ಅರ್ಥ ಆಯ್ತಾ? ಹೊಟ್ಟೆ ಹಿಡಿ ಅಷ್ಟು ಮಾಡ್ತಾರೆ ತಟ್ಟೆಗೆ ಹಾಕ್ಸೋಣ. ಹಾಗೆ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಸಾಕು. ನಾವು ಹಾಗಲ್ಲ, ಮಗನಿಗೆ ಮೊಮ್ಮಗನಿಗೆ ಬರೀ ಮೊಮ್ಮಗನಿಗೆ ಆಸೆ ಮಾಡಿ ಟ್ರೈ ಮಾಡ್ತಾನೆ ಅವನು, ಅವನೇನು ಕೆಲಸ ಮಾಡ್ತಾನೆ? ಹಾಗಿದ್ರೆ ಎಲ್ಲ ಆಸ್ತಿ ಮಾಡಿಬಿಟ್ರೆ ಅವನ ಕೆಲಸ ಏನು ಉಳಿತಾ ಆಗಿದ್ರೆ ನಿಮಗೀಗ ಅವನು ಮುಟ್ಟು ಮಲಗಬೇಕಷ್ಟೇ ಅವನು. ಹಾಗಿದ್ರೆ ತಪ್ಪು. ಅವನನ್ನ ನಾವನ್ನ ನಾವು ಹೇಗೆ ಸಂಪಾದನೆ ಮಾಡಿಕೊಂಡು ಅವರನ್ನ ಅವನು ಸಂಪಾದನೆ ಮಾಡಿಕೊಂಡು ಅವ್ನಿಗೆ ಎಜುಕೇಷನ್ ಕೊಡಬೇಕು, ಅದನ್ನು ಬೇಸಿಕ್ ಒಪ್ಪಾಡು. ಅವ್ರು ಎಜುಕೇಷನ್ ಕೊಡೋದಕ್ಕೆ ಪ್ಲಾನ್ ಮಾಡಬೇಕು, ಆಸ್ತಿ ಕೊಡೋದಕ್ಕೆ ಪ್ಲಾನ್ ಮಾಡಬಾರ್ದು. ಯಾವಾಗ ಆಸ್ತಿ ಕೊಡೋದಕ್ಕೆ ಪ್ಲಾನ್ ಮಾಡಿದ್ರೆ ಎಂಡೆ ಇಲ್ಲ. ಎಜುಕೇಷನ್ ಕೊಟ್ಟರೆ ಒಳ್ಳೆ ಇದು ಬರುತ್ತೆ. ಎಜುಕೇಷನ್ ಟೂ ಫೋಲ್ಡ್ ಆಗಬೇಕು, ಸ್ಪಿರಿಚುವಲ್ ಆ್ಯಂಡ್ ಲೌಕಿಕ ಎರಡೂ ಇರಬೇಕು. ಅಧ್ಯಾತ್ಮ ವಿದ್ಯಾ ವಿದ್ಯಾನ ಆ ರೀತಿ ಪ್ಲಾನ್ ಮಾಡಿದರೆ ಇದು ಯಾತಕ್ಕೆ ಹೇಳಿದೆ ಅಂದರೆ ಡಿಸ್ಕಸ್ ಆರಂಭದಲ್ಲಿ ನಡೀತಲ್ಲ, ಶಾಸ್ತ್ರ ಅಧ್ಯಯನ ಮಾಡಬೇಕು ಬಿಡಬೇಕು ಮಾಡಲೇಬೇಕು. ಯಾವ ಕಾಲಕ್ಕೆ ಇವತ್ತು ಉಸಿರಾಡಬೇಕು ಬೇಡ ಅಂತ ಕೇಳಿದ್ರೆ ಹೇಗಾಗುತ್ತೆ? ಟ್ವೆಂಟಿ ಫಸ್ಟ್ ಸೆಂಚುರಿ ಉಸಿರಾಡಬೇಕಂತ ಕೇಳಿದರೆ ಯಾವ ಸೆಂಚುರಿ ಉಸಿರಾಡಲೇಬೇಕು? ಬದುಕಿರಬೇಕಾದ್ರೆ ಉಸಿರಾಡೋದು ಆಗಿರಕ್ಕಾರ ಶಾಸ್ತ್ರಾಧ್ಯಯನಕ್ಕೆ ಆ ಸೆಂಚುರಿ ಈ ಸೆಂಚುರಿ ಅಂತಿಲ್ಲ, ಆ ಕಾಲ ಈ ಕಾಲ ಅಂತಿಲ್ಲ. ಸರ್ವದೇಶವು ಪುಣ್ಯ ದೇಶವು ಸರ್ವಕಾಲವು ಪರ್ವಕಾಲವು ಅಂತ ಹೇಳಿದ್ರಲ್ಲ, ಎಲ್ಲ ಕಾಲದಲ್ಲೂ ಓದಲೇಬೇಕು, ಬೆರೆಯಲೇಬೇಕು, ತಿಳ್ಕೊಳ್ಳೇಬೇಕು. ಹರಿಕಥಾನುಸಾರ 32 ಸಂಧಿ ಪ್ಲಸ್ ಒಂದು ಸಂಧಿ, 33 ಸಂಧಿ ಇರೋದು. 32 ಸಂಧಿ ಇರೋದು ನಮಗೊಂದು ಹೊಸ ಸಂಕೇತ. ಮಹಾಭಾರತ ತಾತ್ಪರ್ಯ ಅಂತ ಹೇಳಿದನಲ್ಲ, ಅದು 32 ಅಧ್ಯಾಯ ಇದೆ ಆಚಾರ್ಯ. 32 ಅಧ್ಯಾಯ ಮಹಾಭಾರತ ತಾತ್ಪರ್ಯ ನಿರ್ಣಯ, 32 ಸಂಧಿ ಹರಿಕಥಾಮೃತ ಸಾರ. ಅವ್ರು 32 ಜ್ಞಾತಕ್ಕೆ ಇಟ್ಕೊಂಡ್ರು ಅಂದ್ರೆ ಆಚಾರ್ಯ ನೆನಪು ಬರಲಿ ಅಂತ ಮಾಡಿದ್ದಾರೆ. ತಾತ್ಪರ್ಯ ಓದೇ ಓದಬೇಕು ಅಂತ ಸೂಚನೆ ಕೊಡೋಕ್ಕೋಸ್ಕರ 32 ಇಟ್ಕೊಂಡಿದ್ದಾರೆ. ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಆಚಾರ್ಯರಿಗೆ 32 ಲಕ್ಷಣ, ದ್ವಾತ್ರಿಂಶ ಲಕ್ಷಣ ಉಪೇತಾನಾಂ ಅಂತ ಕರೀತಾರೆ. 32 ಲಕ್ಷಣ ಬರಿದ ದೇಹ ಆಚಾರ್ಯ, ಸಂಪೂರ್ಣ ಲಕ್ಷಣ ಚಣಂ ಕೇಳಿದ್ದೆ, ಅದು ನೆನಪಿ ಬರಬೇಕು. ಮಧ್ವಾಚಾರ್ಯ ಮೂರ್ತಿ ಇದ್ದಾಗ, ಹರಿಕಥಾಮೃತ ಸಾರ ಮಧ್ವಾಚಾರ ಮೂರ್ತಿ ಇದ್ದಾಗ ಅಂತ ಅವರ ಅನುಸಂಧಾನ. ಅದು 33ನೇದು ಇದಕ್ಕೆ ಫಲಶ್ರುತಿ ಸಂಧಿ ಆಗಿದ್ದು ಸೇರೋದಿಲ್ಲ. ಸುಮಾರು 986 ಪದ್ಯಗಳು, 986 ಪದ್ಯಗಳು ಫಲಶ್ರುತಿ ಸಂಧಿ ಸೇರಿ 1013 ಪದ್ಯಗಳಾಗುತ್ತೆ ಸುಮಾರಾಗಿ. ಅಷ್ಟು ವೈಷ್ಣವ ಜನ್ಮ ಬಂದರೆ ಸಾಧನೆ ಆಗ್ತದೆ ಅಂತ ಕರೀತಾರೆ. ಈ 5 ಇಯರ್ ಕೋರ್ಸು 3 ಇಯರ್ ಕೋರ್ಸು ಅಂತಾರಲ್ಲ, ಇದು 1013 ಜನ್ಮಗಳ ಕೋರ್ಸು. ನಮ್ಮ ಶಾಸ್ತ್ರ ಓದೋದು 1013 ಜನ್ಮ ಆಗಬೇಕಂತ. ದೇವರು ಕಣ್ಣಿಗೆ ಕಾಣಬೇಕಾಗ, ದೇವರು ಕಣ್ಣಿಗೆ ಕಾಣಕ್ಕೆ ಅಷ್ಟು ಬೇಕು. ಅದು ದೇವರು ಯಾವಾಗಲೂ ಕೂಡ ಅದು ಆ ಫಲ ನಮಗೆ ಕಾಣಿಸ್ತಿದ್ರೆ ಎಷ್ಟು ದಿವಸ ಆದರೆ ಹೋಗುತ್ತೆ, ಲಾಂಗ್ ಜರ್ನಿ ಇರ್ತದೆ. ಬಸ್ ಸುಖವಾಗಿ ಹೋಗ್ತಿದ್ರೆ ಬೋರ್ ಅನಿಸೋದೇ ಇಲ್ಲ, ಕೆಟ್ಟ ಹೋದ್ರೆ ಬೋರ್ ಅನಿಸುತ್ತೆ ಅಷ್ಟೇ. ಅದಕ್ಕೆ ಲಾಂಗ್ ಜರ್ನಿ ಇಂಪಾರ್ಟೆಂಟ್ ಅಲ್ಲ. ನಾವು ಸರಿಯಾಗಿ ಮಾಡ್ತೇವೆ, ಶಾಸ್ತ್ರಾಧ್ಯಯನ ಮಾಡ್ತೇವೆ ಅಂತ ಹೊರಟ್ರೆ ಯಾವುದು ಕಷ್ಟ ಆಗೋದಿಲ್ಲ. ಅದು ಹರಿಕಥಾಮೃತಸಾರ ಸರಿಯಾಗಿ ಅರ್ಥ ಮಾಡಿಕೊಂಡು ಹೊರಟ್ರೆ ಅದು ಎಂಡ್ ಆಗೋದಿಲ್ಲ, ಅದು ಬಿಗಿನಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ. ಮುಂದೆ ನ್ಯಾಯ ಸುಧಾದವರಿಗೂ ಅರ್ಹತೆ ಇದ್ದವರು ಓದಲಿಕ್ಕೆ ಬರುತ್ತೆ. ಹರಿಕಥಾಮೃತಸಾರ ಇನ್ನು ಇತ್ತೀಚೆಗೆ ಹೊಸ ಟ್ರೆಂಡ್, ಹೆಂಗಸರು ಓದಬಾರದು ಅಂತ ಯಾರು ಶುರು ಮಾಡ್ತಿದ್ದಾರೆ, ತಪ್ಪದು. ಎಲ್ಲರೂ ಓದಬೇಕಾದ್ರಂತ ಹರಿಕಥಾಮೃತ ಸಾರ. ಅದರಲ್ಲಿ ಹೆಂಗಸು ಗಂಡಸು ದೊಡ್ಡವರು ಚಿಕ್ಕವರು ಅದೆಲ್ಲ ಇಟ್ಕೊಳ್ಳೋ ಕಾರಣ ಇಲ್ಲ, ಅರ್ಥ ಆಗಿಬಿಟ್ರೆ ಸಾಕಷ್ಟೇ. ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ಪ್ರತಿಯೊಬ್ಬರೂ ಓದ್ಬೋದು. ಇಷ್ಟು ಹೇಳಿ ಏನಾದರೂ ಸಂಶಯಗಳಿದ್ದರೆ ಕೇಳ್ಬೋದು, ಅವಕಾಶ ಇದೆ. ಇಷ್ಟು ವಿಷಯದ ಬಗ್ಗೆನೂ ಕೇಳ್ಬೋದು. ಮತ್ತೆ ಮುಂದಿನ ವರ್ಕ್ಶಾಪ್ ಇರೋದು 19ನೇ ತಾರೀಕು, ಅಕ್ಟೋಬರ್ 19. ಈ ಸತಿ ಹೊಸ ಟೈಪ್ ವರ್ಕ್ಶಾಪ್ ಮಾಡ್ತೀವಿ ನೆಕ್ಸ್ಟ್ ಟೈಮ್. ಹೊಸ ಟೈಪ್ ಅಂದ್ರೆ ಏನು ಅಂದರೆ ಮನಸ್ಸಿಗೂ ಮತ್ತು ನಮ್ಮ ಇದಕ್ಕೂ ಸಂಗೀತಕ್ಕೂ ಏನು ಸಂಬಂಧ ಇದೆ. ದಾಸ್ತಾಯತೆ ಓದಿದ್ದೀವಲ್ಲ ಈಗ, ಅದು ಒಂದು ಕಂಟಿನ್ಯೂಷನ್ ಇದ್ದಾಗ ಒಂಥರ. ಅದಕ್ಕೆ ಒಬ್ಬ ಡಾಕ್ಟರ್ನೇ ಕರೆಸ್ತಾ ಇದ್ವಿ, ಅವರು ಮಾಧುರ್ಯನೇ, ಮಾಧುರ್ಯ ನ್ಯೂರಾಲಜಿಸ್ಟ್ ಅವರು. ಅದರಲ್ಲಿ ಭಾಳ ಆಸಕ್ತಿ ಇದೆ, ಶಾಸ್ತ್ರದಲ್ಲಿ ತುಂಬ ಆಸಕ್ತಿ ಇದೆ, ಇದರ ತುಂಬ ಪ್ರಯೋಗಗಳನ್ನು ಮಾಡಿದ್ದಾರೆ. ಅನೇಕ ಸಂಗೀತಕ್ಕೂ ನಮ್ಮ ಶಾಸ್ತ್ರಕ್ಕೂ ನಮ್ಮ ಬುದ್ಧಿಗೂ ಏನು ಸಂಬಂಧ ಇದೆ ಎಂಬುದನ್ನು ತುಂಬ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಪೇಪರ್ಸ್ ಪ್ರೆಸೆಂಟ್ ಮಾಡಿದ್ದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಅವರು ಪ್ರೆಸೆಂಟ್ ಮಾಡಿರೋದ್ರಿಂದ ವಿತ್ ಇನ್ನು ತೋರಿಸ್ತಾರೆ ಅವರು, ವಿತ್ ಸ್ಲೈಡ್ಸ್ ಬೇರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರಿಂದ ಆ ದೃಷ್ಟಿಯಿಂದ ಭಾಳ ಉಪಯೋಗ ಆಗುತ್ತೆ ನಿಮಗೆ. ಸೊ 19ನೇ ತಾರೀಕು ಅಕ್ಟೋಬರ್ ನೀವು ಬಂದರೆ